Bên Phật Sơn Ma Bát Đường Hoàng Hoàng Sơn Di Bà Yết Kê Khe Nha Chạch Kê Hà Rất Sva Tham Na Anyam Sya Hasta Charana Sravana Vagadi Dana Namo Bhagavate Purushaya Tuchyam Yasmat Brahmendra Vitradi Devata Naam Se Yogi Cha Manaskurtihi Sada Tasmai Haraye Gurave Namaha व्यासाय पवनाशाय श्रीशाय गुणराशये हृद्याय शुद्ध विद्याय मध्वाय च नमो नमः वसतु श्रीमदानन्द तीर्थेन्दुर्नो हृदम्बरे यद्वचश्चन्द्रिका स्वान्त सन्तापं मुनिकुन्तली सर्वोत्तमो विष्णुरथो रमा च ब्रह्मा च वायुश्च तदीय पत्न्यम् अन्ये च देवाः सततं प्रसन्नाः हरौ सुभक्तिं मयि सन्ति सन्तु श्रीगुरुभ्यो नमः हरिः नारायणाय परिपूर्णगुणार्णवाय विश्वोदयस्थितिलयोन्नयतिप्रदाय ज्ञानप्रदाय विभुधासुरसौख्यदुःखसत्कारणाय वितताय नमो नमस्ते नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यं नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये परमपवित्रवाद श्रीमन्महाभारतदल्लि ಯಾವ ರೀತಿಯಾಗಿ ಪಾಂಡವರ ಅಸಾಧಾರಣವಾದ ಸಂಪತ್ತನ್ನು ವಿಜಯವನ್ನು ವೈಭವವನ್ನು ಕಂಡು ದುರ್ಯೋಧನ ಅತ್ಯಂತ ಅಸೂಯೆಯಿಂದ ಅದನ್ನೆಲ್ಲ ಅವರಿಗಿಲ್ಲದಂತೆ ಮಾಡಬೇಕು, ತಾನದನ್ನು ಪಡಿಬೇಕು ಅಂತ ಹೇಳಿ ಕುತಂತ್ರಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ದುರ್ಯೋಧನದ ರೀತಿ ಅವನು ಕಲಿ ಹಾಗೆ ಮಾಡದ. ಕಲಿಯುಗದ ಜನ ಸಾಮಾನ್ಯವಾಗಿ ಯಥಾ ರಾಜ ತಥಾ ಪ್ರಜಾ ಇದ್ದಾಗೆ ಅವನ ವರ್ತನೆಯಲ್ಲೇನೆ ಮೋಸ ಅನ್ಯಾಯ ವಂಚನೆಗಳಿಂದ ಕಷ್ಟಪಟ್ಟು ಸಂಪಾದನೆ ಮಾಡೋನು ಯಾವನು, ಪಿಕ್ ಪಾಕೆಟ್ ಮಾಡಿ ತಾನು ತಗೊಂಡೋಗೋನಿಗ್ನ ಅವನು. ಅವನು ತಿಂಗಳಗಟ್ಟೆ ಮಾಡಿದ ಸಂಪಾದನೆಯನ್ನ 5 ನಿಮಿಷದಲ್ಲಿ ತಾನು ಹಾರಿಸಬೇಕು ಅಂತ ಪ್ರಯತ್ನ ಪಡ್ತಾನಲ್ಲ, ಅದು ದುರ್ಯೋಧನನ ಕುತಂತ್ರ ಅಂದ್ರೆ ಅದೇ ಅಂತ ಕೆಟ್ಟ ಯೋಚನೆಯಿಂದ ದುರ್ಯೋಧನ ಮುಂದುವರಿತಾ ಇದ್ದಾನೆ. ಪಾಂಡವರ ಸಂಪತ್ತನ್ನು ನೋಡಿ ನಿಜವಾಗಲೂ ಕೂಡ ಸಂತೋಷ ಪಡಬೇಕು. ಅದು ಏನು ಬೇರೆಯವರಲ್ಲ, ಸ್ವತಃ ಒಂದೇ ಮನೆಯವರು, ಅಣ್ಣ ತಮ್ಮಂದಿರಾಗಬೇಕಾದವರು. ಅವರ ಯಶಸ್ಸು ಅಂತ ಹೇಳಿದ್ರೆ ತನಗೂ ಸಹ ಅಷ್ಟೇ ಗೌರವ ಅಂತಕ್ಕಂಥ ಭಾವನೆ ಬಂದಿದ್ದರೆ ನಿಜವಾದ ಅರ್ಥದಲ್ಲಿ ದುರ್ಯೋಧನ ಉದ್ಧಾರ ಆಗಿ ಹೋಗ್ತಾ ಇತ್ತು. ಇವತ್ತು ಅದೇ ಕಪಿಗಳು ಹನುಮಂತ ಸಮುದ್ರ ಹಾರಿ ಅತ್ಯಂತ ಸಾಹಸ ಮಾಡಿ ಬಂದಾಗ ಆ ಕಪಿಗಳಿಗೆ ಹೆಮ್ಮೆಯೋ ಹೆಮ್ಮೆ, ನಮ್ಮ ಮಧ್ಯ ಒಬ್ಬ ಹನುಮಂತ ಹಾಗೆ ಮಾಡಿಬಿಟ್ಟ, ಆ ಮೂಲಕ ರಾಮನ ಅನುಗ್ರಹಕ್ಕೆ ನಾವೆಲ್ಲರೂ ಸಹ ಪಾತ್ರರಾಗ ಹಾಗೆ ಮಾಡಿದ ಅಂತ ಹೇಳಿ ಅಷ್ಟು ಸಂಭ್ರಮ ಪಡುತ್ತೆ. ಅದೇ ರೀತಿ ದುರ್ಯೋಧನ ಮಾಡಿದ್ದಿದ್ದರೆ ಎಷ್ಟು ಹಿರಿಮೆ ಬರ್ತಾ ಇತ್ತು, ಹಾಗೆ ಮಾಡಲೇ ಇಲ್ಲ. ಇವತ್ತು ನಮ್ಮ ದೇಶದ ಜನ ಆಟಗಾರರು ಏನೋ ಮಾಡ್ತಾರೆ, ಓ ನಮ್ಮ ದೇಶ ಗೆದ್ದಿತ್ತು ಅಂತ ಹೇಳ್ತಾರೆ. ನಮ್ಮ ದೇಶದವರು ಗೆದ್ದರೆ ಎಷ್ಟು ಮಾಡೋದಾದರೆ, ಒಂದೇ ಮನೆತನದವರು ಸ್ವತಃ ಸಹೋದರರು ಅಂತ ಸಾಧನೆ ಮಾಡಿದಾಗ ದುರ್ಯೋಧನ ಎಷ್ಟು ಸಂತೋಷ ಪಡಬೇಕಿತ್ತು, ಎಷ್ಟು ಸಹಕಾರ ಕೊಡಬೇಕಿತ್ತು. ಯಾವುದನ್ನು ಮಾಡದೇನೆ ವಿಶೇಷವಾದ ಅಸೂಯೆಯನ್ನು ಪಡ್ತಾ ಹೇಗಾದರೂ ಮಾಡಿ ಅದನ್ನು ಪಡೀಲೇಬೇಕು. ತಾದೃಶಂ ಪಾಂಡವೈಶ್ವರ್ಯಂ ದೃಷ್ಟ್ವಾ ಕೋನಾಮ ಜೀವಿತಂ ಇಚ್ಛೇತ ಕರದಾ ಯಶ್ಯ ವೈಶ್ಯವತ್ ಸರ್ವಭೂಮಿಪಾಹ. ವೈಶ್ಯವತ್ ಸರ್ವಭೂಮಿಪಾಹ, ಎಲ್ಲ ರಾಜ ಮಹಾರಾಜರುಗಳು ಅಪ್ಪ ಕಾಣಿಕೆಗಳನ್ನ ವೈಶ್ಯರುಗಳು ಕೂಡ ಹಾಗೆ ಕೊಟ್ಟು ಧರ್ಮರಾಜನಿಗೆ ವಿಶೇಷವಾದ ಸನ್ಮಾನ ಮಾಡೋದನ್ನು ಕಂಡ್ರೆ ನನ್ನ ಹೊಟ್ಟೆ ಉರಿದೋಗಿದೆ. ಅಷ್ಟೈಶ್ವರ್ಯ ನಾನು ಬೈದು ಬರಲೇಬೇಕು, ನನ್ನ ಕಡೆಗೆ ಬರಲೇಬೇಕು, ಆದರೆ ನನಗೆ ಶಕ್ತಿ ಮಾತ್ರ ಇಲ್ಲ. ಇನ್ನು ರಾಜರ ಪದ್ಧತಿ ಏನು ಅಂದ್ರೆ, ಇನ್ನೊಬ್ಬರು ಐಶ್ವರ್ಯ ಬೇಕು ಅಂತಿದ್ರೆ ಸಂಪಾದನೆ ಮಾಡೋದಕ್ಕೆ ಕ್ರಮ ಅಂದ್ರೆ ಒಂದೇ ಒಂದು ದಾರಿ, ಯುದ್ಧ ಮಾಡಿ ಗೆಲ್ಲಬೇಕೆ ಹೊರತು ಮತ್ತೊಂದು ದಾರಿ ಇಲ್ಲ. ಅದನ್ನು ಬಿಟ್ಟುಬಿಟ್ಟು ಅವನು ಯುದ್ಧ ಮಾಡೋದಕ್ಕೆ ಶಕ್ತಿ ಇಲ್ಲ, ಸಂತೋಷ ಪಡಲಿಕ್ಕೆ ಗುಣ ಇಲ್ಲ, ಆದರೆ ಬೇಕು ಅನ್ನೋ ಆಸೆ ತಪ್ಪಿದ್ದಲ್ಲ. ಫಲಿತಾಂಶ ಅವನು ಮನಸ್ಸಾಕಿದ್ದು ದ್ಯೂತದಂತಹ ಕುತಂತ್ರಕ್ಕೆ, ಅತ್ಯಂತ ಹೇಯವಾದ ಪದ್ಧತಿಗೆ ದುರ್ಯೋಧನ ಮನಸ್ಸು ಮಾಡ್ತಾ ಇದ್ದಾನೆ. ಅವನು ಅದಕ್ಕೆ ತಕ್ಕಂತೆ ಶಕುನಿ ಅವನಿಗೆ ಸೇರಿದ್ದು. ಶಕುನಿ ದ್ವಾಪರ ಅಂತಕ್ಕಂಥ ದೈತ್ಯನ ಅವತಾರ, ದುರ್ಯೋಧನ ಕಲಿ ಅನ್ನೋದಾನ ದೈತ್ಯನ ಅವತಾರ. ದ್ವಾಪರ ಯುಗಕ್ಕೆ ಅವನು ದೈತ್ಯ, ಕಲಿಯುಗಕ್ಕೆ ದುರ್ಯೋಧನ. ಅಂದ್ರೆ ಕೃತ ತ್ರೇತ ಅನ್ನೋದು ಅತ್ಯಂತ ಪುಣ್ಯವಂತರ ಯುಗಗಳಾದರೆ ದ್ವಾಪರ ಕಲಿ ಅನ್ನೋದು ಈ ಪಾಪಿಷ್ಠರಿಗೆ ಅನುಕೂಲವಾಗತಕ್ಕಂಥ ಯುಗಗಳು. ಆದರೆ ಪಾಂಡವರಂತ ಮಹಾನುಭಾವರನ್ನ ನೇರವಾಗಿ ಕಣಕ್ಕೆ ಅಂತ ಹೋದಿ ಅವರು ನಾಶ ಹೊಂದ್ತಾರೆ. ಆದರೆ ಅವನಿಬ್ರು ಸಾಹಕ ಜೊತೆ ಅವರಿಬ್ರು ಕೂಡ ದ್ವಾಪರ ಯುಗ ಮುಗಿತಿರೋದಕ್ಕೆ ಕಲಿ ಬರುತ್ತೆ ಅಂದ್ರೆ ಜೊತೆ ಜೊತೆಯಾದ ಯುಗಗಳು. ಆ ಯುಗದ ಅಭಿಮಾನಿ ದೈತ್ಯರು ಕೂಡ ಜೊತೆಯಾಗಿದ್ದವರೇನು, ಅವರಿಬ್ಬರು ಸಂಚು ಕೂಡ ಒಂದೇ ರೀತಿ ಮಾಡಿದವರೇನು. ಅದರ ಫಲಿತಾಂಶ ನಾನು ದೂತಕ್ಕೆ ಕರೆಯಬೇಕು, ಧರ್ಮರಾಜನಿಗೆ ದೂತಕ್ಕೆ ಬಂದೇ ಬರ್ತೇನೆ ಅಂತ ಶಪಥ ತೊಟ್ಟಿದ್ದಾನೆ, ಅವನಿಗೆ ದೂತ ಆಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವನ ಈ ದೌರ್ಬಲ್ಯದ ಒಂದು ದುರ್ಲಾಭವನ್ನು ಪಡೆಯಬೇಕು. ಧರ್ಮರಾಜನ ದೌರ್ಬಲ್ಯ ಕೆಟ್ಟ ಶಪಥವನ್ನು ಮಾಡಿ ಅದರ ದುರ್ಲಾಭವನ್ನು ನಾವು ಪಡೆದ್ರೆ ಐಶ್ವರ್ಯ ಇಲ್ಲೇ ಬರುತ್ತೆ, ಕೂತಲ್ಲೇ ಬರುತ್ತೆ, ಏನು ಕಷ್ಟಪಡಬೇಕಾಗಿಲ್ಲ. ಮೊದಲೇ ದ್ಯೂತ, ಅದು ನೀನು ಆಡಬೇಕಾಗಿಲ್ಲ, ನಾನು ಆಡ್ತೇನೆ ನಿನ್ನ ಪರ ಅಂತ ಹೇಳಿ ದುರ್ಯೋಧನ. ಇನ್ನೇನು ಬೇಕೀಗ, ಏನು ಕಷ್ಟನೇ ಇಲ್ಲ, ಹೆಸರಷ್ಟೇ ಉಂಟು. ಎಷ್ಟೋ ಜನ ಇವತ್ತು ಫೈನಾನ್ಸ್ ಮಾಡಿ ಲಾಭ ಮಾಡ್ಕೋತಾರಲ್ಲ, ಆ ಟೈಪ್ ದುಡ್ಡು ಹಾಕೋನೆ ಅವನು, ವ್ಯಾಪಾರ ಮಾಡೋನೆ ಅವನು, ಆ ತರ ಒಂದು ಕಲ್ಪನೆಯನ್ನ ಈ ಪ್ರಸಂಗದಲ್ಲಿ ಕಾಣುತ್ತೇವೆ. ಹೇಳಿದ ತಕ್ಷಣ ದುರ್ಯೋಧನ ಒಪ್ಪಿಕೊಂಡ, ಅದನ್ನ ಅದೇ ಅದಕ್ಕಾಗಿ ಕಾಯ್ತಾ ಇದ್ದವನು. ಇನ್ನು ಮುಂದಿನ ಪ್ರಶ್ನೆ, ಅದನ್ನ ಯಾವ ರೀತಿ ಜಾರಿಗೆ ತರಬೇಕು ಅನ್ನೋ ಪ್ರಶ್ನೆ. ಇಂಥ ಕೆಟ್ಟ ವಿಚಾರ ಇವತ್ತು ನೇರ ಮಾಡಿಬಿಡ್ತಾನೆ, ಆದ್ರೆ ಇನ್ನೂ ಆಗ ಧರ್ಮ ಸ್ವಲ್ಪ ಉಳಿದಿದ್ದ ಕಾಲವಾದ್ದರಿಂದ ನೇರವಾಗಿ ದ್ಯೂತಕ್ಕೆ ನಾವು ಬನ್ನಿ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಅದನ್ನು ಧೃತರಾಷ್ಟ್ರನ ಕೈಲಿ ಆಹ್ವಾನ ಕೊಡಿಸ್ಬೇಕು. ಧೃತರಾಷ್ಟ್ರನ ಮೂಲಕವಾಗಿ ಆಹ್ವಾನ ಬಂದ್ರೆ ಹಾಗೆ ಅವನು ಬರ್ತಾನೆ, ಆ ಮೂಲಕ ಸದೆ ಬಡಿಹೋದು ಅಂತ ಯೋಚನೆ ಮಾಡಿಬಿಟ್ಟು ಧೃತರಾಷ್ಟ್ರನ ಹತ್ರ ಬಂದು ಅಲ್ಲೂ ಮತ್ತೆ ಅಷ್ಟೇನು, ಅಲ್ಲಿ ಧೃತರಾಷ್ಟ್ರನ ಕಣ್ಣಿಲ್ಲ ಅನ್ನೋದನ್ನೇ ತನ್ನ ವಂಚನೆಗೆ ಉಪಯೋಗ ಮಾಡ್ಕೋತಾ ಇತ್ತು. ಲೋಕದಲ್ಲಿ ಎಷ್ಟೋ ಜನ ಮಾಡ್ತಾರೆ, ಕುರುಡ ಭಿಕ್ಷೆ ಅಂತ ಕೇಳಿದ ತಕ್ಷಣ ಭಾರಿ ಖುಷಿ ಕೆಲವರಿಗೆ, 1 ರೂಪಾಯಿಗೆ 2 ರೂಪಾಯಿ ತಕ್ಕೊಳ್ಳೋದು, 5 ರೂಪಾಯಿಗೆ 10 ರೂಪಾಯಿ ತಕ್ಕೊಳ್ಳೋದು ಮಾಡ್ಬೋದನ್ನ. ಯಾಕೆ ಅವ್ರು ಹೇಗೆ ಕಡು ಕಾಣೋದಿಲ್ಲ, ಅಂದ್ರೆ ಭಿಕ್ಷೆ ಹಾಕೋ ನೆಪದಲ್ಲಿ ತಾವೇ ಭಿಕ್ಷೆ ಹೊಡೆದು ಬಿಡು. ಎಲ್ಲಾ ರೀತಿ ಜನಗಳು ಕೂಡ ಅವನು ಏನು ಬರೋದಿಲ್ಲ ನೋಡ್ತಾರೆ, ಆ ಒಂದು ದೋಷವನ್ನ ತಮ್ಮ ಲಾಭಕ್ಕೆ ಪರಿವರ್ತನೆ ಮಾಡಿಕೊಳ್ತಕ್ಕಂಥ ಒಂದು ಕುತಂತ್ರ ಯಾವಾಗಲೂ ಕಾಣ್ತಾ ಇರುತ್ತೆ ದುಷ್ಟರಲ್ಲಿ. ದುರ್ಯೋಧನ ಸ್ವಂತ ತಂದೆಗೆ ಮೋಸ ಮಾಡ್ತಾರೆ ಅಂದ್ಮೇಲೆ ಉಳಿದವರಿಗೆ ಮಾಡೋದೇನು ಆಶ್ಚರ್ಯ. ಕಲಿಯುಗದಲ್ಲಿ ತಂದೆ ತಾಯಿಗಳಿಗೆ ಮೋಸ ಮಾಡ್ತಾರೆ ಅಂತ ಕೇಳ್ತೇವೆ, ಆದ್ರೆ ದುರ್ಯೋಧನ ಮಗ್ನ ಅಂತ ದೊಡ್ಡ ಭಾರಿ ದುಷ್ಟ ವ್ಯಕ್ತಿಯು ಸ್ವಂತ ತಂದೆಯ ಕಣ್ಣೆದುರಿಗೆ ವಿವರಣಂ ಹರಿಣಂ ಕೃಷಂ. ಅವನು ಬಣ್ಣ ಬದಲಾಗಿದೆ, ಬಿಡಿಸಿಕೊಂಡು ಬಿಟ್ಟಿದ್ದಾನೆ, ಸೊರಗಿ ಬಿಟ್ಟಿದ್ದಾನೆ, ಏನೇನೋ ಹೇಳ್ತಾ ಹೇಳ್ತಾ ಅವನ ಮನಸ್ಸಿನ ಒಂದು ವ್ಯಾಮೋಹವನ್ನ ತನ್ನ ಲಾಭಕ್ಕೆ ಪಡಿತಾ ಇದ್ದಾಗ ಧೃತರಾಷ್ಟ್ರ ಆಶ್ಚರ್ಯಪಟ್ಟು ಏನಾಯ್ತು ಏನಾಯ್ತು ಅಂತ ಆತಂಕ ಪಟ್ಟ, ಒಂದೊಂದು ಹೇಳ್ತಾ ಬಂದ. ಈ ರೀತಿಯಾಗಿದೆ, ನನಗೆ ಈಗ ಪಾಂಡವರ ಐಶ್ವರ್ಯ ಎಷ್ಟಿದೆ ಗೊತ್ತಾ ಅಂತ ವರ್ಣನೆ ಮಾಡ. ಅದಕ್ಕೆ ಆಸೆ ಪಡಬೇಡ ಅಂದ್ರೆ ಇಲ್ಲ ಇಲ್ಲ, ತುಂಬಾ ದೊಡ್ಡ ಐಶ್ವರ್ಯ, ಆಸೆ ಪಡಲೇಬೇಕಾಗಿದೆ ಅಂತ ಹೇಳಿ ಆ ಕಡೆಗೆ ಮನಸ್ಸಾಗ್ತಾ ಹೋಗ್ತಾನೆ. ಅಂದ್ರೆ ಐಶ್ವರ್ಯವನ್ನ ಕಂಡಿದ್ದು ಅವನಿಗೆ ಇನ್ನೂ ಹೆಚ್ಚೆಚ್ಚು ಆಸೆಗೆ ಕಾರಣವಾಗಿ ಅದನ್ನೆಲ್ಲ ಧೃತರಾಷ್ಟ್ರ ಮುಂದೆ ವಿವರಿಸಿದ. ಧೃತರಾಷ್ಟ್ರ ಹೇಳಿದ, ನೀನು ಹಾಗಿದ್ರೆ ಪ್ರಯತ್ನ ಪಡು, ನೀನು ಒಂದು ಯಾಗ ಮಾಡಬೇಕಾದ್ರೆ ಪಾಂಡವರೇ ಸಹಕಾರ ಕೊಡ್ತಾರೆ, ನಾನು ಹೇಳ್ತೇನೆ, ನಾನು ಸಾಕಷ್ಟೇ ಅನುಕೂಲ ಮಾಡಿಸ್ತೇನೆ, ನೀನು ಯಾಗ ಮಾಡು, ನೀನು ಕೀರ್ತಿ ಪಡಿ ಅಂದ್ರೆ ಅದೆಲ್ಲ ನನಗೆ ಬೇಕಿಲ್ಲ, ನನಗೆ ಐಶ್ವರ್ಯ ಬೇಕೆ ಹೊರತು ಆ ಕಷ್ಟಪಟ್ಟು ಸಂಪಾದನೆ ಮಾಡೋದು ಬೇಕಿಲ್ಲ. ಇವತ್ತಂತ ಜನ ತುಂಬಾ ಸಿಗ್ತಾರೆ, ಅವ್ರಿಗೆ ಹಣಕಾಸು ಬೇಕು, ಶ್ರಮ ಪಡ್ಲಿಕ್ಕೆ ತಯಾರಿಲ್ಲ. ಕೆಲವು ವರ್ಷಗಳ ಹಿಂದೆ ಈ ಕೂಲಿಯವರೆಲ್ಲ ನೋಡಿರ್ತೀವಿ, ಬೆಳಿಗ್ಗೆ 7-8 ಗಂಟೆ ಬಂದ್ಬಿಟ್ರೆ ಸಾಯಂಕಾಲ 5-6 ಗಂಟೆವರೆಗೆ ಕೆಲಸ ಮಾಡ್ತೀವಿ. ಈಗ ಅವ್ರು ಬರೋದಿಲ್ಲ, 10 ವರೆಗೆ ಆಫೀಸ್ ಟೈಮ್ ಬಂದಾಗ ಬರ್ತಾರೆ. ಸಾಮಾನ್ಯವಾಗಿ ಬಂದವನೇ ಕೆಲಸ ಫಸ್ಟ್ ಮಾಡೋದಿಲ್ಲ, ಅವನು ಸುಮ್ಮನೆ ಒಂದು ರೌಂಡ್ ಹಾಕ್ತಾನೆ, ಏನೋ ಮಾಡದೆ ಮಾಡ್ತಾನೆ, ಸ್ವಲ್ಪ ಕಾಫಿಗೆ ಹೋಗ್ತಾನೆ. ಮತ್ತೆ ಎಲ್ಲ ಗವರ್ಮೆಂಟ್ ಆಫೀಸ್ ಪದ್ಧತಿನೇ ಅವ್ರದ್ದೆಲ್ಲ ಪೂರ್ತಿಯಾಗಿ 12 ಗಂಟೆ ಹೊತ್ತಿಗೆ ಕಾಫಿಗೆ ಹೋಗ್ತಾನೆ, ಮತ್ತೆ 1 ವರೆಗೆ ಊಟಕ್ಕೆ ಹೋಗ್ಬಿಡ್ತಾನೆ. ಊಟ ಮಾಡ್ಕೊಂಡು ಕೆಲಸ ಮಾಡೋದಿಲ್ಲ, ರೆಸ್ಟ್ ತಗೋತಾನೆ, ಸ್ವಲ್ಪ ಒಂದು ರೆಸ್ಟ್ ತಗೋತಾನೆ ಊಟ ಮಾಡಿದ್ರೆ. 3 ಗಂಟೆ ಕೆಲಸ ಶುರು ಮಾಡ್ತಾನೆ, 4 ವರೆಗೆ ಮತ್ತೆ ಕಾಫಿಗೆ ಹೋಗ್ತಾನೆ, 5-8 ವರೆಗೆ ಪ್ಯಾಕಿಂಗ್ ಶುರು ಮಾಡಿಬಿಡ್ತಾನೆ, ಆಗ್ಲೇ 5 ವರೆಗೆ ಹೊರಟೇ ಬಿಡ್ತಾನೆ. ಇದು ನೋಡಿದ್ರೆ ಯಾವ ರೀತಿ ಮೇಲಿನ ಹಂತ ಕೆಳಗಡೆ ತಲುಪ್ತಾ ಇದೆ ಗೊತ್ತಾಗ್ತದೆ. ಅದು ಹಳ್ಳಿ ಜನಗಳಂತೂ ಬೆಳಿಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆ ಮನೆ ಬಿಟ್ಬಿಡೋ ಅಭ್ಯಾಸ ಅವರಿಗೆ. ಸೂರ್ಯ ಮುಳುಗೋವರೆಗೂ ಕೆಲಸ ಮಾಡಿ ಬರ್ತಾ ಇದ್ರು, ಅಷ್ಟು ನಿಷ್ಠೆ ಅಷ್ಟು ಇದೀತು. ಅದೆಲ್ಲ ಈಗ ತಮ್ಮ ಕೆಲಸನೂ ತಾವು ಮಾಡ್ಕೊಳ್ಳೋದಕ್ಕೆ ತಯಾರಿಲ್ಲ. ಇಂಥದ್ದು ಮನೆ ಯಾವುದೋ ಮಾಡ್ತಿರ್ಬೇಕಾದ್ರೆ ಒಬ್ಬ ಹುಡುಗ ಯಾವುದೋ ಮಣ್ಣು ಮನೆ ಬಂದು ಬಿದ್ದಿತ್ತು, ತೆಗೆದಾಕು ಅಂತ ಕೇಳಿದರೆ ತೆಗೆದಾಕೋದಿಲ್ಲ ಅಂತ ಹೇಳಿದ್ರು. ಕೂಲಿ ಕೊಡ್ತೀವಿ, ಸುಮ್ಮನೆ ತೆಗೆದಾಕೊಂಡು ಕೂಲಿ ಕೊಡ್ತೀವಿ ಅಂತ ಕೇಳಿದರೆ ಎಷ್ಟು ಕೊಡ್ತೀರಿ ಅಂತ ಕೇಳಿದ್ರು. ನಿನಗೆ ಎಷ್ಟು ಕೊಡ್ತಾರೆ ದಿವಸಕ್ಕೆ ಅಷ್ಟು ಕೊಡ್ತೀವಿ ಅಂತ ಹೇಳಿದರೆ ಇಷ್ಟು ಅಂತ ಹೇಳಿದ. ಆಯ್ತು ಕೊಡ್ತೀವಿ ಅಂತ ಹೇಳಿದರೆ ಮಾಡೋದಿಲ್ಲ ಅಂತ ಹೇಳಿದ್ರು. ಕೊಟ್ಟರು ಮಾಡೋದಿಲ್ಲ ಅಂತ ಹೇಳಿದ್ರು, ಯಾಕೆಂದ್ರೆ ಇದೇ ಕೂಲಿ ಬೇರೆ ಕಡೆ ಹೋಗ್ತೀನಿ ನಾನು, ಅಲ್ಲಿ ಮಾಡ್ತೀನಿ ಅಂತ ಹೇಳಿದ. ಅದು 8-10 ಕಿಲೋಮೀಟರ್ ದೂರ, ಕೋರಮಂಗಲಕ್ಕೆ ಹೋಗ್ತೇನೆ ಅಂತ ಹೇಳಿದ. ಆಯ್ತು ಅಲ್ಲಿ ಅಲ್ಲಿ ಅಲ್ಲಯ್ಯ ಇಲ್ಲೇ ಕೊಡ್ತೀವಲ್ಲ ಅಲ್ಲಿಗೆ ಹೋಗ್ತೀನಿ ಅಂತ ಕೇಳಿದ್ರೆ, ಇಲ್ಲಿ ಕೆಲಸ ಮಾಡ್ತೇನೆ ದುಡ್ಡು ಕೊಡ್ತೀರಿ ನೀವೀಗ, ಅಲ್ಲಿ ಹೋಗ್ತೇನೆ ಕೆಲಸ ಮಾಡೋದಿಲ್ಲ ಹಾಗೆ ದುಡ್ಡು ಬರುತ್ತೆ ನನಗೆ ಅಂತ ಹೇಳ್ತಾರೆ. ಅದು ತುಂಬಾ ಜನ ಇದ್ದರೆ ಸರ್ ಓಡಾಡ್ಕೊಂಡಿರ್ತೀರಿ ಅಷ್ಟೇ, ನಾನು ಅದು ಕೆಲಸ ಹಾಕ್ಬಾಡ್ಲಿ. ಅದು ಹುಡುಗ 14-15 ವರ್ಷ ಹುಡುಗ ಮಾತಾಡ್ತಾನೆ ಅಂದ್ರೆ ದೊಡ್ಡದಾಗೋತ್ಗೆ ಯಾವ ಟೈಪ್ ಟ್ರೈನ್ ಅಪ್ ಆಗಿರ್ಬೋದು. ಎಲ್ಲಿ ಕೆಲಸ ಏನು ಕೆಲಸ ಸಂಪಾದನೆ ಏನೂ ಶ್ರಮ ಏನೂ ಪಡೆದೇನೆ, ಪೂರ್ತಿ ಲಾಭ ಬರುತ್ತೆ ಎಂಬ ಒಂದು ಯೋಚನೆ ಪಡ್ತಾ ಇದೆ. ಹಿಂದಿನ ಕಾಲಕ್ಕೆ ನೋಡಿ ಸುಮ್ಮನೆ ಕೊಟ್ಟರೆ ತಗೋತಾನೆ ಇರಲಿಲ್ಲ ಅವರು. ಅದು ಕೆಲಸ ಮಾಡಿ ತಗೋತೇ ಹೊರತು ಹಾಗೆಲ್ಲ ತಗೊಳ್ಳೋದಿಲ್ಲ ನಾವು, ಅದು ಭಿಕ್ಷೆ ಆಗುತ್ತೆ ಅಂತ ಭಯ ಪಡ್ತಿದ್ವಿ. ಈ ದೇವರ ಇದು ಎಷ್ಟು ವರ್ಷ, 100 ವರ್ಷಗಳ ಬದಲಾವಣೆ ಎಲ್ಲ ಇದು. ಕೇವಲ 30-40 ವರ್ಷಗಳು ಇಂಥ ಟ್ರೆಮೆಂಡಸ್ ಚೇಂಜ್ ಆಗಿದೆ, ಅಷ್ಟು ಬದಲಾವಣೆ ಆಗಿದೆ ಅಂತ ಕೇಳಿದರೆ ಅದೆಲ್ಲ ದುರ್ಯೋಧನನ ಪೂರ್ತಿ ಕುತಂತ್ರ. ತನ್ನಿಂದ ಏನೂ ಆಗಿರಬಾರದು, ಶ್ರಮದ ಹೆಸರಿರಬಾರದು, ಇನ್ವೆಸ್ಟ್ಮೆಂಟ್ ಆಲ್ಮೋಸ್ಟ್ ಜೀರೋ, ಆದರೆ ಪ್ರಾಫಿಟ್ ಮಾತ್ರ ಇಡೀ ಪಾಂಡವರ ಐಶ್ವರ್ಯವನ್ನೆಲ್ಲ ಹೊಡಿಬೇಕು. ಇದನ್ನೆಲ್ಲ ಶಕುನಿ ಅದಕ್ಕೆ ತಕ್ಕಂತೆ ಇಬ್ಬರು ಸೇರಿಕೊಂಡ್ರು. ಧೃತರಾಷ್ಟ್ರ ಒಪ್ಪಲಿಲ್ಲ, ಪಾಪ ಅವನು ಸಾತ್ವಿಕ, ಮೂಲತಃ ಸಾತ್ವಿಕ, ಅವನಿಗೆ ಕಣ್ಣಿಲ್ಲ. ಇದೇ ಕಲಿ ಮಹಾಭಾರತದ ವೈಶಿಷ್ಟ್ಯ ಅಂದ್ರೆ ಇದೆ, ಸಾತ್ವಿಕ, ಅವರಿಗೆ ಜ್ಞಾನ ಇಲ್ಲ, ಅವನು ಹೇಗೆ ಹಾಳಾಗ್ತಾನೆ ನೋಡಿ ಅಂತ ಹೇಳಿ. ದುಷ್ಟ ಹಾಳಾದ್ರೆ ಯೋಚನೆ ಇಲ್ಲ, ಸಾತ್ವಿಕ ಕಣ್ಣಿಲ್ಲ ಅದರಿಂದ ಹಾಳಾಗ್ತಾ ಇದ್ದ. ಸಾತ್ವಿಕ ಜನಗಳು ಮೊದಲು ಮಾಡಬೇಕಾದ ವ್ಯವಸ್ಥೆ ಕಣ್ಣು ಸರಿ ಮಾಡ್ಕೋಬೇಕು ಅಂತ. ಅದಕ್ಕೆ ಕಣ್ಣಿಲ್ಲ ಅಂತ ಹಾಳು ಮಾಡ್ತಾರೆ ಅಂದ್ರು. ಒಂದೇ ಕಣ್ಣು ಅಂದ್ರೆ ಏನು? ಜ್ಞಾನ ಅಂತ ಅರ್ಥ. ಜ್ಞಾನ ಯಾರಿಗಿಲ್ಲ ಅವರನ್ನು ಜನ ಶೋಷಣೆ ಮಾಡುತ್ತಾರೆ. ಇವತ್ತು ಓದು ಬರಹ ಬರೋದಿಲ್ಲ ಅಂತ ಅಷ್ಟ ಮೋಸ ಮಾಡ್ತಾರಲ್ಲ, ಆ ರೀತಿಯಾಗಿ ಓದು ಬರಹ ಬರದೇ ಇದ್ದ ಜನಗಳನ್ನ ಮೇಲಿನವರು ಹೇಗೆ ಮೋಸ ಮಾಡ್ತಾರೋ, ಓದಿದವರು ಹೇಗೆ ಮೋಸ ಮಾಡ್ತಾರೋ, ತತ್ವಜ್ಞಾನ ಇಲ್ಲದ ಜನಗಳನ್ನ ಅಯೋಗ್ಯ ಜನಗಳು ಆ ಜ್ಞಾನ ಕೊಡೋ ನೆಪದೊಳಗೆ ಪೂರ್ತಿ ಹಾಳು ಮಾಡ್ತಾರೆ. ಇವತ್ತು ನಾವು ಪೇಪರ್ಲ್ಲಿ ಮತ್ತೆ ಮತ್ತೆ ನೋಡಿದ್ರೆ ಅಂಥ ವಿಚಾರಗಳೇನು, ಏನೋ ಮಾಡ್ದೆ ಮಾಡೋದು ಇಲ್ಲದ ಪವಾಡ. ಗೌರ್ಮೆಂಟ್ನೆ ಮೋಸ ಬಿಡಿಸ್ಬಿಡಿ, ವಿಧಾನಸೌಧದಲ್ಲಿ ಹಾವಳಿ ಮಾಡಿಬಿಟ್ನಲ್ಲ ಅವನು, ಆಪರೇಷನ್ ಮಾಡ್ತೇನೆ ಅಂತ ಹೇಳಿಬಿಟ್ಟು ಎಲ್ಲರೂ ಹೋಗಿ ಅವನು ಖಾಲಿ ಬಿದ್ದಿದ್ದು ಬಿದ್ದಿದ್ದ ಹೊಟ್ಟೆ ಬಗ್ಗೆ ಏನೋ ಮಾಡಿಬಿಟ್ಟು ಮಾಡಿಬಿಟ್ಟ, ದೊಡ್ಡ ದೊಡ್ಡ ಪರಾರಿ ಆಗಿಬಿಟ್ಟ. ಆಮೇಲೆ ನೋಡಿದ್ರೆ ಎಲ್ಲ ಕೋಟ ಮೋಸ. ಅದು ಯಾವ ಲೆವೆಲ್ಲಲ್ಲಿ ಮೋಸ ಮಾಡ್ತಾರೆ ಲೆಕ್ಕ ಹಾಕ್ಬೇಕು. ಸಣ್ಣ ಪುಟ್ಟ ಜನಗಳನ್ನ ಸರ್ಕಾರ ಮಂತ್ರಿಗಳು ಮೊದಲಾದ ಮೋಸ ಹೋಗ್ತಾರೆ, ಸರ್ಕಾರನೇ ಮೋಸ ಮಾಡಿದಾಗ ಲೆಕ್ಕ. ಅಷ್ಟು ಜನಗಳನ್ನ ಒಂದ್ ದಿವಸ ಡೂಪ್ ಮಾಡೋ ಶಕ್ತಿ ಇದೆ ಅಂತ ಕೇಳಿದರೆ ಈ ಕುತಂತ್ರ ಮಾಡ್ತಕ್ಕಂಥ ಜನಗಳಿಗೆ ಒಳ್ಳೆ ಯಾತಕ್ಕೆ ಆ ನಾಲೆಡ್ಜ್ ಇಲ್ಲ ಅವನಿಗೆ. ಅವನಿಗೆ ಇದರಲ್ಲಿ ತಿಳುವಳಿಕೆ ಇಲ್ಲ ತಾನೇ ಇವನು ಮುಳಿಸ್ಬಿಡ್ತೇನೆ ನಾನು ಅಂತಕ್ಕಂಥ ಕುತೂಹಲ. ಹಿಂದಿನ ಕಾಲಕ್ಕೆ ಆಗಲ್ಲ, ತಿಳುವಳಿಕೆ ಇಲ್ಲ ಅಂದ್ರೆ ಅನುಕಂಪ ಬರೋದು. ಪಾಪ ಅವನೇನು ಗೊತ್ತಿಲ್ಲ. ಅಕಸ್ಮಾತ್ ಗೊತ್ತಿದ್ದವ್ರಿಗೆ ಆದರೆ ಏನೋ ಮೋಸ ಮಾಡಿದ್ರೆ ಪಾಪ ಗೊತ್ತಾಗಿ ಬಿಡುತ್ತೆ, ತಿದ್ಕೋಬಹುದು. ಗೊತ್ತು ನಮ್ಮನ್ನೇ ನಂಬಿದ್ದಾನೆ, ಅವನಿಗೆ ಏನ್ ಮಾಡಿ ಮೋಸ ಮಾಡಬಾರದು, ಈ ತರ ಭಾವನೆ. ಅದಕ್ಕೇನೆ ಹಿಂದಿನ ಕಾಲಕ್ಕೆ ಯಾರಿಗೆ ಸಾಮಾನ್ಯವಾಗಿ ದೋಷಗಳಿರ್ತಿತ್ತೋ ಅವರನ್ನು ಹೆಚ್ಚು ಕನಿಕರಿಂದ ನೋಡೋ ಕಾಲ ಇತ್ತು. ಇದು ಹಾಗಲ್ಲ, ಅಂಥವರನ್ನು ಹೆಚ್ಚು ತುಳಿಬೇಕು ಅಂತಕ್ಕಂಥ ಕಾಲವೇ ಬಂದಿದ್ದರು. ಪಾಂಡವರ ಸಜ್ಜನಿಕೆ ಹಾಗೆ, ತಂದೆಯ ಕಣ್ಣಿಲ್ದಿರ್ತಕ್ಕಂಥ ಪ್ರಸಂಗ ಹೀಗೆ, ಒಪ್ಪಲೇಬೇಕು ಅಂತ ಎಲ್ಲ ಹೇಳ್ತಾ ಹೋಗ್ತಾನೆ. ಮೊದಲೇ ನಿನಗೆ ಅವಮಾನ ಮಾಡಿದ ಅಂತ ಹೇಳೋದಕ್ಕೋಸ್ಕರ ರಾಷ್ಟ್ರಸ್ಯ ಪುತ್ರಾಹ ಅಂತ ನಕ್ಕರು ಅಂದ್ರೆ ಧೃತರಾಷ್ಟ್ರ ಬಗ್ಗೆ ಹಚ್ಕೊಳ್ಳಿಲ್ಲ. ಪಾಪ ಅದೆಲ್ಲ ಪರವಾಗಿಲ್ಲ ಬಿಡು, ನೀನು ಯೋಚನೆ ಮಾಡಬೇಡ, ಇಲ್ಲ ಇಲ್ಲ ಐಶ್ವರ್ಯ ಬೇಕೇ ಬೇಕು, ನಾನು ಅದನ್ನು ಪಡೆಯಲೇಬೇಕು ಅಂತ ಹೇಳಿದ. ಧೃತರಾಷ್ಟ್ರ ಹೇಳಿದ, ಅದು ಸಾಧ್ಯ ಇಲ್ಲ, ನಿನಗೆ ಅಷ್ಟು ಬೇಕು ಅಂದ್ರೆ ಯುದ್ಧ ಮಾಡು, ರಾಜ್ಯ ಸಂಪಡಿ ಅಂದ್ರೆ ಅದು ನನಗಾಗೋದಿಲ್ಲ, ಮತ್ತೆ ಏನ್ ಮಾಡಬೇಕು ಅಂತಿದ್ದಿ ಅಂತ ಕೇಳಿ, ಏನ್ ಮಾಡಬೇಕು ಅಂತಿದ್ದಿ. ಆಗ ಅವನು ಬಿಟ್ಟು ಬಿಟ್ಕೊಡ್ತಾನೆ, ನಾನು ದ್ಯೂತದಿಂದ ಪಡೆಯುತ್ತೇನೆ ಅದನ್ನು. ದ್ಯೂತಕ್ಕೆ ಅವರನ್ನು ಕರೆಯಬೇಕು, ಅವರು ಭಾಗವಹಿಸಬೇಕು, ಅವರ ಸರ್ವಸ್ವವನ್ನು ನಾನು ಕಿತ್ಕೋಬೇಕು. ಅದಕ್ಕೋಸ್ಕರ ನೀನು ಅದಕ್ಕೆ ನಾನೇನು ಮಾಡಲಿ ಅಂದ್ರೆ ನೀನು ಅವರನ್ನು ಕರೆ ಕಳಿಸೋವು ಅಂತ. ನಿನ್ನ ಬಾಯಲ್ಲಿ ಬರಬೇಕು ಆಹ್ವಾನ, ನಿನ್ನ ಬಾಯಲ್ಲಿ ಆಹ್ವಾನ ಬಂತು ಅಂದ್ರೆ ಅವ್ರು ಬಂದೇ ಬರ್ತಾರೆ, ಮುಂದಿನ ಕೆಲಸ ನಾವು ನೋಡ್ಕೋತೇವೆ ಅಂತ ಹೇಳಿದಾಗ ಧೃತರಾಷ್ಟ್ರನಿಗೆ ಗಾಬರಿ ಆಗುತ್ತೆ. ಪಾಪ ಏನು ದುರ್ಯೋಧನ, ಅವರು ಅದನ್ನು ಹೊಟ್ಟೆಗಿಚ್ಚಿಪಟ್ಟಿದ್ದೇ ಮೊದಲನೇ ತಪ್ಪು, ಅದನ್ನೆಲ್ಲ ಕಿತ್ಕೋಬೇಕು ಅಂತ ಹೇಳೋದು ಎರಡನೇ ತಪ್ಪು. ಈ ದ್ಯೂತದ ಮೂಲಕ ತಗೊಳ್ತೇನೆ ಅನ್ನೋದು ಅಕ್ಷಮ್ಯ ಅಪರಾಧ, ನಾನು ಇದಕ್ಕೆ ಒಪ್ಪೋದಿಲ್ಲ ಅಂತ ಹೇಳ್ತಾನೆ. ಪಾಪ ಸಹಜವಾಗಿ ಸಾತ್ವಿಕನಾದ ಅವನಿಗೆ ಏನ್ ಮಾಡೋ ಮನಸ್ಸು ಬರೋದಿಲ್ಲ. ಅವನು ಹೇಳ್ತಾನೆ, ಇಲ್ಲ ಇಲ್ಲ ಒಪ್ಪಲೇಬೇಕು ನೀನು ಇದನ್ನ, ಇಲ್ಲ ಹೋದ್ರೆ ನಾನು ಕೇಳೋದಿಲ್ಲ ಅಂದ್ರೆ ವಿರೋಧಿ ಧರ್ಮಸ್ಯ ವಿನಾಶ ಕಾರಣ. ದುರ್ಯೋಧನ, ನೀನು ಪಾಂಡವರು ನಾಶ ಮಾಡ್ತೇನೆ ಅಂತ ತಿಳ್ಕೊಂಡಿದ್ದಿ, ಪಾಂಡವರು ನಾಶ ಮಾಡೋದಲ್ಲ ನೀನೇ ನಾಶವಾಗ್ತಿ ಅಂತ ಹೇಳಿ. ಇದರ ದುಷ್ಪರಿಣಾಮ ನಿನ್ನ ಮೇಲೆ ಬರುತ್ತೆ, ಇವತ್ತಲ್ಲ ನಾಳೆ ನಿನ್ನ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡು ಅಂತ ಹೇಳಿದ್ರೆ ದುರ್ಯೋಧನ ಕೇಳೋದೇ ಇಲ್ಲ. ಧೃತರಾಷ್ಟ್ರನೇ ಆಗೋದಿಲ್ಲ ಅಂತ ಅವನ ಹಠ, ಆಗಲೇಬೇಕು ಅಂತ ಇವನ ಹಠ. ಅದರ ಜೊತೆಗೆ ಶಕುನಿಯ ಮಧ್ಯೆ ಮಧ್ಯೆ ಮಾತುಗಳು, ಪಾಪ ಏನೋ ಇಷ್ಟಪಡ್ತಾನೆ ಕೊಡಿಸಿಬಿಡೋದು, ಮನೇಲಿ ಯಾರೋ ಒಬ್ರು ಇರ್ತಾರೆ ಕೆಟ್ಟ ಸಪೋರ್ಟ್ ಮಾಡೋದಕ್ಕೆ, ಏನೋ ಪಾಪ ಅಂತ ಶುರು ಮಾಡಿಬಿಟ್ಟೆ ಪಾಪದ ಕೆಲಸ ಮಾಡೇ ಬಿಡ್ತಾರೆ, ಪಾಪ ಪಾಪ ಅಂತಾನೆ ಹೆಚ್ಚು ಪಾಪ ಮಾಡೋದಕ್ಕೆ ಪ್ರೋತ್ಸಾಹ ಕೊಡುತ್ತಾರೆ. ಇದು ಮನೆಯ ಜನಗಳಿಂದ ಆಗ ಅನಾಹುತಗಳು. ಶಕುನಿ ಆ ಕೆಲಸವನ್ನು ವ್ಯವಸ್ಥಿತವಾಗಿ ಮಾಡಿದ. ಧೃತರಾಷ್ಟ್ರ ಹೇಳ್ತಾನೆ, ಇದು ಸಾಧ್ಯವೇ ಇಲ್ಲ, ವಂಶದ ಗೌರವ ಒಂದು ಕಡೆಗೆ, ನಿನ್ನ ಕ್ಷೇಮ ಒಂದು ಕಡೆಗೆ, ಇದು ಪಾಂಡವರಂತ ಹಿರಿಯರ ಜೊತೆಗೆ ಈ ಮೋಸ ನಡೆಯೋದಿಲ್ಲ ಅಂತ ಹೇಳಿದರೆ ಶಕುನಿ ಮತ್ತೆ ಶುರು ಮಾಡ್ತಾನೆ. ಇಷ್ಟಾದ್ರೂ ನೀ ಗೆದ್ದೆ ಗೆಲ್ತೀಯೇನು, ಏನು ಖಚಿತ ಜೂತಲ್ಲಿ ಗೆದ್ದೆ ಗೆಲ್ತಿ ಅಂತ ಹೇಳಿದ್ರೆ ಆ ಯೋಚನೆ ಬಿಟ್ಟುಬಿಡು, ಶಕುನಿ ಗೆಲ್ದೇ ಗೆಲ್ತಾನೆ, ಗೆಲ್ಸೇ ಬಿಡ್ತಾನೆ ಅಂತ ಹೇಳಿದಾಗ ಶಕುನಿ ಅದಕ್ಕೆ ತಾಳ ಹಾಕ್ತಾನೆ, ಹೌದು ನನ್ನ ಕೆಲಸ ಜವಾಬ್ದಾರಿ ನಂದು, ಐಶ್ವರ್ಯ ಬಂದೇ ಬರುತ್ತೆ ಅಂತ ಹೇಳಿ ಆಶೆ ಹುಟ್ಟಿಸಿ ಶುರು ಮಾಡ್ತಾನೆ. ಅದನ್ನೇ ಭಗವದ್ಗೀತೆ ಅನಲೈಸ್ ಮಾಡ್ತಾ ಇದೆ. ಒಳ್ಳೆ ಮನುಷ್ಯ ಹೇಗೆ ಕೆಡ್ತಾನೆ ಅಂದ್ರೆ, ಸಂಗಾತ್ ಸಂಜಾಯತೆ ಕಾಮಃ, ಕಾಮಾತ್ ಕ್ರೋಧೋಭಿಜಾಯತೆ, ಕ್ರೋಧಾತ್ ಭವತಿ ಸಮೋಹ, ಸಮೋಹಾತ್ ಕೃತಿ ವಿಭ್ರಮ, ಕೃತಿಭ್ರಂಶಾತ್ ಬುದ್ಧಿನಾಶ, ಬುದ್ಧಿನಾಶಾತ್ ಪ್ರಣಶ್ಯ. ಎಷ್ಟು ಸ್ಟೆಪ್ಸ್ ಹೇಗಿದೆ ನೋಡಬೇಕು, ಒಂದೊಂದೇ ಹಂತಗಳೇವಲ್ಲ ಕೂಡ. ಆದರೂ ಅದಕ್ಕೆ ಅಡ್ವರ್ಟೈಸ್ ಮಾಡ್ಕೊಳ್ಳೋ ಟ್ಯಾಕ್ಟಿಸ್ ಹಾಗೇನೆ, ಇದನ್ನೇ ಸೇದ್ರಿ ಇದನ್ನೇ ಸೇದ್ರಿ ಅಂತ ಕೊಡ್ತಾನೆ. ಸ್ವಲ್ಪ ನೋಡ್ತಾ ಟ್ಯಾಕ್ಟಿಸ್ ತೊಡಮ್ ಜಾಸ್ತಿ ನೋಡ್ತಾನೆ, ಬಂದ ಮೇಲೆ ಸ್ವಲ್ಪ ನೋಡ್ತಿದ್ದವನು ಆಕರ್ಷದಿಂದ ನೋಡ್ತಾನೆ. ಸಂಜಾಯತೆ ಕಾಮಃ, ಅಪೇಕ್ಷೆ ಹುಟ್ಟುತ್ತೆ. ಕಾಮಾತ್ ಕ್ರೋಧೋಭಿಜಾಯತೆ, ಯಾರು ಹಾಗೆಲ್ಲ ಮಾಡಬೇಡ ಅಂತ ಹೇಳ್ತಾರಲ್ಲ ಅದ್ರ ಮೇಲೆ ಕೋಪ ಬರಲು ಶುರುವಾಗುತ್ತೆ. ತಿಳುವಳಿಕೆ ಪಡೆಯೋದಿಲ್ಲ, ಹೇಳಿದ ಮೇಲೆ ಕೋಪ ಬರುತ್ತೆ. ಕ್ರೋಧಾದ್ಭವತಿ ಸಮೋಹ, ಆ ಕ್ರೋಧ ದುಷ್ಪರಿಣಾಮ ಏನು? ಸಮೋಹ, ಇದ್ಬದ್ಧ ತಿಳುವಳಿಕೆ ಎಲ್ಲ ಹೋಗ್ಬಿಡುತ್ತೆ ಅಂತ. ಅದನ್ನು ಮಾಡಲೇಬೇಕು ಅಂತ ಹಠ ಪಡ್ತಾನೆ. ಕ್ರೋಧಾದ್ಭವತಿ ಸಮೋಹ, ಸಮೋಹಾತ್ ಸ್ಮೃತಿ ವಿಭ್ರಮ, ಸ್ಮೃತಿ ವಿಭ್ರಮ, ಇದರಿಂದ ಭಾರಿ ಅನರ್ಥ ಉಂಟು, ಶಾಸ್ತ್ರ ನಿಷೇಧ ಮಾಡಿದೆ ಅನ್ನೋ ಎಲ್ಲ ಧರ್ಮಶಾಸ್ತ್ರದ ಜ್ಞಾನವನ್ನೆಲ್ಲ ಕಳ್ಕೊಂಡ್ಬಿಡ್ತಾನೆ. ಸ್ಮೃತಿಭ್ರಂಶಾತ್ ಬುದ್ಧಿ ನಾಶ, ಸ್ಮೃತಿ ಹೋಯಿತು ಅಂದ ಮೇಲೆ ಸ್ವಂತ ಸಾತ್ವಿಕ ಬುದ್ಧಿ ಎಲ್ಲ ಹಾಳಾಗಿ ಹೋಗುತ್ತೆ. ಬುದ್ಧಿನಾಶಾತ್ ಪ್ರಣಶ್ಯತಿ, ಬುದ್ಧಿನಾಶದಿಂದ ಪ್ರಣಶ್ಯತಿ ಅಂದ್ರೆ ಬರೀ ಹಾಳಾಗ್ತಾನೆ ಅಲ್ಲ, ನರಕಾದ್ಯನರ್ಥಂ ಪ್ರಾಪ್ನೋತಿ. ಅದಕ್ಕೆ ಭಾಷ್ಯ, ಈ ಭೂಲೋಕದಲ್ಲೂ ಹಾಳಾಗ್ತಾನೆ, ಸತ್ತ ಮೇಲೂ ಕೂಡ ಒಂದು ಕ್ಷೇಮ ಅಲ್ಲ. ಕಳ್ಳತನ ಮಾಡ್ದ ಸಿಕ್ಕ, ಕೊಲೆ ಮಾಡ್ದ ಸಿಕ್ಕ, ಹಿಡಿದು ಶಿಕ್ಷೆ ಕೊಟ್ಟರು, ಮುಗಿಲಿಲ್ಲ ಅದು. ಸರ್ಕಾರದ ಕೆಲಸ ಮುಗಿತಷ್ಟೇ, ಯಮದೇವರ ಕೆಲಸ ಇನ್ನು ಮುಂದಿದೆ ಅಂತ ಹೇಳುತ್ತಾರೆ. ಇದು ಟೋಕನ್ ಪನಿಷ್ಮೆಂಟ್ ಅಷ್ಟೇ, ಸರ್ಕಾರ ಏನು ಕೊಟ್ಟರು ಕೂಡ ಒಂದು ಹಂತದವರಿಗೆ ಮಾತ್ರ ಪನಿಷ್ಮೆಂಟ್, ನಿಜವಾದ ಪನಿಷ್ಮೆಂಟ್ ಬರೋದು ನರಕದಲ್ಲಿ ಅಂತ ಹೇಳ್ತಾರೆ. ಯಮದೇವರು ಕೊಡ್ತಕ್ಕಂಥ ಹಿಂಸೆ, ಭಗವಂತನ ಕಾನೂನಿನ ಒಂದು ಜಾರಿ ತರತಕ್ಕಂಥ ಜಾಗ, ಅದೆಲ್ಲ ಮನುಷ್ಯ ಮರೆತು ಬಿಡ್ತಾನೆ. ಅಂದ್ರೆ ಸಂಘದಿಂದ ಈ ದುರಂತ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೆ, ಇದು ದುರ್ಯೋಧನ ಶಕುನಿಯರ ಸಹವಾಸದಿಂದ ಧೃತರಾಷ್ಟ್ರನಂತವನ ಬುದ್ಧಿ ಕೂಡ ಸಂಪೂರ್ಣ ಬದಲಾಗೋ ಸ್ಥಿತಿಗೆ ಬಂತು. ಅವನು ಹೇಳ್ತಾನೆ, ದುರ್ಯೋಧನ ಧೃತರಾಷ್ಟ್ರ, ಇದೆಲ್ಲ ಹೇಗೆ ಸಾಧ್ಯ? ನಾನು ಕರಿತೇನೆ ಅಂತ ಹೇಳ್ತೇನೆ, ಆದರೆ ನಾನು ಹೇಗೆ ಕರೆಸೋದು ಇದಕ್ಕೆಲ್ಲ ಕೂಡ? ಆಗ ಅಂತ ಹೇಳ್ತಾನೆ, ಅಪ್ಪ ಇದಕ್ಕೊಂದು ವ್ಯವಸ್ಥೆ ಮಾಡಿದ್ದೇನೆ, ಇನ್ನು ತಪ್ಪು ತಪ್ಪು ಅಂತ ಮಾತ್ರ ಹೇಳಬೇಡ, ಇದನ್ನೀಗ ತಪ್ಪು ಅಂತ ಹೇಳಬೇಡ, ನಾನು ಧರ್ಮಾಚರಣೆನೇ ಮಾಡ್ತೇನೆ ಅಂತ ಹಠ ಸಾಧಿಸಿದ್ರು. ನಾನು ಮಾಡ್ತಿರೋ ಧರ್ಮ ಅಂತ ಸಾಧಿಸ್ತಾನೆ, ಇದು ಆಶ್ಚರ್ಯ. ಹೇಗೆ ಧರ್ಮ ಅಂದ್ರೆ, ವೇದಾನುಜೀವಿನೋ ವಿಪ್ರಾಹ ಕ್ಷತ್ರಿಯಾಹ ಶಸ್ತ್ರಜೀವಿನಃ. ದುರ್ಯೋಧನ ಧರ್ಮಶಾಸ್ತ್ರ ಗೊತ್ತು, ಹೇಳ್ತಾನೋ ಹೇಗೆ ಹೇಳ್ತಾನೆ ನೋಡಿ. ವೇದಾನುಜೀವಿನೋ ವಿಪ್ರಾಹ, ಬ್ರಾಹ್ಮಣರು ಅಧ್ಯಾತ್ಮ ಜ್ಞಾನ ವೇದಾದಿಗಳಿಂದ ಜೀವನ ಮಾಡ್ತಾರೆ. ಕ್ಷತ್ರಿಯಾಹ ಶಸ್ತ್ರಜೀವಿನಃ, ಕ್ಷತ್ರಿಯರೆಲ್ಲ ಶಸ್ತ್ರ ಹಿಡ್ಕೊಂಡು ಸಾಧನೆ ಮಾಡ್ತಾರೆ. ಅಲ್ಲ ಯಾರು ಕ್ಷತ್ರಿಯ, ನೀನು ಬ್ರಾಹ್ಮಣನಂತೂ ಅಲ್ಲ, ಕ್ಷತ್ರಿಯ ಶಸ್ತ್ರ ಹಿಡಿ ಅಂದ್ರೆ ನಾ ಶಸ್ತ್ರ ಹಿಡಿತಿರೋದು ಅಂತ ಹೇಳ್ತಾನೆ. ಜೂತ ಆಡ್ತೀನಿ ಅಂತ ಹೇಳ್ತೀಯ, ಶಸ್ತ್ರ ಹೇಗೆ ಹಿಡಿತಿ ಅಂತ ಕೇಳಿದ್ರೆ, ಅಪ್ಪ ಶಸ್ತ್ರ ಡೆಫಿನೇಷನ್ ಏನು ಗೊತ್ತಾ ಅಂತ ಅಪ್ಪನ ಹೇಳ್ತಾನೆ. ಶಸ್ತ್ರ ಅಂತ ಯಾವ್ದು ಕರೆ ಗೊತ್ತೇನೋ, ತೃಟ್ಯತೆ ಏನ ಶತ್ರುರ್ಹಿ ತಚ್ಛಸ್ತ್ರಂ ನೈವ ಚೇತರತ್. ಅವನು ಡಿಫೈನ್ ಮಾಡ್ತಾನೆ ದುರ್ಯೋಧನ, ತೃಟ್ಯತೆ ಏನ ಶತ್ರುರ್ಹಿ ತಚ್ಛಸ್ತ್ರಂ ನೈವ ಚೇತರತ್. ಶತ್ರುವನ್ನ ಯಾವ್ದರಿಂದ ನಾಶ ಮಾಡ್ತೇವೋ ಅದೇ ಶಸ್ತ್ರ, ಶತ್ರುವನ್ನ ಯಾವ್ದರಿಂದ ನಾಶ ಮಾಡ್ತೇವೋ ಅದೇ ಶಸ್ತ್ರ. ಪಾಂಡವ ನನಗೆ ಶತ್ರುಗಳು, ಅವನು ಸೋಲಿಸಲಿಕ್ಕೆ ಜೂತ ಶಸ್ತ್ರ ಆಯುಧ, ಅದೇ ನನಗೆ ಒಂದು ಮಾರ್ಗ, ಆದ್ರಿಂದ ಅದನ್ನೇ ಶಸ್ತ್ರ ಅಂತ ಕರಿತೀನಿ ಅಂತ ಹೇಳಿ. ಪಿಕ್ ಪಾಕೆಟ್ ಮಾಡೋದನ್ನೇ ಒಂದು ಆಲ್ಟ್ ಅಂತ ಕರೆದ್ರೆ ಹಾಗೂ ಆಯ್ತು, ಅದು ಆಲ್ಟ್ ತಾನೆ. ಹೋಗ್ತಿರ್ಬೇಕಾದ್ರೆ ಆ ಕೈಗೆ ತಿರಿಸಿ ಕಟ್ ಮಾಡಿ ತಗೋಬೇಕು, ಅದು ಎಷ್ಟು ಕಷ್ಟ ಪಾಪ. ಈ ರೀತಿ ಮಾಡಿದ್ರೆ ಏನೋ, ಅದು ಇದು ಒಂದು ಕಲೆ, ಇದು ಒಂದು ವಿದ್ಯೆ, ಇದಕ್ಕೊಂದು ಅವಾರ್ಡ್ ಕೊಡೋ ಪ್ರಸಂಗ ಬರುವ ನಾಳೆ, ಬಾಳ ಫಸ್ಟ್ ಬೆಸ್ಟ್ ಪಿಕ್ ಪಾಕೆಟ್ ಇರೋದು ಕೊಡಬೇಕು. ಇದು ದುರ್ಯೋಧನ ಡೆಫಿನೇಷನ್ ಆಗಿದೆ. ಏನು ಆಶ್ಚರ್ಯ ಅಂತ ಕೇಳಿದರೆ, ನಿಜವಾಗಲೂ ಅದು ದುರಂತದ ಪರಾಕಾಷ್ಠೆ. ಧೃತರಾಷ್ಟ್ರನಿಗೆ ಆಶ್ಚರ್ಯ ಆಗಿಬಿಡ್ತಂತ, ಮಗ ಎಷ್ಟು ಬೆಳೆದು ಬಿಟ್ಟಿದ್ದಾರೆ ಅಂತ ಆಶ್ಚರ್ಯ ಆಯ್ತಾನೆ. ಜೂತ ಆಡೋದನ್ನ ಸಮರ್ಥನೆ ಮಾಡ್ತಾನೆ, ಇದು ಆಶ್ಚರ್ಯ. ಜೂತ ಆಡೋದು, ಇವನು ಹೆಂಡ ಕುಡಿಯೋದು ಏನ್ ಮಾಡ್ತಾರೆ, ಇದು ತೀರ್ಥ ರೀ ನಮಗೆ ಅಂತ ಹೇಳ್ತಾರಲ್ಲ ಆ ಟೈಪ್. ನೀವು ಆ ತೀರ್ಥ ಇಲ್ಲದೆ ಊಟ ಮಾಡೋದಿಲ್ಲ, ಇದಿಲ್ಲದೆ ನಾವು ಊಟ ಮಾಡೋದಿಲ್ಲ, ಅದೆಲ್ಲ ಆಯ್ತು, ತೀರ್ಥ ಆಯ್ತಲ್ಲ, ಎಟ್ಟದ್ರೆ ತೀರ್ಥ ಅಂತ ಕರೆಯಷ್ಟು ಮಟ್ಟಿ ಬಂದಿದ್ದಾನೆ ಎಲ್ಲ ಕೂಡ. ಇಂಥ ಮಹಾಮೂರ್ಖರು ಹೇಗೆ ತಮ್ಮ ದುರಭ್ಯಾಸಗಳನ್ನೆಲ್ಲ ಸದಭ್ಯಾಸಕ್ಕೆ ಮ್ಯಾಚಿಂಗ್ ಅಂತ ತಿಳ್ಕೊತಾರಲ್ಲ, ದುರ್ಯೋಧನನ ತಂತ್ರ ಅದು, ದುರ್ಯೋಧನ ವಿಕೃತವಾದ ಬುದ್ಧಿ ಅದು. ಅವನು ಹೇಳಿದ, ಇದು ಶಸ್ತ್ರ, ಆದ್ರಿಂದ ಶಸ್ತ್ರ ಬಿಟ್ಟೇನು ಹೋಗ್ತಾ ಇಲ್ಲ, ನಾನೀಗ ಸ್ವಧರ್ಮವನ್ನೇ ಮಾಡ್ತೇನೆ ಅಂತ ಹೇಳ್ತಾನೆ. ಕ್ಷತ್ರಿಯರಿಗೆ ಶಸ್ತ್ರ, ಇದು ಶಸ್ತ್ರ, ಸ್ವಧರ್ಮಾಚರಣೆನೇ ಮಾಡ್ತಾ ಇದ್ದೇನೆ, ಆದ್ರಿಂದ ನೀನು ಅಡ್ಡಿ ಮಾಡಿಕೊಡುದು ಅಂತ ಹೇಳಿದಾಗ, ಅಪ್ಪ ನೀನು ಪಾಪ ಬರುತ್ತೆ ಅಂತ ತಿಳ್ಕೊಂಡಿದ್ದಿ, ಪಾಪ ಬರೋದಿಲ್ಲ, ಪುಣ್ಯನೇ ಬರುತ್ತೆ ಅಂದೆ. ತವಾಪಿಶ್ಯಾತ್ ಮಹತ್ಫಲಂ, ನಾವೀ ದೂತಕ್ಕೆ ಸಹಕಾರ ಕೊಟ್ಬಿಟ್ರೆ ನೀನು, ನಮಗಂತೂ ರಾಜ್ಯ ಬರುತ್ತೆ, ನಿನಗೆ ಪುಣ್ಯ ಬರುತ್ತೆ ಅಂತ ಹೇಳಿದ್ದೇನೆ. ದುರ್ಯೋಧನ ಶಾಖ ಆಗಿಬಿಡ್ತಾನೆ, ಆಶ್ಚರ್ಯ, ತವೈವಶ್ಚಾತ್ ತತ್ ಪುಣ್ಯಂ ಅಂತ ಹೇಳ್ತಾನೆ ದುರ್ಯೋಧನ. ಆ ಪುಣ್ಯ ನೀನೇ ಇಟ್ಕೋ ಮಾರಾಯ, ನನಗೆ ಬೇಕಿಲ್ಲ ಅಂತ ಹೇಳ್ತಾನೆ. ಆ ಧೃತರಾಷ್ಟ್ರಿಗೆ ಆ ಪಾಪ ಸಂಸ್ಕಾರ ಇದೆ ಅವನಿಗೆ, ಸ್ವರೂಪತ ಒಳ್ಳೆಯವನಾದ್ದರಿಂದ ಸಂಸ್ಕಾರ ಇದೆ, ಗಾಬರಿ ಆಗ್ತಾರೆ, ಇಂಥ ಪುಣ್ಯಗಳು ನಾನೇನು ಮಾಡಬೇಕೀಗ. ಎಷ್ಟೋ ಜನರು ಹೀಗೆ ಮಾಡೋದುಂಟು, ಕೆಟ್ಟ ಕೆಲಸಕ್ಕೆ ಸಹಾಯ ಮಾಡಿ ನಿಮಗೂ ಪುಣ್ಯ ಬರುತ್ತೆ ಅಂದ್ರೆ ಏನರ್ಥ ಇದಕ್ಕೆ? ಶಾಸ್ತ್ರ ಹೇಳ್ತದೆ, ಕೆಟ್ಟ ಕೆಲಸಕ್ಕೆ ಯಾರು ಸಹಾಯ ಮಾಡುತ್ತಾರೋ ಅವರಿಗೂ ಪಾಪನೇ ಬರುತ್ತೆ ಹೊರತು ಪುಣ್ಯ ಬರೋದಿಲ್ಲ. ಪುಣ್ಯ ಕೆಲಸನೂ ಹಾಗೇನೆ, ಪುಣ್ಯ ಕೆಲಸ ಮಾಡೋರಿಗೆ ಹೇಗೆ ಪುಣ್ಯ ಬರುತ್ತೋ ಅದು ಸಹಕಾರ ಕೊಡೋರಿಗೂ ಪುಣ್ಯ ಬರುತ್ತೆ, ಪಾಪ ಕೆಲಸ ಮಾಡೋರಿಗೂ ಪಾಪ ಬರುತ್ತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಪುಣ್ಯ ಕಾರ್ಯ ನೇರ ಮಾಡೋದು ಒಂದು, ಮಾಡೋದು ಸಹಕಾರ ಕೊಡೋದು ಇನ್ನೊಂದು. ಪಾಪ ಕಾರ್ಯ ಹಾಗೇನೆ, ಪಾಪ ಕಾರ್ಯ ಬಿಡಬೇಕು, ಬಿಡಿಸ್ಬೇಕು, ಹಾಗಲ್ಲ, ಮಾಡ್ತಾನೆ ಮಾಡಿಸ್ತಾನೆ. ಇಂಥ ತಪ್ಪುಗಳಿಂದ ಮಾಡಿದವನಿಗೆ ಎಷ್ಟು ಪಾಪ ಬರುತ್ತೆ, ನನಗೆ ಅದೆಲ್ಲ ಬೇಕಿಲ್ಲ ಅಂತ ಹೇಳಿದ್ರು. ಕೊನೆಯವರು ದುರ್ಯೋಧನ ಅವನ ಮನಸ್ಸು ಒಪ್ಪೋದಿಲ್ಲ, ಕೊನೆಯ ತೀರ್ಮಾನ ಮಾಡ್ತಾನೆ, ನನಗೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು, ಸಾಧ್ಯವೇ ಇಲ್ಲ. ಆಗ ದುರ್ಯೋಧನ ಕೊನೆಯ ಉಪಾಯ ಹುಡುಕ್ತಾನೆ, ಏನು ಅಂದ್ರೆ ನೀವು ಒಪ್ಪದೆ ಹೋದರೆ ಮೃತಮೇವಾದ್ಯ ಮಾಂ ವಿದ್ಧಿ ಅಂತ, ನಾನು ಸತ್ತೋಗ್ಬಿಡ್ತೇನೆ ಕೊನೆಯ ಮಾತು. ಪಾಂಡವರನ್ನ ಕರೆಸದೆ ಹೋದರೆ, ದ್ಯೂತಕ್ಕೆ ಒಪ್ಪಿಗೆ ಕೊಡದೆ ಹೋದರೆ ನಾನು ಸತ್ತೋಗ್ತೇನೆ, ಇದು ಕೊನೆಯ ತಂತ್ರ. ತನ್ನ ಮಾತು ನಡೆಸಬೇಕಾದ್ರೆ ದುರ್ಯೋಧನ ಕೊನೆಯೇ ಹುಡುತ್ತಿದ್ದ ಮಾತು ಅಂದ್ರೆ ಅದೇನು, ಪ್ರತಿ ಬಾರಿ ಪಾಂಡವರ ಅರಿಗೆ ಮೇಲೆ ಕಳಿಸ್ಬೇಕಾದ್ರೂ ಅದೇ ಮಾತನ್ನಾಡಿದ್ದ, ನಾವೆಲ್ಲ ಸಾಯಿಲೆ ಕೊಟ್ಟಿದ್ದೇವೆ ಅನುಮತಿ ಕೊಡು. ಆತ್ಮಹತ್ಯೆಗೆ ಅನುಮತಿ ಕೇಳಕ್ ಹೊರಟವನು ಪಾಪ, ಇವತ್ತು ಆತ್ಮಹತ್ಯೆ ಮಾಡ್ಕೊಳ್ಳೋ ಅನುಮತಿ ಕೇಳ್ತಾ ಇಲ್ಲ. ದುರ್ಯೋಧನ ಅನುಮತಿ ಕೇಳಿ ಸಾಯಿಲಕ್ಕೆ ಹೋದ ಅಂದ್ರೆ ಅವನ ಅನುಮತಿ ಬೇಕಿರಲಿಲ್ಲ, ಅನುಕಂಪ ಗಳಿಸಿ ಆ ದುರ್ಲಾಭ ಪಡೆಯಬೇಕು ಅಂತ ವಿಚಾರ ಇದೆ. ಅಂತ ಹೊತ್ತಲ್ಲಿ ಧೃತರಾಷ್ಟ್ರ ಸೋತು ಬಿಡ್ತಾ ಇದೆ. ಇದು ತಂದೆ ತಾಯಿಗಳ ದೌರ್ಬಲ್ಯ, ಮಕ್ಕಳು ಆ ಪ್ರೀತಿನ ಸನ್ಮಾರ್ಗಕ್ಕೆ ಉಪಯೋಗಿಸ್ತಾ ಇಲ್ಲ, ಅದನ್ನ ದುರ್ಮಾರ್ಗಕ್ಕೆ ಉಪಯೋಗಿಸ್ತಾರೆ. ಅದೇ ಪಾಂಡವರು ನೋಡಿ, ತಂದೆ ಸತ್ತೋಗಿದ್ದಾನೆ ಪಾಂಡವರಾಜ, ಯಮಲೋಕದಲ್ಲಿ ಸದಸ್ಯನಾಗಿ ಕೂತಿದ್ದಾನೆ, ನಾರದ ಮೂಲಕ ಹೇಳಿಕಳಿಸ್ತ, ನಾನಿವತ್ತು ಇಂದ್ರ ಸೌಧಕ್ಕೆ ಹೋಗಬೇಕಾದ್ರೆ ರಾಶಿಯಾಗ ಮಾಡಬೇಕಿತ್ತು ಮಾಡಿಲ್ಲ, ಮಾಡಿ ಅಂತ ಹೇಳಿದರೆ ಎಷ್ಟು ಸಂಭ್ರಮ ಪಾಂಡವರಿಗೆ, ತಂದೆ ಆಸೆ ಪೂರೈಸಬೇಕು ಅಂತ ಹೇಳಿ ಅದು ದೊಡ್ಡ ಕೆಲಸವನ್ನು ಮಾಡಕ್ಕೆ ಹೊರಡುತ್ತಾನೆ. ಅಂದ್ರೆ ಎದುರಿಗಿಲ್ಲದ ತಂದೆನು ಸಂತೋಷ ಪಡಿಸಬೇಕು ಅಂತ ಅವರು, ಎದುರಿರ ತಂದೆನೇ ಹಾಳು ಮಾಡಬೇಕು ಅಂತ ಇವನು. ಅಂದ್ರೆ ಪಾಂಡವರು ಎಷ್ಟು ನಿಜವಾದಂತಹ ಮಕ್ಕಳು ಅಂದ್ರೆ ಆದರ್ಶ ಪುತ್ರರು, ಇವನೆಲ್ಲ ಕೂಡ ಅತ್ಯಂತ ಪಾಪಿಯಾದವನು, ತಂದೆಯನ್ನೇ ಅತ್ಯಂತ ಹೇಯವಾದಿ ಕಂಡು ನಾನು ಸಾಯ್ತೇನೆ ನಾನು ಸಾಯ್ತೇನೆ. ಯಾವಾಗಲೂ ತಂದೆ ತಾಯಿಗಳಿಗೆ ಮಾತಂದ್ರೆ ಮಕ್ಕಳು ಹಾಗೆಲ್ಲಬೇಡಿ ಅಂತ ಹೇಳಬೇಕು ನ್ಯಾಯವಾಗಿ. ಅಂಥದ್ದು ನಾನು ಸಾಯ್ತೇನೆ ತಿವನೇ ಅಂದಾಗ ಧೃತರಾಷ್ಟ್ರನಿಗೆ ಅದು ಆಗ ಅನುಕಂಪ ಶುರುವಾಯಿತು. ನಾನು ಸಾಯ್ತೇನೆ ಅಂತ ಯಾರಂತಾರಲ್ಲ, ಅವರು ಸಾಯೋದಿಲ್ಲ, ಇನ್ನೊಬ್ಬರು ಸಾಯಿಸ್ತಾರೆ ಯಾವಾಗಲೂ ಕೂಡ, ಮಾತು ಮಾತ್ರ ಆಗಾಡ್ತಾರಷ್ಟೇ, ನಾನು ಸಾಯ್ತೇನೆ ಅಂತಾರೆ ಹೊರತು ಇನ್ನು ಅವರು ಸಾಯಿಸೋ ಕೆಲಸ ಮಾಡ್ತಾರೆ. ಕ್ಷಯಾಯ ಜಗತೋ ಹಿತಾಹ ಪ್ರಭವಂತಿ ಉಗ್ರ ಕರ್ಮಾಣಃ ಕ್ಷಯಾಯ ಜಗತೋ ಹಿತಾಹ, ಭಗವಂತ ಗೀತೆಯಲ್ಲಿ ಹೇಳ್ತಾರೆ. ಇವರೆಲ್ಲ ಟೆರರಿಸ್ಟ್, ಇವರೆಲ್ಲ ಕೂಡ ಉಗ್ರಕರ್ಮಿಗಳು, ಇವರೆಲ್ಲ ಕೂಡ ಇವರು ಜಗತ್ತನ್ನೇ ನಾಶ ಮಾಡತಕ್ಕಂಥ ಪಾಪಿಗಳು ಅಂತ ಭಗವದ್ಗೀತೆಯಲ್ಲಿ ಅವರ ವಿಶ್ಲೇಷಣೆ ಮಾಡಿದ್ದಾರೆ. ಆ ದೃಷ್ಟಿಯಲ್ಲಿ ದುರ್ಯೋಧನ, ನಾವೆಲ್ಲ ಸಾಯ್ತೇವೆ ನಾನು ಸಾಯ್ತೇನೆ, ನಾನು ಆಸೆ ಬಿಟ್ಟುಬಿಡು ಅಂತ ಹೇಳಿದನಂತೆ. ಹತ್ತು ಸರ್ತಿ ಮಾತಂದಾಗ ಧೃತರಾಷ್ಟ್ರನಿಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಆಗಲಯ್ಯ ನೀನ್ ತಿಳ್ಕೊಂಡಿದ್ದೀಯ, ನಾನು ಕರೆಸೋದ್ರೆ ಸಾಮಾನ್ಯ ಅಲ್ಲ, ನಾನು ನೇರ ಕರೀಲಕ್ಕಾಗೋದಿಲ್ಲ ರಾಜ, ನಾನು ಯಾರು ಕಳಿಸ್ಬೇಕು, ಯಾರು ಒಪ್ತಾರೆ ಇದಕ್ಕೆ ಅಂತ ಹೇಳ್ತಾರೆ. ಯಾರು ಒಪ್ತಾರೆ ಇದಕ್ಕೆ? ಯಾರು ಒಪ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮಾತನ್ನ ಕೇಳಿ ಹೋಗಬಲ್ಲ ವ್ಯಕ್ತಿ ವಿದುರ ಇದ್ದಾನೆ, ಅವನ್ನೇ ಕಳಿಸುವಂತಾನೆ. ಅವನು ಕಳಿಸೋದ ಮೊದಲು ಅವನೇ ಬಾಯಿ ಬಂದ ಬೈತಾನೆ ನನ್ನ ಅಂತ ಹೇಳ್ತಾನೆ. ಇದನ್ನ ಏನೇನು ತಿಳ್ಕೊಂಡಿದ್ದೀಯ? ಅಂಥವ್ರ ಕೇಳಿ ಡೆಲಿವರಿ ಮಾಡ್ಸಕ್ಕಾಗತ್ತೆ ಅಂತ ಮೆಸೇಜ್ ನ ಸಾಧ್ಯ ಇಲ್ಲ. ವಿದುರ ಎಂದೂ ಒಪ್ಪೋದಿಲ್ಲ ಇದನ್ನ, ವಿದುರನಿಗೆ ವಿದುರ ಒಪ್ಪದೇ ಇರೋ ಕೆಲಸ ನಾನು ಮಾಡೋದಿಲ್ಲ. ಧೃತರಾಷ್ಟ್ರನ ಜೀವನದಲ್ಲಿ ಅದು ಒಂದು ನಿಯಮ ಮಾಡ್ಕೊಂಡಿದ್ದ ಪಾಪ. ವಿದುರ ತಮ್ಮ, ನಿಜವಾಗ್ಲು ವಿದುರ ತಮ್ಮ, ಆದರೆ ಅವನ ಪೂರ್ ಅವನ ಮಾತಿನ ಮೇಲೆ ಭಾರಿ ವಿಶ್ವಾಸ ಧೃತರಾಷ್ಟ್ರನಿಗೆ. ತುಂಬಾ ಸರ್ತೆ ವಿದುರನ ಸಲಹೆ ಕೇಳೇ ಮಾಡ್ತಾ ಇದ್ದ, ಆದ್ರೆ ಆ ಸಲಹೆ ಎಲ್ಲ ದುರ್ಯೋಧನ ಮುಂದೆ ನಡೀತಿರಲಿಲ್ಲ ಅಷ್ಟೇ ಹೊರತು, ಉಳಿದಂತೆ ವಿದುರ ಮೇಲೆ ತುಂಬಾ ತಮ್ಮನಾಗಿದ್ರು ಕೂಡ ಅವನ ಅಷ್ಟು ಗೌರವದಿಂದ ಕಾಣ್ತಾ ಇತ್ತು. ವಿದುರನ್ನು ಹೇಗೆ ಒಪ್ಪಿಸ್ಲಿಕ್ಕೆ ಸಾಧ್ಯ ಅಂತ ಕೇಳಿದ್ರೆ, ಅಪ್ಪ ಅದೆಲ್ಲ ನನಗೆ ಗೊತ್ತಿಲ್ಲ, ನನಗೆ ಪಾಂಡವರು ಬರಬೇಕು, ನಾನು ದೂತ ಆಡಬೇಕು, ಅವರ ಐಶ್ವರ್ಯ ನನಗೆ ಬರಬೇಕಷ್ಟೆ ಅಂತ ಹೇಳಿದ ತಕ್ಷಣ ಆಯಿತು ಅಂತ ಒಪ್ಕೊಂಡ್ಬಿಡ್ತಾನೆ ಧೃತರಾಷ್ಟ್ರ. ಇದು ಒಂದು ಹಂತದ ದುರ್ಯೋಧನನ ಪತನದ ಸ್ಥಿತಿ. ಒಂದು ಸೂಕ್ಷ್ಮ ವಿಚಾರವನ್ನು ಆಚಾರ್ಯರು ಬರೀತಾರೆ, ಧೃತರಾಷ್ಟ್ರನಂತಹ ಸಜ್ಜನ ಈ ಸ್ಥಿತಿಯಲ್ಲೂ ಒಪ್ಲಿಕ್ಕೆ ಸಾಧ್ಯತೆ ಇರಲಿಲ್ಲ. ಆಗ ದುರ್ಯೋಧನ ಒಂದು ಕುತಂತ್ರ ಮಾಡಿದನಂತೆ, ಅವನು ಕಲಿಯನ್ನ ರಾಕ್ಷಸನಾದ್ದರಿಂದ ಒಂದು ಅಂಶದಿಂದ ಅವನೊಳಗೆ ಪ್ರವೇಶ ಮಾಡಿಬಿಟ್ಟ ಅಂತ, ಧೃತರಾಷ್ಟ್ರನ ಒಳಗೆ ಪ್ರವೇಶ ಮಾಡಿಬಿಟ್ಟನಂತೆ. ಅಲ್ಲಿಗೆ ಅವನು ಬುದ್ಧಿ ಕೆಟ್ಟಾಗುತ್ತೆ. ಇದು ನಡೆದ ಪ್ರಸಂಗ. ಇದಕ್ಕೆ ಕಲ್ಯಾವೇಶ ಅಂತ ಕರೀತು, ಮೊಸರಾವೇಶ ಕಲ್ಯಾವೇಶ ಅಂದ್ರೆ ಮೊಸರಾವೇಶವಾದ್ರೆ ಬುದ್ಧಿ ಕೆಟ್ಟ ಹೋಗುತ್ತೆ. ಕಲಿ ದೊಡ್ಡ ಹಸರನಾದ್ದರಿಂದ ಅವನ ಆವೇಶವಾಯಿತು ಅಂದ್ರೆ ಬುದ್ಧಿ ಪೂರ್ತಿ ಕೆಟ್ಟೋಗ. ಅವತ್ತು ಪ್ರವೇಶ ಮಾಡಿದ ಕಲಿ ಧೃತರಾಷ್ಟ್ರನೊಳಗೆ ಎಷ್ಟು ದಿವಸ ಕೂತಿದ್ದ ಅಂದ್ರೆ, ಪಾಂಡವರ ಕೌರವರ ಯುದ್ಧ ಎಲ್ಲ ಮುಗಿದು ಪಾಂಡವರ ಅಶ್ವಮೇಧಯಾಗ ಮಾಡಿ ಧೃತರಾಷ್ಟ್ರ ಕಾಡಿಗೆ ಹೋಗ್ತಾನೆ. ಲಾಂಗ್ ಗ್ಯಾಪ್ ಅದು, ಒಂದು ಹತ್ತಾರು ವರ್ಷಗಳ ಕಾಲ ಅವನ ಮನಸ್ಸಲ್ಲಿ ಹಾಗೆ ಉಳ್ಕೊಂಡ್ಬಿಟ್ಟಿದ್ದ, ದೀರ್ಘಕಾಲದ ವ್ಯಾಧಿ ಇದ್ದ ಹಾಗೆ. ಧೃತರಾಷ್ಟ್ರನ ಮನಸ್ಸಿನೊಳಗೆ ಕಲಿ ಪ್ರವೇಶ ಆಯಿತು. ನಾವಿದೇ ಯೋಚನೆ ಮಾಡಿದರೆ ಕೈಕೇಯಿಯ ಮನಸ್ಸನ್ನ ಮಂಥರೇ ಕೆಡಿಸ್ತಾಳೆ, ಸಿಸ್ಟಮೆಟಿಕ್ ಕೆಡಿಸ್ತಾ ಹೋಗ್ತಾಳೆ. ಪಾಂಡವರನ್ನು ರಾಮದೇವರು ವನವಾಸಕ್ಕೆ ಕಳಿಸ್ಬೇಕು, ಇದಕ್ಕೆ ಅವಳು ತಂತ್ರ ಉಪಯೋಗಿಸ್ತಾಳೆ. ಕೈಕೇಯಿ ತುಂಬಾ ಒಳ್ಳೆಯವಳು, ಧೃತರಾಷ್ಟ್ರ ಇದ್ದಾಗೇನೆ ಅವಳ ಮನಸ್ಸನ್ನ ಕೆಡಿಸ್ತಾ ಹೋಗ್ತಾಳೆ. ತಾನು ಒಬ್ಬ ಹೆಣ್ಣು ಮಂಥರೆ, ಅವಳು ಒಬ್ಬ ಹೆಣ್ಣು, ಅವಳ ಮನಸ್ಸನ್ನ ಕೆಡಿಸಿ ಆ ದೃತರಥನ ಮುಂದೆ ವರ ಕೇಳೋ ಹಾಗೆ ಮಾಡಿ ಕಾಡಿಗೆ ಕಳಿಸ್ತಾರೆ. ಅಲ್ಲಿ ವರ ಕೇಳಿದ್ದು ದ್ಯೂತ ಇದ್ದಾಗೆ ಲೆಕ್ಕ. ಇಲ್ಲಿ ದ್ಯೂತದ ಬಗ್ಗೆ ಹಠ ಹಿಡಿತಾ ಇತ್ತು. ಅಲ್ಲಿ ಅದನ್ನೆಲ್ಲ ಮಂಥರೆ ಕೈಕೇಯಂತಹ ಒಳ್ಳೆ ಒಳ್ಳೆ ಬುದ್ಧಿಯನ್ನು ಕಲಿಸಿ ಕೆಡಿಸಿದ್ದು ಯಾರು ಗೊತ್ತೇನು? ಮಂಥರೆ. ಇವನು ಬುದ್ಧಿನ ಕೆಡಿಸೋದು ಯಾರು? ದುರ್ಯೋಧನ. ಮಂಥರೆ ಅಲಕ್ಷ್ಮಿ, ದುರ್ಯೋಧನ ಕಲಿ, ಕಲಿ ಮಂಥರೆ ಗಂಡ ಹೆಂಡತಿ ಇಬ್ರು ಕೂಡ. ನಮಗೆ ಅರ್ಥ ಆಗುತ್ತಾಗ ರಾಮಾಯಣವಾಗಲಿಕ್ಕೆ ಮಂಥರೆ ಕಾರಣವಾದರೆ ಈ ಮಹಾಭಾರತದ ಯುದ್ಧವಾಗಲಿಕ್ಕೆ ಈ ಕಲಿ ಕಾರಣವಾಗ್ತದೆ. ಇವನು ಗಂಡ, ಅವನ ಹೆಂಡತಿ. ಅಂತೂ ಮಹಾಭಾರತದಲ್ಲಿ ಇವನ ರೋಲು, ರಾಮಾಯಣದಲ್ಲಿ ಅವನ ರೋಲ್. ಇವರಿಬ್ಬರೇ ಆ ಗೋಳು ಶುರುವಾಗಿ ಅಂದ್ರೆ ಇಬ್ಬರಲ್ಲೂ ಹಾಗೇನೆ. ಅಲ್ಲಿ ಅವರ ಸಂಹಾರ ಮಾಡಿದಂತಹ ಅಲ್ಲಿ ರಾಮ ಹನುಮಂತ, ಇಲ್ಲಿ ಕೃಷ್ಣ ಭೀಮ, ಅದೇ ರೀತಿ ಬಂದಿರೋದು. ಮತ್ತೆ ಒಂದೇ ರೀತಿಯಾದಂತಹ ವ್ಯವಸ್ಥೆ ನಡೀತಾ ಇದೆ ಅಂತ ಗೊತ್ತಾದರೆ ರಾಮಾಯಣ ಮಹಾಭಾರತಗಳ ಸಂಬಂಧ ಕೂಡ ಹೀಗೇನೆ. ಕೈಕೇಯಿಯಂತ ತುಂಬಾ ಸಾತ್ವಿಕಳನ್ನ ಅಷ್ಟು ಹಠಮಾರಿಯನ್ನಾಗಿ ಮಾಡಿ ಬುದ್ಧಿ ಕೆಡಿಸಲಿಕ್ಕೆ ಮಂಥರೆ ತಾನೇ ಪ್ರವೇಶ ಮಾಡಿ ಬುದ್ಧಿ ಕೆಡಿಸಿದ್ದು ಅಲ್ಲಿಯ ಕಥೆ. ಇಲ್ಲಿ ದುರ್ಯೋಧನ ಬುದ್ಧಿ ಕೆಡಿಸಿದ್ದು ಇಲ್ಲಿಯ ಕಥೆ. ಧೃತರಾಷ್ಟ್ರನ ಬುದ್ಧಿ ಪೂರ್ತಿ ಕೆಟ್ಟು ವಿದುರನೆ ಹೇಳಿ ಕಳಿಸ್ತಾನೆ. ವಿದುರಾ ಬಾಂತ ಕರೆದರಂತೆ. ವಿದುರನೆ ಗೊತ್ತಿದ್ವಿ, ಯಾವಾಗ ಕರೆದ್ರೂ ಇಂತಕ್ಕೇನೋ ಅಂತ ಹೇಳಿರುತ್ತೆ ಅಂತಾನೆ ಅರ್ಥ. ಧೃತರಾಷ್ಟ್ರ ಕರೆದ ಅಂದ್ರೆ ಇಂಥ ಯಾವುದೋ ಪ್ರಸಂಗ ಬಂದಿರುತ್ತೆ, ನನ್ನೂ ಅದರಲ್ಲಿ ಸೇರಿಸ್ತಾನೆ ಅವನು, ಇಷ್ಟೇ ತನ್ನೇ ಒಂದು ಸೇರಿಸಿಬಿಡ್ತಾನೆ ಅಂತ ಗೊತ್ತು ಆಯ್ತು. ಇಷ್ಟಾದ್ರೂ ಕೂಡ ಒಂದು ಧರ್ಮ, ಅಣ್ಣ ನನ್ನ ತಂದೆಯಂತೆ ಕಾಣಬೇಕು ಅಂತ ನಿಯಮ ಉಂಟು. ಜ್ಯೇಷ್ಠ ಭ್ರಾತ ಪಿತೃ ಸಮಹ ಅಂತ ಶಾಸ್ತ್ರದ ಮಾತು. ಇಲ್ಲಿವರೆಗೂ ಸಾಧ್ಯವಾಗುತ್ತಾ ಕಾಣಬೇಕು, ತುಂಬಾ ತಪ್ಪಿದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಆದಷ್ಟು ಅವನು ಒಳ್ಳೆಯವನು ಅಂತ ಗೊತ್ತಿತ್ತಲ್ಲ, ತನ್ನಿಂದ ಏನಾದರೂ ಒಳ್ಳೇದು ಮಾಡ್ಲಿಕ್ಕೆ ಬರುತ್ತೋ ಅಂತ ಯೋಚನೆಯಿಂದ ವಿದುರ ಬಂದಂತೆ. ಏನಣ್ಣ ಅಂತ ಕೇಳಿ, ಏನು ಒಳ್ಳೆ ಮಾಡಿದ್ದಾನಲ್ಲ ಅದು ಸತ್ಯ. ಪಾಂಡವರ ಐಶ್ವರ್ಯ, ಇಂದ್ರಾದಿ ದೇವತೆಗಳ ಐಶ್ವರ್ಯವನ್ನು ಮೀರಿಸಿದ ಐಶ್ವರ್ಯ, ತಮ್ಮ ಸೇವೆ ಇಲ್ಲ ಅಂತ ಹೇಳಿದರೆ ಆ ಹೇಳ್ತಾನೆ. ಅಂತ ಐಶ್ವರ್ಯವನ್ನ ದುರ್ಯೋಧನ ಅಪೇಕ್ಷೆ ಪಟ್ಟಿದ್ದಾನೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡಬೇಕಾಗಿದೆ ವಿದುರ, ನೀನೊಂದು ಕೆಲಸ ಮಾಡ್ತೀಯಾ ಅಂದಂತ. ಏನು ಹೇಳು ಅಂತ ಕೇಳುತ್ತೆ. ನೀನು ಹೋಗಿ ನನ್ನ ಪರವಾಗಿ ಧರ್ಮರಾಜನನ್ನ ದೂತಕ್ಕೆ ಕರೆಯ ಅಂತ ಹೇಳುತ್ತೆ. ಈ ಮಾತು ಕೇಳಿದಷ್ಟು ವಿದುರನಿಗೆ ಇಷ್ಟು ಸಿಟ್ಟು ಬರುತ್ತೆ, ಶಾಕ್ ಆಗುತ್ತೆ, ಸಿಕ್ಕಾಬಟ್ಟೆ ಬೈತಾನೆ. ಏನಣ್ಣ ಏನಾಗಿದೆ ನಿನಗೆ? ನಮ್ಮ ವಂಶ ಎಂಥದ್ದು, ನಿನ್ನ ಸ್ಥಾನ ಎಂಥದ್ದು, ಪಾಂಡವರ ಯೋಗ್ಯತೆ ಎಂಥದ್ದು, ಒಂದು ನಿನಗೆ ಅರ್ಥ ಆಗೋದಿಲ್ಲವೇ? ಈ ಮಾತಾಡೋದಕ್ಕೆ ಬಾಯಾದ್ರೆ ಹಾಗೆ ನಿನಗೆ ಬರುತ್ತೆ ಅಂತ ಹೇಳಿ ತುಂಬಾ ಬೈತಾನೆ. ಆದ್ರೆ ಋತುರಾಷ್ಟ್ರನ ಬುದ್ಧಿ ಕೆಟ್ಟಿತ್ತು, ಆದ್ದರಿಂದ ವಿದುರ ಹಾಗೆಲ್ಲ ಏನೂ ಇಲ್ಲ, ನನಗೇನು ಕೆಟ್ಟ ಬುದ್ಧಿ ಇಲ್ಲ, ಈ ಕುಡಿದವನು ನಾನು ಕುಡದೇ ಇಲ್ಲ ಅಂತ ಹೇಳ್ತಾನಲ್ಲ, ಹಾಗೆ ಕುಡಿದವನಿಗೆ ಉಡದವ್ರು ಕುಡದ ಕಾಡುತ್ತದೆ, ಅವನು ಮಾತ್ರ ಕುಡದಿಲ್ಲ ಅಂತ ತಿಳ್ಕೊಂಡಿರ್ತಾನೆ. ಋತುರಾಷ್ಟ್ರ ಬುದ್ಧಿ ಹಾಗಾಗಿದೆ ಪಾಪ, ನನಗೇನು ಭಾರಿ ಒಳ್ಳೆ ರೀತಿ ಯೋಚನೆ ಮಾಡ್ತಾ ಇದ್ದೇನೆ. ವಿದುರ ಏನ್ ತಪ್ಪಿದೆ ಇದರಲ್ಲಿ ನೋಡಿ, ಇಷ್ಟೊತ್ತು ದುರ್ಯೋಧನ ಮುಂದೆ ತಾನೇ ತಪ್ಪು ಅಂತ ಹೇಳಿದವನು ಈಗ ಹೇಳ್ತಾ ಏನ್ ತಪ್ಪಿದೆ ಇದರೊಳಗೆ? ದೂತಕರದ ಏನ್ ಮಹಾ ಅನ್ಯಾಯವಾಯ್ತು ಅಂತ ಕೇಳಿದನು ವಿದುರನಿಗೆ. ಅಲ್ಲ ಇದು ನ್ಯಾಯನಾ? ಏನ್ ನ್ಯಾಯ ಅಂತ ಕೇಳಿದ್ರೆ, ಏನ್ ಅನ್ಯಾಯ ಇಲ್ಲದ್ದು ವಿದುರ, ಅವರು ಮಕ್ಕಳು, ಈ ಮಕ್ಕಳು ಪಾಪ ಇದಕ್ಕೆ, ಅವರು ಮಕ್ಕಳು, ಇವರು ಮಕ್ಕಳು, ಇಬ್ಬರು ಮಕ್ಕಳು ಸೇರಿ ಒಂದ್ ಕಡೆ ಆಡೋದನ್ನು ನೋಡಕ್ಕೆ ಇಷ್ಟಪಡ್ತೇನೆ ಅಷ್ಟೇ. ಎಂತ ಕೆಟ್ಟ ಮಾತುಗಳಿವೆಲ್ಲ, ಇಬ್ಬರು ಮಕ್ಕಳು ಕೂಡ ಒಂದ್ ಕಡೆ ಆಡೋದನ್ನು ನೋಡಿ ಇಷ್ಟಪಡ್ತೇನೆ. ಯಾವ ಆಟ? ದ್ಯೂತ. ದ್ಯೂತ ಆಟ ಆಟನ ನೋಡ್ಲಿಕ್ಕೆ ಸಂತೋಷ ಪಡೋ ವಿಚಾರನ? ಸಾಧ್ಯವೇ ಇಲ್ಲ. ಆದ್ರೆ ಈ ತರ ತನ್ನ ಮೈಂಡ್ ಫ್ರೇಮ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಅವ್ರು ಒಟ್ಟಿಗಡೆ ಸೇರಿ ನೋಡೋದ ಅಪೇಕ್ಷೆ ಪಡ್ತಾ ಇದೇನು ಇಲ್ಲ. ಅಣ್ಣಾಯಿ ಮಾತಾಡ್ತೀಯ, ದ್ಯೂತ ಎಂಥದ್ದು ಗೊತ್ತಾ? ಅದು ಶುರುವಾದ ಮೇಲೆ ಎಂದು ದುರಂತದ ಹೊರತು ಬೇರೊಂದು ದಾರಿ ಇಲ್ಲ. ನಿಜವಾಗ್ಲೂ ಹೇಳ್ತಾರೆ, ರಾಜ ಮಹಾರಾಜರುಗಳ ದೊಡ್ಡ ಒಂದು ದುರಭ್ಯಾಸ ಅಂದ್ರೆ ಈ ದ್ಯೂತ ಅಂತ ಕರೀತಾರೆ. ದ್ಯೂತದ ವ್ಯಸನಕ್ಕೆ ಅವನು ಬಲಿಯಾಗ್ತಾನೋ ಅವನು ಎಂದು ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಅವನು ಸರ್ವಾತ್ಮನ ನಾಶವಾಗ್ತಾನೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಇದಕ್ಕೆ ನೀನು ಒಪ್ಪಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ಇದರ ಹೇಳ್ತಾನೆ, ನೀನು ಪಾಂಡವರಿಗೆ ದ್ಯೂತ ಅಂತ ಹೇಳ್ತೀಯಲ್ಲ, ಪಾಂಡವರನ್ನ ಕೆಣಕೋ ವಿಚಾರವನ್ನ ನಿನ್ನ ಮಗ ಮಾಡಿದ್ದಾನೆ, ನೀನು ಸೊಪ್ಪಾಗ್ಲಿಕ್ಕೆ ಹೊರಟಿದ್ದೀಯಲ್ಲ, ಎಷ್ಟು ತಪ್ಪು ಗೊತ್ತಾ? ಪಾಂಡವರು ಸಿಂಹ ಇದ್ದಾಗಿದ್ದಾರೆ, ನಿನ್ನ ಮಗ ಒಂದು ಕ್ರಿಮಿ ಇದ್ದಾಗಿದ್ದಾನೆ ಅಂತ ಹೇಳ್ತಾರೆ. ನಿನ್ನ ಮಗ ಕ್ರಿಮಿ ಇದ್ದಾಗಿದ್ದಾನೆ, ಈ ಸಾಹಸ ಎಂದೂ ಕಾರಣವಾಗೋದಿಲ್ಲ. ಒಂದು ಭೂಲಿಂಗ ಶಕುನಿ ಅಂತ ಒಂದು ಪಕ್ಷಿ ಇರುತ್ತೆ, ಚಿಕ್ಕ ಹುಳ ಅಂತ, ಭೂಲಿಂಗ ಶಕುನಿ ಅಂತ ಅದಕ್ಕೆ ಹೆಸರು. ಇದು ಮಹಾಭಾರತ ಅಲ್ಲೇ ವಿದುರ ಹೇಳೋ ಕಥೆ ಇದು. ಒಂದು ಭೂಲಿಂಗ ಶಕುನಿ ಏನ್ ಮಾಡುತ್ತೆ ಅಂದ್ರೆ ಅದಕ್ಕೆ ಮಾಂಸ ಅಂದ್ರೆ ಭಾರಿ ಪ್ರಿಯ ಅಂತ. ಈ ಸೊಳ್ಳೆ ಗಿಳ್ಳೆ ಇದ್ದಾಗ ರಕ್ತ ಇರುತ್ತಲ್ಲ ಆ ಟೈಪ್, ಸೊಳ್ಳೆ ತೆಗಣೆ ಇದ್ದಾಗ ಅದು ಮನುಷ್ಯರಿಗೆ ಅಟ್ಯಾಕ್ ಮಾಡೋದಿಲ್ಲಂತೆ, ಸಿಂಹವನ್ನ ಅಟ್ಯಾಕ್ ಮಾಡುತ್ತಂತೆ. ಸಿಂಹ ಹೇಗಿರಬೇಕು ಲೆಕ್ಕಕ್ಕೆ? ಅಂತ ಸಿಂಹವನ್ನ ಅದರ ಮಾಂಸವನ್ನು ತಿನ್ನುತ್ತಂತೆ. ಎಲ್ಲಿ ಮಾಂಸ ಗೊತ್ತೇನು? ಮೈ ಅಂತ ಕಾಲ ಮೇಲೆ ಮಾಂಸ ಅಲ್ಲ, ಸಿಂಹ ಆಕಳಿಸುತ್ತಂತೆ. ಆಕಳಿಸಿದಾಗ ಗಂಟ್ಲಿಗೆ ಹೋಗಿ ಮಾಂಸ ಕಿತ್ಕೊಂಡು ಬರುತ್ತಂತೆ. ಇದಕ್ಕೆ ಭೂಲಿಂಗ ಶಕ್ತಿ ಅಂತ ಅದಕ್ಕೆ ಹೇಳಿ. ಭೂಲಿಂಗ ಶಕ್ತಿ ಅಂತಕ್ಕಂಥ ಚಿಕ್ಕ ಕ್ರಿಮಿ ಸಿಂಹ ಆಕಳಿಸಬೇಕಾದ್ರೆ ಅದರ ಬಾಯೊಳಗೆ ಹೋಗಿ ಗಂಟಲಿನ ಮಾಂಸವನ್ನ ಕಿತ್ಕೊಂಡು ಬರೋ ಸಾಹಸ ಮಾಡುತ್ತಲ್ಲ, ಅಂತ ಸಾಹಸ ನಿನ್ನ ಮಗ ಮಾಡಕ್ಕೆ ಹೊರಟಿದ್ದಾನೆ, ಹುಷಾರು. ಸಿಂಹ ಏನು ಬಾಯಿ ಮುಚ್ಚಿದ್ರೆ ಸಾಕು ಕತೆ ಮುಗಿತದ, ಬಾಯಿ ತೆಗೆದಾಗ ಹೋಗ್ತಾನೆ, ಸುಮ್ಮನೆ ಬಾಯಿ ಮುಚ್ಚಿದ್ರೆ ಕತೆ ಮುಗಿದೋಯ್ತಲ್ಲಿಗೆ ಅದರ ಅವಸ್ಥೆ. ಎಷ್ಟು ಆಪತ್ತಿದೆ ಗೊತ್ತಾ ಇದರೊಳಗೆ? ಈ ಕೆಲಸ ಮಾಡಬೇಡ ಅಂತ ಹೇಳಿ ಅಂದ್ರೆ ವಿದುರನ ಮಾತೆಲ್ಲ ಒಬ್ಬ ಆತ ಯಮದೇವರ ಅವತಾರ, ಯಮಧರ್ಮ ಅಂತಾನೆ ಹೆಸರು. ಧರ್ಮಶಾಸ್ತ್ರದ ಮಾತಿದ್ದಾಗೆ ವಿದುರ ಮಾತಾಡ್ತಾನೆ ಅಂದ್ರೆ ಧರ್ಮಶಾಸ್ತ್ರದ ಮಾತುಗಳು. ಧೃತರಾಷ್ಟ್ರನ ಯಾವುದಕ್ಕೆ ಕೇಳ್ತಾ ಇಲ್ಲ, ಯಾತಕ್ಕೆ? ಕುರುಡಾತ. ಅದಕ್ಕೆ ಜ್ಞಾನ ಇಲ್ಲದವರಿಗೆ ಸಂಧ್ಯಾವನ್ಯ ಮಾಡಿ ಅಂದ್ರೂ ಅರ್ಥ ಆಗೋದಿಲ್ಲ, ಪೂಜೆ ಅಂದ್ರೆ ಅರ್ಥ ಆಗೋದಿಲ್ಲ, ಸತ್ಯ ಅಂದ್ರೆ ಅರ್ಥ ಆಗೋದಿಲ್ಲ, ದುಡ್ಡನ್ನೇ ತಕ್ಷಣ ಅರ್ಥ ಆಗಿಬಿಡುತ್ತೆ.
ಓಹೋ ಹಾಗಿದ್ರೆ ಸರಿ, ಇನ್ಸೆಂಟಿವ್ ಅಂತ ಹೇಳಿದ್ದೆ ಏನೋ ಹಣಕಾಸು ಹೇಳಿದ ತಕ್ಷಣ ಓ ಮಾಡಿಬಿಡ್ತೇವೆ. ಒಂದು ಕ್ಷಣಕ್ಕೆ ಮನುಷ್ಯ ಏನು ಮಾಡಬಾರದು, ಏನು ಬೇಕಾದ ಕೆಲಸ ಮಾಡಲಿಕ್ಕೆ ಪಡುತ್ತಾನೆ. ದುರ್ಯೋಧನನ ಒಂದು ತಂತ್ರದಿಂದ ಧೃತರಾಷ್ಟ್ರನ ಮೊದಲೇ ಕುರುಡ, ಇನ್ನೂ ಜಾಸ್ತಿ ಕುರುಡಾಗಿತ್ತಷ್ಟೇ. ಹೊರಗಣ್ಣು ಹೋಗಿತ್ತ ಆತನೇ ಪಾಪ, ಮಗನ ದುರ್ಬೋಧೆ ಕೇಳಿ ಕೇಳಿ ಒಳಗಣ್ಣು ಮುಚ್ಚಿ ಹೋಗ್ಬಿಟ್ಟು ಟೋಟಲಿ ಬ್ಲೈಂಡ್ ಆದಾಗಿದ್ದಾನೆ. ಇದರ ಎಷ್ಟು ಹೇಳಿದ ಅರ್ಥ ಆಗ್ತಾ ಇಲ್ಲ. ಇದರ ನೀನು ಹೋಗ್ಬೇಕು, ಸರಿ ಮಾಡಿಕೊಳ್ಳೇಬೇಕು ಅಂತ ಹೇಳಿದಾಗ ಆಗ ಹೇಳ್ತಾನೆ, ಇದರ ಹೇಳ್ತಾನೆ ನಾನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಜವಾದ ಅರ್ಥದಲ್ಲಿ ಒಳ್ಳೆ ಕೆಲಸ ಅಲ್ಲ ಅಣ್ಣ, ಇದು ಅತ್ಯಂತ ಹೇಯವಾದ ಕೆಲಸ. ಇಂಥ ಕೆಲಸ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಉಂಟು? ನೀನು ಮಾಡಬೇಡ, ದುರ್ಯೋಧನ ಮಾತು ಕೇಳಬೇಡ, ನಾನು ಹೇಳಿದೆ, ಅವ್ರು ಹುಟ್ಟಿದಾಗಲೇ ಹೇಳಿದೆ, ಅವನು ಬಿಸಾಕಿಬಿಡು ಅಂತ ಹೇಳಿದೆ. ಇದರ ಅವತ್ತಿನಿಂದ ಹೇಳಿದವು, ಇವತ್ತು ಹೇಳ್ತಾ ಮಾತಲ್ಲ ಇವೆಲ್ಲ ಕೂಡ. ಅವನು ಯಾವಾಗ ಹುಟ್ಟಿದ, ದುರ್ಯೋಧನ ಹುಟ್ಟಿರ್ಲಿಕ್ಕೆ ಅಪಶಕನಗಳ ಪರಂಪರೆಯೇ ಆಗೋಯ್ತು. ಆಗಬಾರದು ಏನೇನೋ ದುಷ್ಟಗಳನ್ನು ಕಂಡುಬಿಡುತ್ತಾರೆ. ಅದ್ಯಾತಕ್ಕೆ ಅವನು ಹುಟ್ಟಿದ್ದು ಹೇಳಿದೆ, ಕುರುವನ್ನು ರಾಸಭರೋಧ ನಮ್ಮ ಕತ್ತೆ ಆ ರೀತಿ ಕರೆಸಿಕೊಂಡು ಹುಟ್ಟಿದ್ದಂತೆ ದುರ್ಯೋಧನ. ಆ ಜೀವನ ಪೂರ್ತಿ ಆ ರೀತಿ ಬದುಕಿದವನೇ ಅವನು. ಅಂತ ಪಾಪಿಷ್ಟ ಇಂಥ ಅಪಶಕನ ಈ ರೀತಿ ಆದಾಗ ಪರಿಹಾರ ಏನು ಅಂತ ಕೇಳುತ್ತಾನೆ. ಹುಟ್ಟಿದಾಗಲೇ ಏನು ಪರಿಹಾರ ಅಂತ ಕೇಳಿದರೆ ಜ್ಯೋತಿಷಿಗಳು ಬಂದು ಪದಿ ಬದ್ದ ಅಂತ ಹೇಳಿಬಿಡ್ತಾರೆ. ವಿದುರನನ್ನು ಕೇಳಿದಾಗ ವಿದುರ ಹೇಳ್ತಾನೆ, ಯಾವ ಶಾಂತಿಗಿಂತಿಗೂ ಹೋಗೋದಿಲ್ಲ, ಇದಕ್ಕಿರೋ ಒಂದೇ ಶಾಂತಿ ಅಂದ್ರೆ ಅವನು ಬಿಸಾಕಿ ಬಿಡಬೇಕಷ್ಟೇ, ಮನೆಯಿಂದ ಬಿಸಾಕಿ ಬಿಡ್ಬೇಕು. ಈರುಳ್ಳಿ ಇಟ್ಟುಕೊಂಡು ಯಾವ ನಮ್ಮ ಮಂತ್ರ ಹೇಳಿ ನೈವೇದ್ಯ ಮಾಡೋಣ ಅಂತ ಕೇಳಿದೆ ಅರ್ಥ. ಅದಕ್ಕೀಗ ಅದು ಬಿಸಾಕದೆ ಮೊದಲೇ ಕೆಲಸ ಹೊತ್ತು ಬೇರೆ ಏನು ಅದು ಅಡ್ಜಸ್ಟ್ ಮಾಡಕ್ಕೆ ಸಾಧ್ಯನೇ ಇಲ್ಲ. ಅದನ್ನ ಅದನ್ನು ತ್ಯಾಗ ಮಾಡಿಬಿಡ್ಬೇಕು, ಇದನ್ನು ಬಿಸಾಕಿ ಬಿಡಿ ಇವನನ್ನ. ಬಿಸಾಕಿದ್ರೆ ಏನಾಗುತ್ತೆ ಗೊತ್ತಾ, ಉಳಿದ 99 ಜನ ಬದುಕ್ತಾರೆ ಅಂತ ಹೇಳಿ. ಎಷ್ಟೋ ಜರ್ತೆ ಕಾಲಿ ಗ್ಯಾಂಗ್ರೀನ್ ಆಗಿರುತ್ತಲ್ಲ, ಆ ಬೆಳ್ಳ ಬೆಳ್ಳ ತೆಗೆದುಬಿಟ್ರೆ ಇಡೀ ದೇಹ ಬದುಕುತ್ತೆ, ಇದ್ಕೊಂಡು ಇಡೀ ದೇಹ ನಾಶ ಆಗಿಬಿಡುತ್ತೆ. ಆ ತರ ಇವನೊಬ್ಬ ಕುಲ ನಾಶಕನಾದ ವ್ಯಕ್ತಿ ಹುಟ್ಟಿದ್ದಾನೆ. ಇಂಥವನು ಯಾವ ಸಹಕಾರನೂ ಕೊಡಬಾರದು. ಇವನನ್ನು ಬಿಸಾಕು ಅಂತ ಹೇಳಿದ್ರೆ ಧೃತರಾಷ್ಟ್ರನಿಗೆ ಆಗ್ಲಿಲ್ಲ. ಚಿಕ್ಕ ಮಗು ಇದ್ದಾಗಲೇನೆ ಇಲ್ಲ ಇಲ್ಲ ವಿದುರ, ಸ್ವಂತ ಮಗನ ಹೇಗಾದ್ರೆ ಬಿಸಾಕ್ಲಿಕ್ಕೆ ಯಾಕಾಗತ್ತೆ, ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಿಂದೆ ಹೇಳಿದೆ, ಇದು ಹೊಸ್ತಲ್ಲ. ನಿಜವಾಗ್ಲೂ ಕೆಟ್ಟ ಮಕ್ಕಳನ್ನ ದೂರ ಮಾಡ್ತಕ್ಕಂಥದ್ದು ಕ್ಷತ್ರಿಯ ಧರ್ಮ ಅಂತ ಕರೀತಾರೆ. ಎಲ್ಲರ ಧರ್ಮನೂ ಹೌದು, ವಿಶೇಷವಾಗಿ ಕ್ಷತ್ರಿಯರ ಧರ್ಮ. ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ, ನಾವೆಲ್ಲ ಏನು ಭರತ ಚಕ್ರವರ್ತಿ ಅಂತ ಕೇಳಿದ್ದೇವೆ, ದುಷ್ಯಂತ ಶಕುಂತಲೆಯರ ಮಗ, ಭಾರಿ ಪರಾಕ್ರಮಿಯವನು, ಸರ್ವದಮನ ಅಂತ ಮೊದಲ ಹೆಸರು, ಭರತ ಅಂತ ಅವನ ಪ್ರಶಸ್ತಿ ಬಂದ ಭರತ. ಅಂತ ಮಹಾನುಭಾವ ಮಕ್ಕಳನ್ನು ಪಡಿತಾನೆ. ಭಾಗವತ ಪುರಾಣ ನಮಸ್ಕಂದಲ್ಲಿ ಹೇಳ್ತಾರೆ, ಆ ಮಕ್ಕಳು ಹುಟ್ಟಿದ ತಕ್ಷಣ ನೋಡ್ಲಿಕ್ಕೆ ಅಂತ ಬರ್ತಾರೆ. ಅವನು ಹೆಂಡಂದಿರು ತೋರಿಸ್ತಾರೆ ಮಕ್ಕಳನ್ನು. ತಕ್ಷಣ ಅವನು ಜ್ಯೋತಿಷ್ಕರನ್ನು ಕರೆಸ್ತಾನೆ, ಅವ್ರ ಜಾತಕವನ್ನೆಲ್ಲ ನೋಡಿಸ್ತಾನೆ. ತಾನು ಒಳ್ಳೆ ಧರ್ಮಶಾಸ್ತ್ರಜ್ಞ, ಅವನು ಸಾಮುದ್ರಿಕ ಶಾಸ್ತ್ರ ಬಲ್ಲವನು. ಎಲ್ಲ ನೋಡಿದನಂತೆ, ಅರ್ಥವಾಯ್ತಂತೆ, ಅವ್ರು ಹೇಳಿದ್ದು ಅಂದ್ಕೊಂಡಿದ್ದು ಒಂದೇ ಆಯಿತು. ನಾನುರೂಪಾಹ, ಇವರ್ಯಾರು ಯೋಗ್ಯರಲ್ಲ ಅಂತ ಗೊತ್ತಾಯಿತು. ಇವರ್ಯಾರು ಯೋಗ್ಯರಲ್ಲ, ಇವರಿಂದ ಮುಂದೆ ಜಗತ್ತು ನಾಶವಾಗತ್ತೆ ಅಂತ ತೀರ್ಮಾನ ಮಾಡಿದ್ರು. ಇವರೆಲ್ಲ ಲೋಕದ ಕ್ಷಯ ಕೊಡ್ತಕ್ಕಂಥ ದುಷ್ಟ ಮಕ್ಕಳು. ಅವನು ಹೇಳ್ತಾನೆ ಹೆಂಡಂದರಿಗೆ, ನೋಡಿ ಇವರೆಲ್ಲ ದುಷ್ಟರು, ನನ್ನ ಮಕ್ಕಳು ತಗೊಳ್ಳೋದ ತಯಾರಿಲ್ಲ ಅಂತ ಹೇಳ್ಬಿಡ್ತಾರೆ. ನನ್ನಿಂದನೇ ಹುಟ್ಟಿರಬಹುದು, ಆದ್ರೆ ನನ್ನ ಮಕ್ಕಳು ಅನ್ಸ್ಕೊಳಕ್ಕೆ ನಾ ಲಾಯಕ್ಕಾದ ಮಕ್ಕಳಲ್ಲ ಇವರು. ಇವರನ್ನ ನೀವು ತ್ಯಾಗ ಮಾಡ್ತಿರೋ, ನಾನೇ ಬಿಸಾಕ್ಲು ಅಂತ ಕೇಳ್ತಾರೆ. ಎಂಥ ರಾಜ ಅವನು, ಆ ರಾಜ್ಯ ಆಳಿದ್ದು ಅವೆಲ್ಲ ಒಂದು ಮುಖ, ಇನ್ನೊಂದು ಮುಖ ಸ್ವಂತ ಮಕ್ಕಳು ಭಾರಿ ದುಷ್ಟರು, ಅಂಥವ್ರು ಇಟ್ಕೊಳಕ್ ಇಷ್ಟಪಡೋದಿಲ್ಲ. ಆಗ ಅವ್ರು ಏನ್ ಮಾಡಿದಾರಂತೆ ಭಾಗವತಲ್ಲಿ ಹೇಳ್ತಾರೆ, ಜಜ್ಞು ತ್ಯಾಗ ಭಯಾತ್ ಪುತ್ರಾನ್ ನಾನು ರೂಪ ಇತಿ ರೀತಿ, ತಮ್ಮ ಮಕ್ಕಳನ್ನ ತಾವೇ ಕೊಂದ ಹಾಕಿಬಿಟ್ರಂತೆ. ಹತ್ತು ಜನ ಕೂಡ ಆ ಗಂಡು ಮಕ್ಕಳು ಮತ್ತೆ ಅವರೆಲ್ಲ ಕೊಂದ ಹಾಕಿಬಿಟ್ಟರು. ಯಾಕೆ, ನಮ್ಮ ಮಕ್ಕಳು ಯಾತಕ್ಕೆ ಬೇಕು ನಮಗೆ, ನಾಳೆ ಶಸ್ತ್ರ ಹಿಡಿದು ಧರ್ಮ ಪಾಲನೆ ಮಾಡಬೇಕು. ಧರ್ಮ ಪಾಲನೆ ಮಾಡದೇ ಇರೋದಕ್ಕೋಸ್ಕರ ಅವ್ರು ಇರೋದಾದ್ರೆ ಇದೇನು ಪ್ರಯೋಜನ? ಇನ್ನೆಫಿಷಿಯಂಟ್ ಕಣ್ಣು ಹೋಯ್ತು, ಮತ್ತೆ ಡ್ರೈವಿಂಗ್ ಮತ್ತೆ ಕೆಲಸ ಕೊಡಕ್ಕೆ ಬರುತ್ತೆ ಅವ್ರಿಗೆ? ಈಗ ಅನುಕಂಪದ ಹುದ್ದೆ ಕೊಡಕ್ಕೆ ಬರುತ್ತೆ ಅವರಿಗೆ? ಕಣ್ಣಿಲ್ದವನೇ ಡ್ರೈವರ್ ಆಗೋದು ಹೇಳಕ್ಕಾಗತ್ತಾ? ಅವನು ಸಾಯ್ತಾನೆ ಅಲ್ಲ, ಕೂತವನ್ನೆಲ್ಲ ಸಾಯಿಸಿಬಿಡ್ತಾನೆ. ಆಮೇಲೆ ಒಬ್ಬ ಡ್ರೈವರ್ ಮಾಡ ತಪ್ಪು ಇಡೀ ಬಸ್ನವ್ರನ್ನ ಹೇಗೆ ಹಾಳು ಮಾಡುತ್ತೋ, ಒಬ್ಬ ರಾಜ ಕೆಟ್ಟವನಾದರೆ ಇಡೀ ದೇಶವನ್ನು ಹಾಳು ಮಾಡುತ್ತಾನೆ. ಹೆಸರಿಗೆ ಒಬ್ಬ ಹಾಳು ಮಾಡೋದು ದೇಶವನ್ನ. ಇಂಥ ಕೆಟ್ಟ ಮಕ್ಕಳನ್ನ ನಾನು ಲೋಕಕ್ಕೆ ಕೊಟ್ಟೆ ಅಂತ ಆಗಬಾರದು ಅಂತ ಅವನ ದೀಕ್ಷೆ. ಅವ್ರ ಹೆಂಡಂದ್ರೆ ಅಂತವರು ಪಾಪ, ಪಿತೃಮೋ ಆಗಿ ತಾನು ಆ ಮೋಹವನ್ನು ಗೆದ್ದ, ತಾಯಂದಿರಾಗಿ ಇವರು ಮೋಹವನ್ನು ಗೆದ್ರು, ಸ್ವಂತ ಕೈಯಾರೆ ಕೊಂದು ಹಾಕಿಬಿಟ್ಟು. ಕೊನೆಗೆ ಭರತನಿಗೆ ಹೆಂಡಂದಿನ ಮಕ್ಕಳೇ ಹುಟ್ಟಲಿಲ್ಲ, ಬೇರೆ ಮಕ್ಕಳು ಯಾರು ಹುಟ್ಟಲೇ ಇಲ್ಲ. ಅವನ ಮಕ್ಕಳನ್ನ ಬೇರೆ ರೀತಿ ಪಡಿತಾನೆ. ಮುಂದೆ ಭರದ್ವಾಜ ಅಂತಕ್ಕಂಥ ದೊಡ್ಡ ವ್ಯಕ್ತಿಯನ್ನು ಕೊಟ್ಟು ಸಾರ್ಥಕವಾದ ಜೀವನ ಸಾಗಿಸ್ತಾನೆ. ಇದು ಯಾರದ ವಂಶದ ಕಥೆಯಲ್ಲ, ಇವರೆಲ್ಲ ಯಾರು ಭರತ ಋಷಭ ಅಂತಾನೆ ಕರೆಯೋದು. ಅದೇ ಭರತ ವಂಶದಲ್ಲಿ ಧೃತರಾಷ್ಟ್ರ ಎಲ್ಲ ಬಂದಿರೋದು. ಅದಕ್ಕೆ ವಿದುರ ಹೇಳಿದ್ದು ಏನೋ ಕಲ್ಪನೆ ಮಾಡಿ ಹೇಳಲಿಲ್ಲ, ನಮ್ಮಲ್ಲಿ ಹಿಂದೆ ಹಾಗೆ ಆಗೋಗಿದೆ, ನಮ್ಮ ವಂಶದಲ್ಲೇನೆ ಅಯೋಗ್ಯ ಮಕ್ಕಳನ್ನ ಎಲ್ಲರನ್ನೂ ಬಿಸಾಕಿದ್ದಾರೆ, ಒಬ್ಬನು ಬಿಸಾಕಬಾರ್ದೆ ನೀನು ಕೊನೆ ಪಕ್ಷ. ಎಷ್ಟು ವ್ಯತ್ಯಾಸ ಇದೆ, ಹುಟ್ಟಿದ ಎಲ್ಲಾ ಮಕ್ಕಳನ್ನು ಕೊಂದವನು ಭರತ, ತನ್ನ ಮಕ್ಕಳು ಹೆಂಡಂದಿನ ಮೂಲಕ ಕೊಲಿಸಿಬಿಟ್ಟ. ನೀನು ಒಬ್ಬನ್ನ ಕೊಲ್ಲಬೇಡ, ಬಿಸಾಕ್ಬಿಡ ಅಷ್ಟೇ, ಅವನು ಯಾರು ಮುಂದೆ ವ್ಯವಸ್ಥೆ ಮಾಡ್ಕೊಂಡು ಹೋಗ್ತಾರೆ ಅಂತ ಕೇಳಿದ್ರೆ ಧೃತರಾಷ್ಟ್ರ ಒಪ್ಪಲಿಲ್ಲ. ಅದರ ಫಲಿತಾಂಶ ಏನಾಯ್ತು, ಇವು ಎಲ್ಲಾ ಮಕ್ಕಳನ್ನ ಕಳ್ಕೊತಾರೆ. ಒಬ್ಬ ಮಗನ ಮೇಲೆ ಆಸೆ ಪಟ್ಟಿದ್ದಕ್ಕೆ, ಅವನೊಬ್ಬನು ಬಿಡೋದಿಲ್ಲ ಅಂತ ಹೇಳಿದ್ದಕ್ಕೆ ಅವನ ವಂಶ ನಿರ್ವಂಶವಾಯ್ತು. ಹೀಗೆ ಸಪುತ್ರ ಮಿತ್ರ ಬಾಂಧವೋ ವಿನಾಶ ವಾಶು ಯಾಸ್ಯಸಿ. ಸಪುತ್ರ ಮಿತ್ರ ಬಾಂಧವನಾಗಿ ವಿನಾಶವನ್ನ ಹೇಗೆ ರಾವಣ ಕಂಡ ದುರ್ಯೋಧನ ಹಾಗೆ ಕಾಣುತ್ತಾನೆ. ಅವನ ಹೆಸರು ಹೇಳೋದಕ್ಕೂ ಒಂದು ಒಂದು ವಂಶದ ಕುಡಿ ಉಳಿಯೋದಿಲ್ಲ ಅವನಿಗೆ, ಸರ್ವನಾಶ ಕಾಣುತ್ತಾನೆ. ಅದೆಲ್ಲ ಯಾರು ನಾಶವಾಯ್ತು, ಈಗ ಧೃತರಾಷ್ಟ್ರ ವಂಶನೇ ನಾಶವಾಯ್ತು. ಮಾಮಕಾಹ ಮಾಮಕ ಅಂತ ಏನು ಕರ್ಕೊಂಡ, ಒಬ್ಬರು ಬದುಕಲೇ ಇಲ್ಲ. ಇದನ್ನ ಅರ್ಥ ಮಾಡಿಕೊಂಡ್ರೆ ವಿದರ ಒಳ್ಳೆ ಉಪದೇಶವನ್ನೇ ಮಾಡಿದ್ದ, ಅದು ಇವನಿಗೆ ಅಪಥ್ಯವಾಗಿ ಕಂಡಿತ್ತು. ಅವತ್ತು ಅವತ್ತೊಂದು ಮಾತಾಡಿದ್ದ ವಿದರ, ಚಿಕ್ಕ ಮಕ್ಕಳು ತಾನೆ, ಹಾಗೆಲ್ಲ ಬಿಡೋದು ಬೇಡ, ಹಿಂದೆ ಏನು ಅವರಿಂದ ಕೆಟ್ಟದೇನು ಆಗೋದಿಲ್ಲ ಅಂತ ಪ್ರಸಂಗ ನಾನಿರೋದಿಲ್ವಾ, ನೀನಿರ್ತೀಯಲ್ಲ, ಭೀಷ್ಮರಿರ್ತಾರಲ್ಲ, ದ್ರೋಣರಿರ್ತಾರಲ್ಲ, ಹೇಳಿದರಾಯ್ತು. ಮುಂದೆ ಎಲ್ಲರೂ ಇದ್ರು, ಯಾರು ಹೇಳಕ್ಕಾಗಲೇ ಇಲ್ಲ. ಅದಕ್ಕೆ ಹೇಳ್ತಾರೆ, ಚಿಕ್ಕವರನ್ನ ಆ ಕಾಲದಲ್ಲಿ ಬಗ್ಗಿಸ್ತೇ ಹೋದ್ರೆ ಮುಂದೆ ಬಗ್ಗಿಸ್ತೇವೆ ಅಂತ ತಿಳ್ಕೊಳ್ಳೋದು ಸಾಧ್ಯವೇ ಇಲ್ಲ. ಸಿಮೆಂಟ್ ಹಾಕಿರ್ತಾರೆ, ಸರಿ ಇರೋದಿಲ್ಲ, ಕಷ್ಟ ತೆಗೆದ್ರೆ ಬಂದ್ಬಿಡುತ್ತೆ, ನಾಚಿಸಾಗಲಿ ಹೊಡೆದ್ರು ಬರೋದು, ಎಷ್ಟು ಗಟ್ಟಿಯಾಗಿ ಬಿಡುತ್ತಾಗಲಿ. ಒಂದು ನಾಲ್ಕು ಒಂದು 21 ದಿವಸಕ್ಕೆ ಸ್ಟ್ರಾಂಗ್ ಆಗಬೇಕಾದ್ರೆ ಇವನು ಇಷ್ಟು ವರ್ಷ ಬದುಕಿದ್ದಾನೆ, ಇನ್ನು ಎಷ್ಟು ಸ್ಟ್ರಾಂಗ್ ಆಗಿರ್ಬೇಕು ದುರ್ಯೋಧನ. ತಂದೆನ ಡಿಸ್ಪ್ಲೇಸ್ ಮಾಡೋಷ್ಟರ ಮಟ್ಟಿಗೆ ಅವನು ಗಟ್ಟಿಯಾಗಿ ಬಿಟ್ಟಿದ್ದಾನೆ. ಈಗ ಅವನು ಯೋಚನೆ, ಅವತ್ತು ಹೇಳಿದ್ದು ಕೇಳಲಿಲ್ಲ, ಇವತ್ತು ಹೇಳ್ತಾ ಇದ್ದೇನೆ, ಇವತ್ತಾರು ಹೊರಗಾಕವನ್ನಾನ ಅಂತ ಹೇಳ್ತಾನೆ. ನಿನ್ನ ಮಾತಕ್ಕೆ ಅವನು ಗಾಯತ್ರಿ ಸಾಯ್ತೇನೆ ಅಂತ ಹೇಳ್ತಾನೆ, ಹೋದಲು ಪುಣ್ಯ ಮೊದಲು ಸತ್ತೋಗು ಅಂತ ಹೇಳ್ಬಿಡು ಅಂತ ಹೇಳಿದ್ರು. ಮೊದಲು ಸತ್ತೋಗು ಅಂತ ಹೇಳು ಅವನಿಗೆ, ಮೃತಮೇ ವಾದ್ಯ ಮಾಂ ವಿದ್ಯೆ ಅಂತ ಹೇಳಿದ್ದಾನೆ ತಾನೆ, ಸತ್ತೋಗಲು ಅವನು, ಸತ್ತೋದ್ರೆ ನೀನು ಬದುಕತ್ತೆ, ವಂಶ ಬದುಕತ್ತೆ ಅಂತ ಹೇಳಿದರೆ ಧೃತರಾಷ್ಟ್ರನ ತಲೆಗೆ ಹೋಗೋದೇ ಇಲ್ಲ. ಇದಕ್ಕೆ ವ್ಯಾಮೋಹ ಅಂತ ಕರೀತಾರೆ. ವ್ಯಾಮೋಹ ಅಷ್ಟು ಸುಲಭ ಅಲ್ಲ. ದೇಹದ ಒಳಗಿನ ನೋಡಿ ಮೇಲೆ ಸ್ವಲ್ಪ ಏನೋ ಕೆಸರು ಮುತ್ತಿರುತ್ತೆ, ಹೊಡ್ಕೊಂಡ್ಬಿಟ್ರೆ ಹೋಗ್ಬಿಡುತ್ತೆ, ಮೂರು ತೊಳ್ಕೊಂಡ್ರೆ ಹೋಗ್ಬಿಡುತ್ತೆ. ಆದ್ರೆ ಒಳಗೆ ಹೋದಾಗ ಎಷ್ಟು ಕಷ್ಟ ಅದನ್ನ ಮಾಡೋದು, ಮೇಲೆ ಹುಣ್ಣಾಗಿರುತ್ತೆ, ಆಯಿಂಟ್ಮೆಂಟ್ ಹಚ್ಚೋದು, ಹೊಟ್ಟೆ ಒಳಗೆ ಹುಣ್ಣಾಗುತ್ತೆ, ಸಾಧ್ಯ ಇಲ್ಲ. ಆ ರೀತಿನೇ ಬೇರೆ ಆಗಿಬಿಡುತ್ತೆ, ಟ್ರೀಟ್ಮೆಂಟ್ ಪ್ರೊಸೆಸ್ಸೇ ಬೇರೆ. ಈ ಅಭಿಮಾನ ದೋಷ ಇರುತ್ತಲ್ಲ, ವ್ಯಾಮೋಹದ ದೋಷ ಇರುತ್ತಲ್ಲ, ಅದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಮನುಷ್ಯ ಬಲಬೇಗ ಕ್ರಿಕೆಟ್ ಆಗ್ತಾನೆ, ಅದರಿಂದ ಇಡೀ ತನ್ನ ವಿಚಾರ ಸರಣಿನೇ ಬದಲಾಯಿಸಿಕೊಂಡು ಬಿಡ್ತಾನೆ. ದುರ್ಯೋಧನಿಗೆ ಬೇರೆ ದೃಷ್ಟಿ ಇಲ್ಲ, ಧನ ಬೇಕು, ಧನ ಬೇಕು ಅಷ್ಟೇ. ದುರ್ಯೋಧನ ಅವನ ಹೆಸರು, ಸುಯೋಧನ ಎರಡರಲ್ಲೂ ಧನ ಇದೆ, ಹೆಸರಲ್ಲೂ ಧನ ಇದೆ, ಅದಕ್ಕೆ ಆಸೆನೂ ಪಟ್ಟ, ಏನು ದಕ್ಕದೆ ಸತ್ತ, ಇಷ್ಟೇ ಅವನ ವ್ಯತ್ಯಾಸ. ಹೆಸರಲ್ಲಿ ಮಾತ್ರ ಧನ ಹೊರತು ಅವನು ಸಂಪಾದನೆ ಮಾಡಿದ್ದು ಇದು ದ್ಯೂತದ ಧನ ಎಲ್ಲಿ ಉಳಿಬೇಕು ಈ ಮಧ್ಯೆ, ಅದು ಸಾಧ್ಯವೇ ಇಲ್ಲ. ಆದ್ರಿಂದ ಅವನ ಮಾತನ್ನು ಕೇಳಬೇಡ, ಅವನ ಮಾತನ್ನು ಕೇಳೋದಿಲ್ಲ ಅಂತ ಹೇಳು, ಅವನು ಹೋಗ್ಲಿ ಮನೆ ಬಿಟ್ಟು ನಾಶವಾಗಲಿ ಅಂತ ಕೇಳಿದರೆ ಧೃತರಾಷ್ಟ್ರ ಒಪ್ಪದೆ, ಇಲ್ಲ ವಿದರ ಅದು ಸಾಧ್ಯ ಇಲ್ಲ, ನೀನು ಹೋಗು, ಇದು ಆಟ ಅಷ್ಟೇ, ಮಕ್ಕಳೆಲ್ಲ ಒಂದ್ ಕಡೆ ಸೇರೋದನ್ನು ನೋಡ್ತೇನೆ, ಆದ್ರಿಂದ ಯಾಕೆ ಯೋಚನೆ ಮಾಡ್ತೀಯ, ಹೋಗು ಅಂತ ಟೋನ್ ಬದಲಾಯಿಸ್ತಾನೆ. ಆಗ ವಿದರ ಅರ್ಥ ಆಯ್ತು, ಇವನು ಬುದ್ಧಿ ಪೂರ್ತಿ ಕೆಟ್ಟೋಗಿದೆ, ಇನ್ನು ಹೇಳಿ ಉಪಯೋಗ ಇಲ್ಲ ಅನ್ನೋ ಸ್ಥಿತಿಗೆ ವಿದರ ಬರ್ತಾ ಇದ್ದಾನೆ. ಇಲ್ಲಿ ಒಂದು ಇನ್ನೊಂದು ನಮ್ಮ ಭಾಗವತ ಉದ್ದ ಹೊಸ ವಿಚಾರ ಗೊತ್ತಾಗ, ದುರ್ಯೋಧನ ಪಾಂಡವರ ಸಂಪತ್ತನ್ನು ಕಿತ್ತುಕೊಳ್ಬೇಕು ಅಂತ ಹೇಳಿ ಶಕುನ ಜೊತೆಗೆ ಸಮಾಲೋಚನೆ ಮಾಡಿ ಆರಿಸಿಕೊಂಡ ಉಪಾಯ ಯಾವುದು ಅಂದ್ರೆ ದ್ಯೂತ. ಇಷ್ಟ ಅರ್ಥ ಆಯ್ತು. ದ್ಯೂತ ಯಾತಕ್ಕೆ ಆರಿಸಿಕೊಂಡ ದುರ್ಯೋಧನ ಅಂದ್ರೆ, ಭಾಗವತ ಪುರಾಣದಲ್ಲಿ ಹೇಳ್ತಾರೆ, ಪರೀಕ್ಷಿತ್ ರಾಜ ಈ ಕಲಿ ಬೇಡದಾಗ ಕೊಟ್ಟ ಮೊದಲ ನಾಲ್ಕು ಸ್ಥಾನಗಳು ಅಂದ್ರೆ ದ್ಯೂತಂ ಪಾನಂ ಸ್ತ್ರೀಯ ಸೂನ. ದ್ಯೂತ, ಈ ಮದ್ಯಪಾನ, ಕಾಮುಕ ಸ್ತ್ರೀಯರು ಮತ್ತು ಹಿಂಸೆ. ಐದನೆಯದಾಗಿ ಬಂಗಾರ ಬದಲಾದಂತಹ ದ್ರವ್ಯಗಳು, ಇಷ್ಟು ಕೊಡ್ತಾನೆ. ಫಸ್ಟ್ ವೆಪನ್ ಯಾವುದು? ದ್ಯೂತ. ಅದು ಕಲಿಯ ವಾಸಸ್ಥಾನ ಅಂತ ಕರೀತಾರೆ. ದುರ್ಯೋಧನ ಆರಿಸಿಕೊಂಡಿದ್ದ ಯಾವುದು? ದ್ಯೂತ. ಅವನಿಗೆ ಮ್ಯಾಚಿಂಗ್ ಆಗಿದೆ ಅಂತ ಅರ್ಥ. ದುರ್ಯೋಧನ ಇದಕ್ಕೆ ಸರಿಯಾಗಿ ಮ್ಯಾಚಿಂಗ್ ಆಗಿರೋದೇ ಅಂದ್ರೆ ಕಲಿಗೆ ದ್ಯೂತ ಭಾರಿ ಪ್ರಿಯ. ಕಲಿಯುಗದಲ್ಲೂ ಹಾಗೇನೆ, ದ್ಯೂತ ಅಂದ್ರೆ ಭಾರಿ ಪ್ರಿಯ. ಚಿಕ್ಕ ಮಕ್ಕಳಿಂದ ಶುರುವ ಇಸ್ಪೆಟಾಲಿ ಶುರುವಾಗ್ಬಿಡ್ತಾರೆ, ಆಗಲಿ ಅಲ್ಲಿಂದನೇ ಶುರುವಾಗೋದು ದ್ಯೂತ. ಮದುವೆ ಮನೆಯಲ್ಲಿ ನೋಡಿ ಎಲ್ಲಾದರೂ ಕೂಡ, ಈ ಕಡೆ ಮಂಗಲಂ ಭಗವಾನ್ ವಿಷ್ಣು ಕಾಲ ಹೋಯ್ತು, ಈಗಾಗಲೇ ಲಕ್ಷ್ಮೀಪತಿ ಲಕ್ಷ್ಮೀ ರೇಷ ಪರಿಗ್ರಹ ಹೇಳೋ ಜನಗಳೇ ಸಿಗೋದಿಲ್ಲ. ಆದರೆ ಅಲ್ಲಿ ಬೇರೆ ನಡೀತಿರುತ್ತಾಗಲೇ, ಇಸ್ಪೆಟಾಡ್ತಾ ಕೂತಿರ್ತಾರಾಗಲೇ, ಎಷ್ಟು ತಮಾಷೆ ಇದು. ಫ್ರೆಂಡ್ಲಿ ಮ್ಯಾಚ್ ಅಂತ ಶುರುವಾಗ್ತದೆ, ಆಮೇಲೆ ಕೊಲೆ, ಪ್ರಾಣ ತೆಗೆದು ಹೋಗ್ತಾರೆ ಅಷ್ಟೇ. ಇದು ಸಾಮಾನ್ಯ ಕಾಣತಕ್ಕಂಥದ್ದು. ಇವತ್ತು ರೇಸು ರೆಗ್ಯುಲರೈಸ್ಡ್, ಸರ್ಕಾರ ವ್ಯವಸ್ಥೆ ಮಾಡುತ್ತೆ ರೇಸ್, ಯೋಚನೆ ಮಾಡಿ ನೋಡೋಣ. ಇವತ್ತು ರೇಸಿ ಸರ್ಕಾರ ವ್ಯವಸ್ಥೆ ಮಾಡುತ್ತೆ ಅಂದ್ರೆ ದುರ್ಯೋಧನ ಸರ್ಕಾರ ಆಗಲಿಲ್ಲ ಅಲ್ಲಿಗಾಗ. ದುರ್ಯೋಧನನೇ ಅದು ರಾಜ, ಅವನು ಯಥಾ ರಾಜ ತಥಾ ಪ್ರಜಾಹ. ಅದಕ್ಕೆ ತಾನೇ ಮುಂದಾಳಾಗಿ ನಿಂತ್ಕೊಂಡು ಬಿಟ್ಟು ಆಡ್ತಾ ನಿಂತ ಅಂತ ಕೇಳಿದ್ರೆ, ಇದಕ್ಕಿಂತ ದುರಂತ ಎಲ್ಲಿ ಸಿಗಬೇಕು? ಅಂದ್ರೆ ಕಲಿಯುಗದಲ್ಲಿ ಮಾತ್ರ ಸಾಧ್ಯ ಇದು, ಬೇರೆ ಯಾವ ಯುಗದಲ್ಲೂ ಸಾಧ್ಯ ಇಲ್ಲ ಅಂತ ಕುತಂತ್ರಕ್ಕೆ ಧೃತರಾಷ್ಟ್ರ. ಅದು ಯಾರ ಮುಂದೆ ಮಾಡಿಸ್ತಾರೆ? ದೊಡ್ಡವ್ರ ಕೈಯಲ್ಲಿ ಸೈನ್ ಮಾಡಿಸಿ ಮಾಡ್ತಾರೆ. ಇದು ಆಶ್ಚರ್ಯ, ದೊಡ್ಡವರು ಸಂಚು ಎಲ್ಲ ದುರ್ಯೋಧನ ಶಕುನಿಗಳದು, ಅದಕ್ಕೆ ಸಿಗ್ನೇಚರ್ ಹಾಕ್ಬೋದು ಧೃತರಾಷ್ಟ್ರರಾಜ. ಕೆಟ್ಟ ಕೆಟ್ಟ ವಿಚಾರಗಳನ್ನ ಮೇಲಿಂದ ಹೇಳಿಸ್ತಾರೆ, ಅದು ಭಾರಿ ವಿಚಾರ. ಏಕಾಶಿ ಏನು ಮಾಡಬೇಕಾಗಿಲ್ಲ ಬಿಡಿ ಅಂತ ಮೇಲವ್ರ ಕೈಯಲ್ಲಿ ಹೇಳ್ತಾರೆ, ಅದು ಸಾರಸ್ಯ. ತಾವೇ ಹೇಳ್ಬಿಟ್ರೆ ಯಾರು ಕೇಳೋದಿಲ್ಲ ಅಂತ ಗೊತ್ತಲ್ಲ, ಅವರೇ ಹೇಳ್ತಾರೆ ಇನ್ನೇ ನೀವ್ಯಾಕೆ ಮಾಡೋದಿಲ್ಲ, ಅವರಂತೂ ನಾವೇ ಮಾಡೋದಿಲ್ಲ ನೀನ್ಯಾಕೆ ಮಾಡ್ತೀವಿ ಅಂತ ಅಷ್ಟರ ಮಟ್ಟಿಗೆ. ಇನ್ನೊಬ್ಬರು ಇಷ್ಟ ಅಂತ ಕೂಡ ನಾವೇ ಮಾಡೋದಿಲ್ಲ ನೀನ್ಯಾಕೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಕತೆ ಮುಗಿತಲ್ಲ ಅಲ್ಲಿಗೆ. ಕಲಿಯುಗದಲ್ಲಿ ಧರ್ಮ ಕೆಳಗಿನಿಂದ ಕೆಡದಿಲ್ವಂತೆ, ಮೇಲಿನಿಂದ ಕೆಡುತ್ತೆ ಅಂತ ಹೇಳ್ತಾರೆ. ಇದು ಕಲಿಯುಗದ ವೈಶಿಷ್ಟ್ಯ. ಬೇರೆ ಕಡೆ ಎಲ್ಲ ಯುಗದಲ್ಲೂ ಧರ್ಮ ಕೆಡುತ್ತೆ, ಸಂಶಯನೇ ಇಲ್ಲ. ಅದು ಕೆಳಗಿಂದ ಕೆಡುತ್ತಲ್ಲ, ತೆಗೆದಾಕ್ಲಿಕ್ಕೆ ಬರುತ್ತೆ. ಇವತ್ತು ಕಾಲು ಗ್ಯಾಂಗ್ರೀನ್ ಆದ್ರೆ ಬೆರಳು ಕತ್ತರಿಸ್ತಾರೆ, ಹೆಡ್ ಆದ್ರೆ ಗತಿ ಏನಾಗಬೇಕು ಈ ಮಧ್ಯೆ, ತಲೆ ಕಡೆ ಬರುತ್ತಾರೆ ಇಲ್ಲಿ ಈ ಮಧ್ಯೆ. ಆ ತರ ಟಾಪ್ ಟು ಬಾಟಮ್, ಇವತ್ತು ಕೆಡೋದು ಟಾಪ್ ಟು ಬಾಟಮ್, ಬಾಟಮ್ ಟು ಟಾಪ್ ಅಲ್ಲ, ಟಾಪ್ ಟು ಬಾಟಮ್ ಕೆಡತಕ್ಕಂಥ ಕಾಲ. ದುರ್ಯೋಧನ ದ್ಯೂತವನ್ನು ಶುರು ಮಾಡುತ್ತಾನೆ ಮೇಲಿನ ಹಂತದಲ್ಲಿ. ಇವತ್ತು ಧರ್ಮ ನಿಜವಾಗಿ ಉಳ್ಕೊಂಡಿರೋದು ಎಲ್ಲಿ ಗೊತ್ತೇನು, ಜನಸಾಮಾನ್ಯರಲ್ಲಿ ಉಳ್ಕೊಂಡಿರೋದು ಧರ್ಮ. ಜನಸಾಮಾನ್ಯರೇ ನೀವು ಹಳ್ಳಿಗೆ ಹೋಗ್ಬೇಕು ಧರ್ಮ ಕಾಣಬೇಕು ಅಂತಿದ್ರೆ ಹಳ್ಳಿಗಳಿಗೆ ಹೋಗುದು. ಅದು ಏನು ಓದ್ದೇ ಇದ್ದವ್ರು ಸಿಗಬೇಕು ನಿಮಗೆ, ಅವರಷ್ಟು ಪ್ರಾಮಾಣಿಕತೆ ಓದೋರು ಸಿಗೋದು ಭಾರಿ ಕಷ್ಟ. ಎಷ್ಟು ಮುಗ್ಧರಾಗಿರ್ತಾರೆ ಅಂತ ಕೇಳಿದರೆ ತಪ್ಪಾಡೋಕಂದ್ರೆ ಹೇಳ್ಕೊಟ್ರು ಮಾಡಕ್ ಸಾಧ್ಯ ಇಲ್ಲ ಅವರು. ಏ ಅದೇಗಾಗದ್ದು ಬುದ್ಧಿ ಅಂತ ಹೇಳ್ತಾರೆ. ಅವ್ರ ಸಂಸ್ಕಾರ ಏನೂ ಇಲ್ಲ, ಪಳಕ ಜೀವನ ಪಳಕ ಇದು. ಆದ್ರೆ ಬುದ್ಧಿ ಮಾತ್ರ ಅಷ್ಟು ಒಳ್ಳೆ ಅಷ್ಟು ಶುದ್ಧವಾಗಿರುತ್ತೆ. ಇವ್ರೊಳ್ಳೆ ನೀಟ್ ಡ್ರೆಸ್ ಪೆಟ್ಟು ಗೊತ್ತಲ್ಲ ಪೇಟೆ ಒಳಗೆ ಒಳ್ಳೆ ಸೂಟು ಬೂಟ್ ಹಾಕೊಂಡು ಮಿಂಚುತ್ತಿರ್ತಾನೆ ಹೊರಗಡೆಗೆ, ಒಳಗಡೆ ಬ್ಲಾಕ್ ಟೋಟಲಿ ಬ್ಲಾಕ್ ಏನಿರೋದಿಲ್ಲ, ಮೋಸ ಮಾಡಲು ಎಕ್ಸ್ಪರ್ಟ್ ಆಗಿಬಿಟ್ಟಿರ್ತಾನೆ. ಅದು ಕಲಿಯುಗದಲ್ಲಿ ವಿದ್ಯೆ ಮತ್ತು ವಿನಯ ಮತ್ತು ಧರ್ಮ ಒಂದಕ್ಕೊಂದು ಸಿಂಕ್ರೈಸ್ ಆಗೋ ಚಾನ್ಸಸ್ ಭಾರಿ ಕಡಿಮೆ. ಎಲ್ಲರೂ ಇತ್ತು ಅಂದ್ರೆ ಭಾರಿ ಪುಣ್ಯ ಮಾಡಿರ್ಬೇಕಷ್ಟೇ ಹೊರತು ಬೇರೆ ಸಾಧ್ಯತೆನೇ ಇಲ್ಲ. ಅದಕ್ಕೆ ಅಮಾಯಕ ಜನ ಅಂತ ಕರೀತಾರೆ ಹಳ್ಳಿ. ಅಮಾಯಕರು ಅಂದ್ರೆ ಗೊತ್ತೇನು, ಮಾಯ ಅಂದ್ರೆ ಕಪಟ ಅಂತ ಅರ್ಥ, ವಂಚನೆ ಅಂತ ಅರ್ಥ. ಕಪಟ ವಂಚನೆ ಗೊತ್ತಿಲ್ಲದ ಜನ ಅಂತ ಅರ್ಥ, ಕಪಟ ವಂಚನೆ ಗೊತ್ತಿಲ್ಲದ ಜನ. ಅಲ್ಲಿ ಎಷ್ಟು ಧರ್ಮ ಉಳಿದಿರುತ್ತೆ, ಸ್ವಲ್ಪ ನಿಧಾನ ಮೇಲಕ್ಕೆ ಬನ್ನಿ, ಮೇಲಕ್ಕೆ ಹೋಗ್ತಾ ಹೋಗ್ತಾ ಹೋದಂತೆ ಆಗ ಧರ್ಮ ಜಾಸ್ತಿ ಕೆಟ್ಟರು. ಅದಕ್ಕೆ ಹೇಳ್ತಾರೆ ಸಾಕ್ಷರ ವಿಪರೀತ ಅಷ್ಟೇ ರಾಕ್ಷಸ ಏವ ಕೇವಲಂ. ಹಿಂದೆ ಹೇಳಿತ್ತು ಸಾಕ್ಷರಾಹ, ಈ ಕಡೆಯಿಂದ ಓದಿ ರಾಕ್ಷಸ ಅಂತಾಗುತ್ತೆ. ಸಾಕ್ಷರಾಹ ರಾಕ್ಷಸಾಹ ಅಂದ್ರೆ ಅಕ್ಷರ ಜ್ಞಾನ ಬಂತು, ರಾಕ್ಷಸ ಜ್ಞಾನ ರಾಕ್ಷಸರಾಗಿ ಬಿಡ್ತಾರೆ ಅಂತ ಹೆಚ್ಚು ಕಡೆ. ಅಂದ್ರೆ ವಿದ್ಯೆಯನ್ನು ದುರುಪಯೋಗ ಮಾಡ್ತಾರೆ ಅಂತ ಅರ್ಥ. ಇನ್ನು ವಿದ್ಯೆಯ ತಪ್ಪಲ್ಲದು, ಇವನ ತಪ್ಪದು. ಇವತ್ತು ಹಾಲು ಒಳ್ಳೇದೇನೆ, ಪಾತ್ರೆ ಹುಳಿ ಇದೆ, ಹಾಗೆ ತಲೆ ಕೆಟ್ಟೋಗುತ್ತೆ. ಅದು ಹಾಲಿನ ತಪ್ಪಲ್ಲ, ಪಾತ್ರೆಯ ತಪ್ಪದು. ಅದಕ್ಕೆ ಅಪಾತ್ರರಲ್ಲಿ ಬಂದ ವಿದ್ಯೆ ಎಂದೂ ಸತ್ಫಲ ಕೊಡಲಿಕ್ಕೆ ಸಾಧ್ಯ ಇಲ್ಲ. ದುರ್ಯೋಧನ ಚಂದ್ರವಂಶದಲ್ಲಿ ಹುಟ್ಟಿದ್ದಾನೆ, ಕುರುವಂಶ. ಹಿಂದೆ ಎಂತೆಂಥ ಮಹಾನುಭಾವರಾಗಿದ್ದಾರೆ, ಅವನಿಗೆ ಮಾತ್ರ ವಿವೇಕದ ಹೆಸರೂ ಇಲ್ಲ. ಪರಿಣಾಮ ಅಪ್ಪನ ಬುದ್ಧಿನೂ ಕೆಡಿಸ್ತ, ಅವನು ತಮ್ಮ ವಿದುರನನ್ನು ಹಾಳು ಮಾಡಕ್ ಹೊರಟ. ವಿದುರ ಒಪ್ಪಲಿಲ್ಲ. ಧೃತರಾಷ್ಟ್ರ ಕೊನೆಗೆ ಒಂದು ಮಾತು ಹೇಳುತ್ತಾರೆ, ವಿದುರ ನೀನು ಹೋಗ್ತೀಯೋ ಇಲ್ವೋ, ಇದು ಕೊನೆ ಅವನ ಟ್ರಂಪ್ ಕಾರ್ಡ್. ಧೃತರಾಷ್ಟ್ರ ದುರ್ಯೋಧನ ಹೆದರಿಸ್ತ, ನಾನು ಸತ್ತೋಗ್ಬಿಡ್ತೇನೆ ಅಂತ ಹೇಳಿ ಈತ ಹೆದರಿಸ್ತಾರೆ. ನಾನು ಅಣ್ಣ ನನ್ನ ಮಾತು ಕೇಳ್ತೀಯೋ ಇಲ್ವೋ, ಇದು ಅಧಿಕಾರದ ಪ್ರತ್ಯಭರ್ತಿ. ಗೌರ್ಮೆಂಟ್ ಒಬ್ಬ ಮಾಡೋ ಒಬ್ಬ ಮಾಡಲೇಬೇಕು. ಅದಕ್ಕೆ ವಿದುರ ಹೇಳ್ತಾನೆ, ಅಣ್ಣ ನೀನು ಮಾತಾಡ್ತಾ ಇದೀಯಾ, ನೀನು ಅಣ್ಣ ನೀನು ರಾಜ, ನಿಮ್ಮ ರಾಜ ತಪ್ಪ ಅನ್ಸ್ಕೊಂಡಿದ್ಯಾ, ನಿನ್ ಮಾತು ನನಗೆ ಮಾನ್ಯ, ನಾನು ಒಪ್ಪೋದಿಲ್ಲ. ನೀನು ಕರ್ಕೊಂಡು ಬಾ ಅಂದ್ರೆ ಕರ್ಕೊಂಡು ಬರೋ, ನನ್ನ ಕರ್ತವ್ಯ, ನಾನು ಹೋಗ್ತೇನೆ ಅಂತ ಹೇಳಿ. ಹೇಗೆ ಅಧಿಕಾರದ ದುರುಪಯೋಗವನ್ನ ಧೃತರಾಷ್ಟ್ರ ಮಾಡ್ತಾ ಇದ್ದಾನೆ, ವಿದುರ ಒಪ್ಕೊಂಡ. ಆದ್ರೆ ಹೇಳ್ತಾನೆ ಇದು ತಪ್ಪು ಮಾಡ್ತಾ ಇದೀಯಾ, ಖಂಡಿತ ನಿನಗೆ ಒಳ್ಳೇದಾಗೋದಿಲ್ಲ, ಇದರಿಂದ ನಿನ್ನ ಮಕ್ಕಳಿಗೂ ಒಳ್ಳೇದಾಗೋದಿಲ್ಲ, ಪಾಂಡವರಿಗೆ ಮಾತ್ರ ಕೆಟ್ಟದಾಗೋದೂ ಇಲ್ಲ, ಆದರೆ ಪಾಪದ ಫಲ ಅನುಭವಿಸಬೇಕಾಗತ್ತೆ ಅಂತ ಹೇಳಿ ಅಲ್ಲಿಂದ ಹೊರಟನಂತೆ. ಸತ್ ಧರ್ಮರಾಜನಾದ ಧರ್ಮರಾಜನ ಅವತಾರ ವಿದುರ, ಅವನ ಮೂಲಕ ಅಧರ್ಮದ ಸಂದೇಶವನ್ನ ಕಳಿಸ್ತಾ ಇದ್ದಾನೆ ಈ ದುರ್ಯೋಧನ. ಧೃತರಾಷ್ಟ್ರನಿಗೆ ಹೇಳಿಬಿಟ್ಟು ವಿದುರ ಅಲ್ಲಿಗೆ ಹೊರಟನಂತೆ. ಪಾಪ ಇಂದ್ರಪ್ರಸ್ಥವನ್ನು ತಲುಪ್ತಾನೆ. ಅಷ್ಟೊತ್ತಿಗೆ ಒಂದು ವಿಷಯ ನಡೆದೋಗಿತ್ತು, ಎಲ್ಲ ಬಂದವರೆಲ್ಲ ಮೊದಲ ಬ್ಯಾಚ್ ಹೊರಟೋಗಿತ್ತು, ಸೆಕೆಂಡ್ ಬ್ಯಾಚ್ ಅಲ್ಲಿ ದುರ್ಯೋಧನ ಈ ಕಡೆಗೆ ಬಂದ. ಇನ್ನು ಕೃಷ್ಣ ಪರಮಾತ್ಮ ಅಲ್ಲೇ ಇದ್ದಾನೆ, ಪಾಂಡವರ ಬಳಿ ವಾಸ ಮಾಡುತ್ತಾನೆ. ಹಿಂದೆ ಹೇಳಿದಂತೆ ಕೃಷ್ಣ ಅನಂತರದ ತನ್ನ ಇದರೊಳಗೆ ಹೆಚ್ಚು ಕಾಲ ಇದ್ದಿದ್ದು ಪಾಂಡವರ ಜೊತೆಗೇನೆ ಹೊರತು ದೇವಕಿ ವಸ್ತುವರ ಜೊತೆಗೆ ಅಲ್ಲ. ಯಾಕೆ ಇಲ್ಲಿ ಭೀಮ ದ್ರೌಪದಿಯರಿದ್ದಾರೆ. ಎಲ್ಲಿ ದೇಹೇಪಿ ಯತ್ರ ಪವನಃ ತತ್ರ ಹರಿಯತೋಸೌ ತತ್ರೈವ ವಾಯುರೀತಿ ವೇದ ವಚ ಪ್ರಸಿದ್ಧಂ. ಎಲ್ಲಿ ವಾಯುದೇವರು ಇರ್ತಾರೋ ಅಲ್ಲಿ ಭಗವಂತ ಇರ್ತಾರೆ. ಹೆಚ್ಚು ಇಲ್ಲೇ ಇದ್ದಿದ್ದು ಅಲ್ಲೂ, ಆಮೇಲೆ ರಾಸುಯಾಗ ಮುಗಿದ ಮೇಲೂ ಅಲ್ಲೇ ಇದ್ದ ಕೃಷ್ಣ. ಆಗ ಒಂದು ಪ್ರಸಂಗ ಬಂತದ್ದು. ಒಂದು ದಿವಸ ಅಲ್ಲಿಗೆ ನಾರದ ಮುನಿಗಳು ಬರ್ತಾರೆ. ದುರ್ಯೋಧನ ಈ ಕಡೆ ಬಂದ ಮೇಲೆ ಒಂದು ನಾರದ ಮುನಿಗಳು ಬರ್ತಾರೆ, ಎಲ್ಲ ಸಭೆಯಲ್ಲಿ ಕೂತಿರ್ತಾರೆ. ಧರ್ಮರಾಜ ಪ್ರಶ್ನೆ ಮಾಡುತ್ತಾನೆ, ನಾರದರೆ ಇತ್ತೀಚಿನ ವರ್ತಮಾನ ಏನು ಅಂತ ಕೇಳ್ತಾರೆ. ದೇವತೆಗಳ ನ್ಯೂಸ್ ಪೇಪರ್ ಅಂದ್ರೆ ನಾರದ ಮುನಿಗಳೇ, ಎಲ್ಲ ವರದಿನ 100% ಕರೆಕ್ಟ್ ಒಪ್ಸೋರು. ಅವ್ರು ಫಸ್ಟ್ ರಿಪೋರ್ಟರ್, ಬೆಸ್ಟ್ ರಿಪೋರ್ಟರ್ ಕೂಡ ಹೌದು. ಅವ್ರು ಎಂದು ಸುಳ್ಳು ಹೇಳೋರಲ್ಲ, ಖಚಿತ ತ್ರಿಲೋಕ ಸಂಚಾರಿಗಳು ಅಂತಾನೆ ಹೆಸರು ಅವರಿಗೆ. ಅವ್ರ ಕೀರ್ತಿಯಲ್ಲಿ ಎಂದು ಯಾತಕ್ಕೆ ಬಂದು ಗೊತ್ತೇನು ಅವರಿಗೆ, ಸತ್ತು ವಾಯು ಶಿಷ್ಯ, ವಾಯುದೇವರ ಶಿಷ್ಯರವರು. ವಾಯುದೇವರು ಅಂದ್ರೆ ಗೊತ್ತಲ್ಲ, ವಾಯು ಮಾರ್ಗದಲ್ಲಿ ಇದು ಕಲೆಕ್ಟ್ ಮಾಡೋರು ಅಂತ ಅರ್ಥ. ಸುದ್ದಿನ ಸೆಟಲೈಟ್ ಇಂದ ನ್ಯೂಸ್ ಬಂದ್ರೆ ಹೇಗೋ ಹಾಕಿ ಅಂತ ಅತ್ಯಂತ ಸುವ್ಯವಸ್ಥಿತವಾದ ಯೋಚನೆಗಳು. ನಾರದರೆ ನೃಪೇಶು ಕ ಉದ್ಯಮಿ ಅಂತ ಪ್ರಶ್ನೆ ಕೇಳ್ತಾರೆ. ಈಗ ರಾಜರಲ್ಲಿ ಯಾರು ಯುದ್ಧದ ಯೋಚನೆ ಮಾಡ್ತಿದ್ದಾರೆ ಅಂತ ಕೇಳಿದಾಗ ನಾರದ, ಅದಕ್ಕೆ ಬಂದೆ ಕೃಷ್ಣ, ನಾನೀಗ ಅವನಿಂತವನಲ್ಲ, ಒಬ್ಬ ಸಾಲ್ವ ಅಂತ ಒಬ್ಬ ರಾಜ ಇದ್ದಾನೆ, ಅವನು ಯುದ್ಧಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಅವರ ಮೇಲೆ ಅಲ್ಲ, ನಿನ್ನ ಮೇಲೇನೆ, ನಿನ್ನ ದ್ವಾರಕೆಯ ಮೇಲೇನೆ ದಂಡೆತ್ತ ಕೊರಟಿದ್ದಾನೆ ಅಂತ ಹೇಳಿದ್ರು ನಾರದರು. ಆ ಸುದ್ದಿ ಹೇಳೋದಕ್ಕೆ ಅಂತ ಬಂದವರು. ಇನ್ನಾರು ಒಮ್ಮೆ ಬಂದಿದ್ರಾಗ್ಲೇನೆ, ಒಮ್ಮೆ ಬಂದು ರಾಜ್ಯಾಗ ನೋಡ್ಕೊಂಡು ಹೋದವರು, ಸೆಕೆಂಡ್ ವಿಜಿಟ್ ಅವ್ರದ್ದು. ಈಗ ಅವರು ಈ ಸುದ್ದಿ ಕೊಟ್ಟ ತಕ್ಷಣ ಕೃಷ್ಣ ಆಚಾರ್ಯ ಬರೀತಾರೆ, ಧರ್ಮರಾಜ ಕೃಷ್ಣರ ಮುಖ ನೋಡಿದನಂತಾಗ ದ್ವಾರಕೆಯ ಮೇಲೆ ಸಾಲ್ವ ರಾಜ ಅವನು ಸೌಭಾಂತ ವಿಮಾನ ಇಟ್ಟವನವನು, ಅಂಥವನು ಯುದ್ಧ ಮಾಡಲಿಕ್ಕೆ ಬರ್ದಿದ್ದಾನೆ. ಸುದ್ದಿ ಕೇಳಿದ ಕೃಷ್ಣ ಹೇಗಿದ್ದ ಅಂದ್ರೆ ಆಚಾರ್ಯ ಹೇಳ್ತಾರೆ, ಕೃಷ್ಣ ಮುಖ ಸೀತಾಂಶು ಮಂಡಲಂ ಅಂತ ಹೇಳಿ. ಕೃಷ್ಣ ಮುಖ ಸೀತಾಂಶು ಮಂಡಲಂ, ಸೀತಾಂಶು ಅಂದ್ರೆ ಚಂದ್ರ, ಚಂದ್ರಮಂಡಲ ಎದ್ದಾಗಿತ್ತೆ ಅಂದ್ರೆ ಕೃಷ್ಣನ ಮುಖ ಅಂದ್ರೆ ಪ್ರಸನ್ನವಾಗಿದೆ, ಟೆನ್ಷನ್ ಇಲ್ಲ ಕೃಷ್ಣನಿಗೆ. ಇವನು ಏನ್ ಟೆನ್ಷನ್ ಆಗ್ಬೇಕು ಕೃಷ್ಣನಿಗೆ, ಏನು ಯೋಚನೆ ಇಲ್ಲ. ಕಾಲ್ವೆಯಲ್ಲಿ ಸೊಳ್ಳೆ ಕೂತಿದೆ ನೋಡಿ ಅಂದ್ರೆ ಯಾವ ಕಡೆ ಹೋಗೋದ್ರೆ ಪಟ್ಟ ಅನ್ಕೋತಾನೆ, ಅದು ನೋಡಿ ಗುರಿ ಇಟ್ಟು ಬಾಣ ತಗೊಂಡು ಹೊಡಿಬೇಕಾಗಿಲ್ಲ, ಅದಕ್ಕೆ ಪಟ್ಟ ಅಂದ್ರೆ ಹೋಗ್ಬಿಡುತ್ತೆ ಆ ಕಡೆ. ಆ ರೀತಿ ಅಷ್ಟೇ ಭಗವಂತನಿಗೆಲ್ಲ ಯಾವ ಲೆಕ್ಕ, ಸೊಳ್ಳೆ ದೃಷ್ಟಾಂತ ಇನ್ನೂ ಕಡಿಮೆನೆ, ಕೃಷ್ಣನಿಗೆ ಇವರಲ್ಲಿ ಏನು ಲೆಕ್ಕನೇ ಇಲ್ಲ. ಆದ್ರೆ ಹಾವು ಬಂದಿದೆ ನೋಡಿ ಅಂತೇಳಿ ಮನುಷ್ಯ ಹೊಡೆಬಿಡ್ತಾನೆ ಇರೋದಿಲ್ಲ. ಆದ್ರೆ ಭಗವಂತ ಹಾವು ಬಂದ್ರೆ ಮೇಲೆ ಮರ್ಕೊಂಡ್ಬಿಡ್ತಾನೆ, ಸೊಳ್ಳೆ ಉದ್ರಿ ಹೊಡೆದಾಕ್ಬಿಡ್ತಾನೆ. ಭಯ ಅಭಯ ಅಂದ್ರೆ ಭಗವಂತನದೊಂದೇನೆ, ಭಯಕೃತ್ ಭಯನಾಶನ ಪರಮಾತ್ಮ, ಏನು ಭಯ ಇಲ್ಲ ಕೃಷ್ಣನಿಗೆ. ಆ ಕೃಷ್ಣ ಹಾಗೆ ಇದ್ದು, ಪ್ರದ್ಯುಮ್ನ ಬಲರಾಮ ಎಲ್ಲ ಬನ್ನಿ, ನೀವೀಗ ನೀವು ಹೋಗಿ ಸ್ವಲ್ಪ ಅವನ ತಡೆ ಏರ್ಪಾಟ್ ಮಾಡ್ತೀರಿ, ನಾ ಹಿಂದೆ ಬರ್ತೇನೆ ಅಂತ ಹೇಳ್ತಾನೆ ರಾಜ ಮಹಾರಾಜ. ಹೋಗೋ ಪದ್ಧತಿ ಅದು, ನೀವು ಹೋಗಿ ಆಮೇಲೆ ನಾನು ಬರ್ತೇನೆ ಅಂತ ಹೇಳೋದು ಪದ್ಧತಿ, ಪರಿವಾರವನ್ನು ಮುಂದೆ ಕಳಿಸಿ ತಾ ಹೋಗೋ ಪದ್ಧತಿ. ಕೃಷ್ಣ ಅವರನ್ನೆಲ್ಲ ಕಳಿಸಿಕೊಡ್ತಾರೆ, ಅವರೆಲ್ಲ ಹೊರಟು ಬಿಟ್ಟಿರೋದು ಫಸ್ಟ್ ಬ್ಯಾಚ್ ಹೋಯ್ತು ಆ ಕಡೆಗೆ, ದ್ವಾರಕೆಯನ್ನು ರಕ್ಷಣೆ ಮಾಡಿ ಅಂತ ಕಳಿಸಿಕೊಡ್ತಾನೆ. ಆಮೇಲೆ ಧರ್ಮರಾಜ, ಇದೆಲ್ಲ ಆಗೋ ಕೆಲಸ ಅಲ್ಲಪ್ಪ, ಅದು ನಾನೇ ಹೋಗಿ ಬರ್ತೇನೆ ಅಂತ ಕೃಷ್ಣ ತಾನು ಹೊರಟು ಬಿಟ್ಟು ಅಷ್ಟೊತ್ತಿಗೆ ಉದುರ ಬರ್ತಾರೆ. ಹೇಗೆ ಟೈಮಿಂಗ್ ಜಾಸ್ತಿ ಊಟ ಆಗಿದೆ ನೋಡ್ಬೇಕಂತ, ಕೃಷ್ಣ ಇದ್ದ ಉದುರ ಬಂದಿದ್ರೆ ಕೃಷ್ಣ ಅಲ್ಲಿಂದ ಓಡಿಸಿಬಿಡ್ತಿದ್ದೆ, ಯಾರು ಹತ್ತಿರ ಬಿಡ್ತಿರ್ಲಿ. ಕೃಷ್ಣ ಹೇಗೆ ವ್ಯವಸ್ಥೆ ಮಾಡಿದ್ದಾನೆ, ಮುಂದೇನಾಗಬೇಕಲ್ಲ, ತಾನಿದ್ರೆ ತಾನು ಕೇಳಿದ ಧರ್ಮರಾಜ ಏನೇ ಕೆಲಸ ಮಾಡೋದಿಲ್ಲ, ತಾನು ಒಪ್ಪ ಪ್ರಸಂಗ ಇಲ್ಲ. ಮುಗಿದೋಯ್ತು ಕತೆ, ಉದುರನ್ನು ಬೈಸ್ಕೊಂಡು ಹೋಗ್ತಿದ್ದ, ಅದಕ್ಕಿಂತ ಡಬಲ್ ಅದನ್ನು ಧೃತರಾಷ್ಟ್ರನ್ನು ಬೈತಿದ್ದ, ಎಲ್ಲ ಕತೆ ಮುಗಿದೋಗ್ತಿತ್ತು. ಅದಕ್ಕೆ ಮುಂದೆ ಏನಾಗಬೇಕು ಭಗವಂತ ಯೋಚನೆ ಮಾಡ್ತಾನೆ, ಯೋಚನೆ ಮಾಡ್ತಾನೆ ಅಂತ ಕೇಳಿದರೆ ಸಾಲು ಬಂದಿದ್ದ ನೆಪ ಅಷ್ಟೇ ಕೃಷ್ಣನಿಗೆ. ತಾನು ಅಲ್ಲಿಂದ ಹೋಗಬೇಕೀಗ ಧರ್ಮರಾಜನಿಗೆ, ಆ ಕಡೆಗೆ ಹೋಗ್ಲಿಕ್ಕೆ ಆತನ ಒಂದು ಪ್ರಾರಬ್ಧ ಇದೆ, ಅದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಕೃಷ್ಣ ಹೊರಟಂತೆ. ಆ ಕಡೆ ಕೃಷ್ಣ ಹೊರಟ, ಈ ಕಡೆಗೆ ವಿದುರ ಬಂದ. ಧರ್ಮರಾಜನಿಗೋ ಚಿಕ್ಕಪ್ಪ ದೊಡ್ಡಪ್ಪ ಅಂದ್ರೆ ಪಂಚಪ್ರಾಣ ಪಾಪ, ಅಪ್ಪ ಅಂತ ಆತನಿಗಿರಲಿಲ್ಲ. ದೊಡ್ಡಪ್ಪ ಧೃತರಾಷ್ಟ್ರ, ಚಿಕ್ಕಪ್ಪ ವಿದುರ, ಭಾರಿ ಒಳ್ಳೆ ದೊಡ್ಡ ಕೆಟ್ಟ ದೊಡ್ಡಪ್ಪ, ಒಳ್ಳೆ ಚಿಕ್ಕಪ್ಪ ಆತನಿಗೆ. ಕ್ಷತ್ರಿಯ ದೊಡ್ಡಪ್ಪ ಕೆಟ್ಟವನು, ಸ್ವರೂಪದಲ್ಲಿ ಒಳ್ಳೆಯವನು, ಅದೀತ ಶೂದ್ರದೊಡ್ಡ ಚಿಕ್ಕಪ್ಪ ಭಾರಿ ಒಳ್ಳೆಯವನು. ಆದ್ರೆ ಇದು ಬಂದ ಭಾರಿ ಗೌರವದಿಂದ ಕಾಣ್ತಾನೆ, ಬಾಬಾ ಅಂತ ಕರೀತಾನೆ, ಉಪಚಾರ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಯಾತಕ್ಕೆ ಬಂದಿದ್ದು ಅಂದ್ರೆ, ಧರ್ಮರಾಜ ನಾನು ಭಾರಿ ಕೆಟ್ಟ ಕೆಲಸ ಮಾಡಕ್ ಬಂದಿದ್ದೇನೆ ಅಂತ ಹೇಳಿದ್ದಾನೆ. ವಿದುರ ತುಂಬಾ ಪ್ರಾಮಾಣಿಕನಾದವನು, ತುಂಬಾ ಕೆಟ್ಟ ಕೆಲಸ ಮಾಡಕ್ ಬಂದಿದ್ದೇನೆ, ತಪ್ಪು ತಿಳ್ಕೊಳ್ಳೋಕೆ ಹೋಗಬೇಡ ಅಂತ ಹೇಳಿದ್ರೆ ಏನ್ ಹೇಳು ಅಂತ ಕೇಳುತ್ತಾನೆ. ನನ್ನ ಮಾತಲ್ಲ ಇದು, ಧೃತರಾಷ್ಟ್ರನ ಮಾತು, ನಿನ್ನ ಸಂದೇಶ ಕೊಡ್ತಾ ಇದ್ದೇನೆ. ನೀನು ದ್ಯೂತಕ್ಕೆ ಬರಬೇಕಂತೆ, ನೀನು ದ್ಯೂತಕ್ಕೆ ಬರಬೇಕಂತೆ, ದುರ್ಯೋಧನರಾಜ ದ್ಯೂತವನ್ನು ಆಡಬೇಕಂತೆ ದೊಡ್ಡಪ್ಪ ಹೇಳ್ಕಳಿಸಿದ್ದಾನೆ. ಇಷ್ಟೇ ಸುಮ್ಮನಾಗೋದಿಲ್ಲ, ಇದನ್ನು ದೊಡ್ಡಪ್ಪನ ಮಾತು, ಜ್ಯೋತಿಗೆ ಬರಬೇಕಂತೆ, ನನ್ನ ಮಾತು ಬರಬಾರದಂತೆ ಅಂತ ಹೇಳಿದ್ರೆ, ನನ್ನ ಮಾತು ಬರಬೇಡ ನೀನು ಇಮ್ಮಿಡಿಯೇಟ್ ಆಗಿ. ಅಂದ್ರೆ ನಿಜವಾಗಲೂ ತನ್ನ ರಾಜಶಾಸನವನ್ನು ಹೇಗೆ ಫಾಲೋ ಮಾಡ್ತಾನೆ, ತಾನು ಹೇಗೆ ತನ್ನ ವೈಯಕ್ತಿಕ ಭಾವನೆ ಹೇಳ್ತಾನೆ. ಬಿದಿರನ ಜೀವನ ನಮ್ಮ ಆದರ್ಶ ಆಗಬೇಕು. ಬಲಾತ್ಕಾರದ ಮಾತುಗಳನ್ನು ಒಪ್ಪಿಸಿಬಿಡೋದು, ಆದ್ರೆ ಹೃದಯದ ಮಾತುಗಳನ್ನ ಹಿತದಿಂದ ಹೇಳಲೇಬೇಕಾಗುತ್ತೆ. ಅದಕ್ಕೆ ಬಿದಿರನನ್ನ ಧರ್ಮದ ಮೂರ್ತಿ ಅಂತ ಕರೆದಿದ್ದ. ಶೂದ್ರನಾಗಿ ಹುಟ್ಟಿ ಒಬ್ಬ ಬ್ರಾಹ್ಮಣ ನಾಚಬೇಕು ಅಂತ ಧರ್ಮ ಪ್ರಜ್ಞೆ ಉಟ್ಕೊಂಡಿದ್ದಂತಹ ಪುಣ್ಯಾತ್ಮ ವಿದುರ, ಆತ ಬಯಸಿ ಬಯಸಿ ಶೂದ್ರನಾಗಿ ಹುಟ್ಟಿದ್ದ ಅಂತ ಹೇಳಿದ್ದಾರೆ. ಬಯಸಿ ಬಯಸಿ ಶೂದ್ರನಾಗಿ ಹುಟ್ಟಿದ್ದ, ಧರ್ಮ ಉಳಿಸ್ಕೋಬೇಕು ಅಂತಾನೆ ಹುಟ್ಟಿದ್ದಂತೆ ಸಾಧಿಸ್ತಾರೆ. ಆದ್ರೆ ಧರ್ಮರಾಜ ಕೇಳುತ್ತಾರೆ, ಅಲ್ಲ ಚಿಕ್ಕಪ್ಪ ದೊಡ್ಡಪ್ಪ ಹೇಳಿರೋದೇನು, ಅಲ್ಲಿ ಬರಬೇಕು ಅಂತಾನ, ನಾ ಬರ್ಲಕ್ಕೆ ತಯಾರಿದ್ದೇನೆ, ಹೊರಟೇ ಬಿಟ್ಟು ಬರ್ಲಕ್ಕೆ ತಯಾರಿದ್ದೇನೆ ನಾನೀಗ. ಇದಕ್ಕೆ ಮೂಲ ಕಾರಣ ನಿನ್ನೆ ಹೇಳಿದೆ, ಆತ ಪ್ರತಿಜ್ಞೆ ಮಾಡಿದ್ದಾನೆ. ಪೂರ್ವಮೇವ ಕಲ್ಯಾವೇಶ ಪ್ರತಿಜ್ಞೆ ಪೂರ್ವಮೇವ ಧರ್ಮಾತ್ಮ, ಧರ್ಮಾತ್ಮನಾದ ಧರ್ಮರಾಜ ಯಾರು ನನ್ನ ಜ್ಯೂತಕ್ಕೆ ಕರೀತಾರೋ, ಆಹೂತ ದ್ಯೂತಕರಣಾತ್ ನಾನಿವರ್ತೇಯಂ, ನನ್ನ ದ್ಯೂತಕ್ಕೋಸ್ಕರ ಯಾರು ಕರೀತಾರೋ, ಬರೋದಿಲ್ಲ ಅಂತ ಹೇಳೋದಿಲ್ಲ ಅಂತ ಹೇಳಿದ್ನಲ್ಲ, ಆ ಪ್ರತಿಜ್ಞೆ ನೆನಪು ಮಾಡ್ಕೊಂಡ್ಬಿಟ್ಟು ನಾನು ಹೊರಟೆ ಅಂತ ಎದ್ದೇ ಬಿಟ್ಟನಂತೆ. ಕುಂತಿ ದೇವಿ ಹೇಳ್ತಾಳೆ, ಧರ್ಮರಾಜ ಏನ್ ಮಾಡೋದಕ್ಕೆ ಹೊರಟಿದ್ದೀಯಾ, ದ್ಯೂತ ಆಡ್ಲಿಕ್ಕೆ ಹೋಗ್ತಾರ, ಬೇಡ ಅಂತ ಹೇಳಿ ಧರ್ಮರಾಜ ಕೇಳೋದಿಲ್ಲ. ಆಮೇಲೆ ಭೀಮಸೇನ ದೇವರು ಹೇಳ್ತಾರೆ, ದ್ರೌಪದಿ ದೇವಿ, ಅರ್ಜುನ, ನಕುಲ, ಸಹದೇವ, ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ, ಧರ್ಮರಾಜ ಎಂಥ ಕೆಟ್ಟದ್ದು ದ್ಯೂತ ಅಂದ್ರೆ, ಸಮಸ್ತ ರಾಜನನ್ನು ಹಾಳು ಮಾಡ್ತಕ್ಕಂಥ ಭಾರಿ ದೊಡ್ಡ ಪಾಪ ಅಂದ್ರೆ ದ್ಯೂತ. ಕನಸಮಸ್ಯಲ್ಲೂ ನಮ್ಮ ದ್ಯೂತವನ್ನು ಆಡಬಾರದು, ಜನಗಳೇ ದ್ಯೂತ ಆಡಬಾರದು, ನೀನು ರಾಜನಾಗಿ ದ್ಯೂತ ಆಡ್ತಾರೆ ಅಂತ ಕೇಳಿ. ಜನಗಳು ದ್ಯೂತ ಆಡಿದ್ರೇನೆ ಇವತ್ತು ರಾಜರು ಅದನ್ನು ಹಿಡಿದು ಹಾಕಬೇಕು ಅಂಥದ್ದು, ನೀನು ರಾಜನಾಗಿ ಹೋಗ್ತೀಯ ಅಂತ ಕೇಳಿದರೆ, ಇಲ್ಲ ನಾನು ಹೋಗಲೇಬೇಕು, ನಾನು ಹೋಗೇ ಹೋಗ್ತೇನೆ ಅಂತ ಹಠ ಹಿಡಿದು ಬಿಡ್ತೇನೆ. ಆಗ ಇದರ ಹೇಳ್ತಾನೆ ಧರ್ಮರಾಜ, ನಾನು ಎಷ್ಟು ಹೇಳ್ತಾ ಇದ್ದೇನೆ, ನನ್ನ ಮಾತು ಕೇಳು, ಖಂಡಿತ ನೀನು ಬರಬೇಡ, ಹೇಳಿದ ಕೆಲಸ ನಾನು ಮಾಡಿ ಆಯ್ತು, ನೀನು ಬರೋದಿಲ್ಲ ಅಂತ ಹೇಳೋದು ಹೇಳಿಬಿಡ್ತೇನೆ ಅಷ್ಟೇ, ಹೋಗ್ಬಿಟ್ಟು ನೀರು ನೇರ ಹೇಳಿಬಿಡ್ತೇನೆ, ಇಲ್ಲ ಬರೋದಿಲ್ಲ ಅಂತ ಹೇಳೋದಿಲ್ಲ, ಬಂದೇನು ತಯಾರಾಗೇ ಬಿಟ್ಟನಂತೆ. ಹೋಗ್ಲಿ ನಾಕ್ ಟೈಮ್ ಮಾಡೋ ತಗೋಬಾರ್ದು, ಏನೂ ಇಲ್ಲ. ಜೀವನದಲ್ಲಿ ನಮ್ಗೆ ದೊಡ್ಡ ಆಶ್ಚರ್ಯವಾಗೋದೇನು ಗೊತ್ತೇನು, ಏನೇ ಕೆಲಸ ಬರಲಿ ಧರ್ಮರಾಜ ಮಾಡ್ತಿದ್ದ ಮೊದಲ ಕೆಲಸ ಕೃಷ್ಣನ್ ಕೇಳಬೇಕು ಫಸ್ಟ್. ರಾಶಿಯಾಗ ಮಾಡಬೇಕು ಅಂತ ಹೇಳಿ ಕಳಿಸಿದ್ದಾರೆ ನಿಮ್ಮಪ್ಪ ಅಂತ ನಾರದರು ಹೇಳಿದರೆ ಧರ್ಮರಾಜ ಮಾಡಿದ್ದೇನು, ಕೃಷ್ಣನ್ ಕೇಳಿ ಮಾಡ್ತೇನೆ ಅಂತ ಹೇಳಿ ಕಳಿಸ್ತಾರೆ. ಏನೇ ಪ್ರಸಂಗ ಬರಲಿ, ದ್ರೌಪದಿ ಸ್ವಯಂವರ ಮುಗಿದೋಗಿದೆ, ಒಂದು ವರ್ಷ ವಾಸ ಮಾಡ್ಕೊಂಡಿದ್ರು, ಆಗಲೂ ವಿದುರನ ಕೇಳಿ ಹೇಳಿ ಕಳಿಸ್ತಾರೆ ಧೃತರಾಷ್ಟ್ರರಾಜ. ವಿದುರ ಬೈದ್ಮೇಲೆ ಹೇಳಿ ಕಳಿಸಿದ, ಪಾಂಡವರನ್ನು ಕರೆಸಿ ಅವರಿಗೆ ಸನ್ಮಾನ ಮಾಡು ಅಂತ ಹೇಳಿದ ತಕ್ಷಣ ವಿದುರ ಹೇಳಿದ, ಧರ್ಮರಾಜ ನೀವೆಲ್ಲ ಬರಬೇಕಂತೆ, ನಿಮ್ಮ ದೊಡ್ಡಪ್ಪ ಹೇಳಿ ಕಳಿಸಿದ್ದಾನೆ ಅಂತ ಹೇಳಿದ್ರೆ ಧರ್ಮರಾಜ ಹೇಳಿದ್ದೇನಾಗ, ಕೃಷ್ಣ ಏನ್ ಮಾಡೋಣ ಅಂತ ಕೇಳಿ. ಇವಳು ಒಳ್ಳೆ ಕೆಲಸಕ್ಕೆ ಹೇಳಿ ಕಳಿಸಿರೋದು, ತಾನು ತೀರ್ಮಾನ ತಗೊಳ್ಳೋದಿಲ್ಲ, ಕೃಷ್ಣ ಏನ್ ಮಾಡೋಣ, ಕೃಷ್ಣ ತಕ್ಷಣ ಬಾ ಧರ್ಮರಾಜ ಅಂತ ಕರ್ಕೊಂಡು ಬಂದ್ಬಿಡ್ತಾನೆ. ಪ್ರತಿ ಸರ್ತಿ ಕೇಳತ್ತ, ಇವತ್ ಕೇಳಬಾರದೆ, ಹೇಳೋದೇ ಇಲ್ಲ. ಕೃಷ್ಣ ಇದ್ದಿಲ್ಲ ಅಂಬ ದೊಡ್ಡ ಕಾರಣ ಅಲ್ಲ, ರಾಶಿಯಾದ ಕೃಷ್ಣ ಎಲ್ಲಿದ್ದ ಇಲ್ಲಿ ಹೇಳಿ ಕಳಿಸ್ಲಿಲ್ವಾಗ. ಅದಕ್ಕೆ ಹೇಳ್ತಾರೆ, ದುರ್ಬುದ್ಧಿ ಮಾಡೋದಕ್ಕೆ ಹೊರಟಾಗ ದೇವರು ಮರೆತು ಬಿಡ್ತಾನ ಮನುಷ್ಯ ಅಂತ ಹೇಳಿ. ಮನವೇ ಮಾಧವನ ಮರೆತುದರಿಂದ ದಣಿವಾಯಿತು ಹಿಂದೆ, ಕ್ಷಣವೊಂದಾದರೂ ಬಿಡದಿರು ಕೃಷ್ಣನ ಮುಂದೆ. ನಾವೆಲ್ಲ ಪಾಪಗಳಿಗೆ ಮೂಲ ದೇವರನ್ನ ಮರೆಯೋದು. ಅದ್ಯಾಕೆ, ದೇವರನ್ನ ಮರೆಯೋದಕ್ಕಿಂತ ಪಾಪನೇ ಇಲ್ಲ ಅಂತ ಹೇಳಿ. ಎಲ್ಲ ಪುಣ್ಯಕ್ಕಿಂತ ದೊಡ್ಡ ಪುಣ್ಯ ದೇವರನ್ನ ನೆನೆಯೋದು. ದೇವರನ್ನ ಮರೆಯೋದು ಪಾಪ, ದೇವರನ್ನ ನೆನೆಯೋದು ಪುಣ್ಯ. ಸ್ಮರ್ತವ್ಯ ಸತತಂ ವಿಷ್ಣು, ವಿಸ್ಮರ್ತವ್ಯೋ ನ ಜಾತಚಿತ್, ಸರ್ವೇ ವಿಧಿ ನಿಷೇಧಾಶ್ಯು ಏತಯೋರೇವ ಕಿಂಕರಾಹ. ಭಗವಂತನಾದ ವಿಷ್ಣುವನ್ನ ಸದಾ ಧ್ಯಾನ ಮಾಡಬೇಕು, ಎಂದು ಅವನನ್ನು ಮರೆಯಬಾರದು. ಎಷ್ಟೇ ವಿಧಿಗಳಿರಲಿ, ಎಲ್ಲಾ ವಿಧಿಗಳಿಗೆ ಮೊದಲ ವಿಧಿ ಅಂದ್ರೆ ಇದೇನೆ, ದೇವರನ್ನ ನೆನೆಯಲೇಬೇಕೆಂಬುದು ಫಸ್ಟ್ ವಿಧಿ, ದೇವರನ್ನು ಮರೆಯಲೇಬಾರದೆಂಬುದು ಫಸ್ಟ್ ನಿಷೇಧದ ವಾಕ್ಯ. ಅವೆರಡನ್ನು ಬಿಟ್ಟು ಉಳಿದು ಏನ್ ಮಾಡಿದ್ರು ಯಾವ ಧರ್ಮನೂ ಬರೋದಿಲ್ಲ. ಬೇಸಿಕ್ ಧರ್ಮ ಇದು. ಕಾಂಡಕ್ಟ್ ಸರಿ ಇಲ್ಲ, ರ್ಯಾಂಕ್ ತಗೊಂಡು ಏನ್ ಮಾಡ್ತೀನಿ ಅಂತ ಹೇಳಿ. ಫಸ್ಟ್ ರ್ಯಾಂಕ್ ಫಸ್ಟ್ ಕಾಂಡಕ್ಟ್, ನೋ ಸೀಟ್. ಕಾಂಡಕ್ಟ್ ಸರಿ ಇಲ್ಲ ಅಂದ್ರೆ ವಿದ್ಯೆಗೆ ಪ್ರಯೋಜನ ಇದೆ. ಈ ದೃಷ್ಟಿಯಿಂದ ಮನುಷ್ಯ ತಿಳಿಬೇಕಾದ ದೊಡ್ಡ ತತ್ವ, ದೇವರನ್ನ ಮರಿಬಾರದು. ಧರ್ಮರಾಜ ಅವತ್ತು ಮರಿತಾನೆ ಜೀವನದಲ್ಲಿ. ಆತನ ಅದೃಷ್ಟ ನೋಡಿ, ರಾಜ್ಯಾಗದ ಕಾಲಕ್ಕೆ ಕೃಷ್ಣ ಕೂತಿದ್ದಾನೆ, ಪರಶುರಾಮ ದೇವರಿದ್ದಾರೆ, ಸಾಕ್ಷಾತ್ ವೇದವ್ಯಾಸ ದೇವರಿದ್ದಾರೆ. ಈಗ ಯಾರೂ ಇಲ್ಲ. ದೇವರನ್ನ ಬಿಟ್ಟ ಆಪತ್ತು ಶುರುವಾಯಿತು, ಕಲಿ ಆಹ್ವಾನ ಬಂತ ಕಡೆ. ಅದಕ್ಕೆ ದೇವ್ರ ಪೂಜೆ ಮಾಡದೆ ಇರಬೇಡಿ, ಸಂಧ್ಯಾವನೆ ಮಾಡದೆ ಇರಬೇಡಿ, ಬಿಟ್ಟರೋ ಕಲಿ ಆಗಲಿ ಕಾಯ್ತಿರ್ತಾನೆ ಅಂತ ಬರ್ಲಿಕ್ಕೆ. ಯಾವಾಗಲೂ ಮನೆ ಮುಂದೆ ರಂಗೋಲಿ ಯಾತಕ್ಕೆ ಹಾಕ್ತಾರೆ ಗೊತ್ತೇನು, ಅವೆಲ್ಲ ಮಂಡಲಗಳವೆಲ್ಲ ಕೂಡ ದೈತ್ಯ ಶಕ್ತಿ ಒಳಗೆ ಬರಲಿಕ್ಕಾಗೋದಿಲ್ಲ, ಭೂತಪ್ರೇತ ಒಳಗೆ ಬರಲಿಕ್ಕಾಗೋದಿಲ್ಲ. ಯಾಕೆಂದ್ರೆ ಅದು ಚಕ್ರ ಬಂಧನ ಇದ್ದಾಗ ಲೆಕ್ಕ. ಪೊಲೀಸ್ ಸ್ಟೇಷನ್ ಪೊಲೀಸ್ ಡ್ರೆಸ್ ನೋಡಿದ ತಕ್ಷಣ ಕಳ್ಳರು ಓಡ್ತಾರಲ್ಲ, ಆ ತರ ಆ ಮಂಡಲ ನೋಡಿದ ತಕ್ಷಣ ಓಡೋಗ್ಬಿಡ್ತಾರೆ. ರಂಗೋಲಿ ಅಲಂಕಾರಕ್ಕೆ ಹಾಕೋದಲ್ಲ, ಮೂಲತಃ ಅದು ದೈತ್ಯ ನಿಗ್ರಹಕ್ಕೆ ಹಾಕೋದು, ಜೊತೆಗೆ ದೇವತೆಗಳ ಆಗಮನಕ್ಕೆ ಹಾಕೋದು. ಎರಡನ್ನ ಅರ್ಥ ಮಾಡಿಕೊಂಡ್ರೆ ರಂಗೋಲಿಯಿಂದ ಪ್ರಾರಂಭ, ಗೋಮಯದಿಂದ ತಡಿ ಹಾಕ್ತಾರೆ ಮನೆ ಮುಂದೆ. ಹಿಂದಿನ ಕಾಲಕ್ಕೆ ಅವೆಲ್ಲ ಬೆಳಗ್ಗೆ ತಕ್ಷಣ ಮಾಡೋ ಕೆಲಸ, ಬೆಳಗ್ಗೆ ಟಿವಿ ಆನ್ ಮಾಡಿಬಿಡ್ತಾರೆ ಹೊರತು ಯಾವ ಕೆಲಸನೂ ಮಾಡೋದಿಲ್ಲ. ಟಿವಿ ಆನ್ ಮಾಡ್ತಾರೆ, ಅದಾಗಿ ಮುಚ್ಚೋರಿ ಕಣ್ಣು ಅದಾಗ ಮುಚ್ಚಬೇಕು, ಹೊರತು ಬೇರೆ ಕೆಲಸನೇ ಇದೆ. ಎಷ್ಟು ತಪ್ಪು ಕನಸು, ಅದೇ ಕನಸು ಕಾಣ್ತಿರ್ತಾನೆ ಹೊರತು ಬೇರೆ ಎಚ್ಚರಣೆ ಇರೋದಿಲ್ಲ. ಹಿಂದಿನ ಕಾಲಕ್ಕೆ ಗೋಮಯ ಇಲ್ಲದೇನೆ ಬೆಳಗ್ಗೆ ಸ್ವಸ್ತಿಲನ್ನು ಸಾರಿಸೋದೇನು, ಅದಕ್ಕೆ ಅಲಂಕಾರ ಮಾಡೋದೇನು, ಗೋಮಯ ಹಾಕೋದೇನು, ಎಲ್ಲ ಕ್ರಿಮಿಕೀಟಗಳಿಂದ ಹಿಡಿದು ದೈತ್ಯ ಶಕ್ತಿಗಳವರೆಗೆ ವಿಜಿಬಲ್ ಇನ್ವಿಜಿಬಲ್ ಎಲ್ಲಾ ದುಷ್ಟಶಕ್ತಿಗಳು ನಾಶವಾಗಬೇಕು ಅಂತ ವ್ಯವಸ್ಥೆಯನ್ನು ಶಾಸ್ತ್ರ ಮಾಡಿತ್ತು. ಒಂದು ದಿವಸ ದೇವ್ರ ಪೂಜೆ ಬಿಟ್ಟು ಮನುಷ್ಯ ಊಟ ಮಾಡ್ತೀರ, ಸಂಧ್ಯಾವನ್ನಿಲ್ಲದ ಹೋದ್ರೆ ಮೊದಲೇ ಪನಿಷ್ಮೆಂಟ್ ಏನು ಗೊತ್ತಾ, ಅವತ್ತು ಊಟ ಇಲ್ಲ ಅಂತ. ಸಂಧ್ಯಾವನ್ನೇ ತಪ್ಪು ನಮಗೆ ಅಭ್ಯಾಸ ಆಗಿದೆ ಜನಗಳಿಗೆ, ಅಲ್ಲಿ ಊಟ ತಪ್ಪದ ಅಭ್ಯಾಸ ಆಗೇ ಇಲ್ಲ. ಆದರೆ ಸಂಧ್ಯಾವನ್ನೇ ಬಾಡದೆ ಹೋದರೆ ಊಟದ ಎಲಿಜಿಬಿಲಿಟಿ ಕಳ್ಕೊಂಡ್ಬಿಡ್ತಾನೆ ಮನುಷ್ಯ. ಆಫೀಸಿಗೆ ಬರದೇ ಹೋದ್ರೆ ಸರ್ ಸೈನ್ ಮಾಡಿಲ್ಲ ಆಬ್ಸೆಂಟ್, ಸಂಬಳ ಹೋಯ್ತು ಅವನಿಗೆ. ಅದು ಹೇಗೆ ಅವರು ಅದೇ ಸಂಬಳ ತಗೊಳ್ಳೋ ಅರ್ಹತೆ ಕಳ್ಕೊಂಡ್ಬಿಡ್ತಾನೋ ಹಾಗೆವು. ಸತ್ಯಂವದ ಧರ್ಮಂಚರ, ಇದೆಲ್ಲ ಶಾಸ್ತ್ರದ ವಿಧಿಗಳು. ಧರ್ಮರಾಜನಂತವನು ಮರ್ತರೆ ಹೀಗಾದ ಮೇಲೆ, ನಾವು ಭಾರಿ ದೊಡ್ಡವರು ನಾವು ಮರೆತ್ರ ಪರವಾಗಿಲ್ಲ ಅಂತ ತಿಳ್ಕೋಬಾರ್ದು. ಮತ್ತೆ ಅದಿರ್ತಾರೆ, ನಾವು ಭಾರಿ ಓದ್ದವರು ನಾವು ಬಿಟ್ಟರೆ ನಡೆಯುತ್ತೆ ಅಂತೇಳಿ, ಸಾಧ್ಯ ಇಲ್ಲ. ಧರ್ಮರಾಜ ಸಾಮಾನ್ಯನಾ, ಇನ್ನೊಬ್ಬರು ಶಿಕ್ಷೆ ಕೊಡತಕ್ಕಂತ ವ್ಯಕ್ತಿ ಆತ, ಶಾಸಕ. ಅಂಥವನು ಧರ್ಮ ತಪ್ಪಿದಾಗಲೇನೆ ಆತನಿಗೆ ಅನರ್ಥವಾಯಿತು ಅಂದಮೇಲೆ ಉಳಿದವರು ದೇವರನ್ನು ಮರೆತರ ಗತಿ ಏನಾಗಬೇಕು? ಖಂಡಿತ ದೇವರನ್ನು ಮರೆಯಬಾರದು ಅಂತ ಹೇಳೋದಕ್ಕೆ ಸಾಕ್ಷಿ ಅಲ್ಲಿಂದ ಹೊರಟೇ ಬಿಟ್ಟರು. ಆದರೆ ಭೀಮಸೇಂದ್ರ ಒತ್ತಾಯ ಮಾಡಿ ಹೇಳ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ, ಯಾರು ದೇವರನ್ನು ಮರೀತಾರೋ ಅವರು ವಾಯುದೇವರು ಅವನ ಅನುಗ್ರಹ ಮಾಡೋದಿಲ್ಲ. ಯಾಕೆ, ಅವೈಷ್ಣವನಿಗೆ ಸ್ನೇಹ ಮಾಡಬಾರದು. ವೈಷ್ಣವನು ಕೂಡ ದೇವರನ್ನು ಮರೆತಾಗ ವೈಷ್ಣವ ಇದ್ದಾಗ ಲೆಕ್ಕ, ಆ ಕಾಲದ ಮಟ್ಟಿಗೆ ಅವನು ತಪ್ಪಿಂತ ಅರ್ಥ. ಅದಕ್ಕೆ ಹೇಳಂತ ಹೇಳಿದರು, ಧರ್ಮರಾಜ ಕೇಳಲಿಲ್ಲ. ಇನ್ನೂ ಅಷ್ಟೇ, ಭೀಮಸೇನ ಮಾತು ಕೇಳಲಿಲ್ಲ, ಹಾಳಾದರು. ಕೃಷ್ಣ ಕೇಳಲಿಕ್ಕಿಲ್ಲ, ಭೀಮಸೇನ ಇದ್ದಾನೆ ಆದರೆ ಮಾತು ಕೇಳ್ತಾ ಇಲ್ಲ. ಕೃಷ್ಣ ಇಲ್ಲ ಕೇಳ್ತಾ ಇಲ್ಲ, ಭೀಮ ಇದ್ದಾನೆ ಕೇಳ್ತಾ ಇಲ್ಲ. ಇವತ್ತು ವೇದವ್ಯಾಸರು ಇಲ್ಲ ನಮ್ಮ ಎದುರಿಗೆ ಕೇಳೋದಿಲ್ಲ, ಆಚಾರ ಗ್ರಂಥ ಇದೆ ಓದೋದಿಲ್ಲ, ಎರಡೆರಡು ಅಂದ್ರೆ ಎರಡು ಉಪಯೋಗ ಮಾಡಿಕೊಳ್ಳೋದು ತಯಾರಿ. ಯಾರು ಮೋಸ್ಟ್ ಅಥೆಂಟಿಕ್ ಅವನು ಕೈ ಬಿಟ್ಬಿಟ್ಟಿದ್ದಾರೆ, ಯಾರು ಅಥೆಂಟಿಕ್ ಅವ್ರ ಬಗ್ಗೆ ಭಾರಿ ಆಸಕ್ತಿ ಜನಗಳಿಗೆ. ಅಷ್ಟೇ ಹೊರಟೇ ಬಿಟ್ಟಂತೆ, ತನ್ನ ಸೈನ್ಯ ತಗೊಂಡಿತ್ತು, ಏನು ವೈಭವ ಬೇಕಲ್ಲ ರಾಜವೈಭವ. ವಿದುರ ಹೇಳ್ತಾನೆ, ವಿದುರನ ಜೀವನ ವಿಚಿತ್ರವಾದದ್ದು, ವಿದುರ ಯಾರು ಧರ್ಮರಾಜ ಯಾರು ಗೊತ್ತೇನು, ಇಬ್ಬರು ಒಬ್ಬೇ ಯಮನವತಾರನೇ, ಮತ್ತೆ ಒಬ್ಬ ಯಮದೇವರೇ ಧರ್ಮರಾಜ, ಆ ಯಮದೇವರೇ ವಿದುರ. ವಿದುರನಾಗಿ ಹೇಳ್ತಾ ಇದ್ದಾನೆ ನೀನು ದ್ಯೂತಕ್ಕೆ ಬರಬೇಡ, ಧರ್ಮರಾಜ ಹೇಳ್ತಾರೆ ಬಂದೇ ಬರ್ತೇನೆ. ಅಲ್ಲಿ ಒಬ್ಬರು ಹೇಗೆ ಮಾಡಕ್ ಬರುತ್ತಾ ಅಂದ್ರೆ ಮನಸ್ಸಿನ ತಾಕಲಾಟ ಇರೋದು ಹಾಗೇನೆ, ಏಕಾಶಿ ಊಟ ಮಾಡಬೇಡ ಯಾಕೆ ಮಾಡಬಾರದು, ಇನ್ನೊಂದು ಮಾಡೋ ಮನಸ್ಸಾರೆ ಪಕ್ಕದ ಮನೆಯವ್ರು ಯಾರೂ ಇಲ್ಲ ಯಾಕೆ ಮಾಡಬಾರದು, ಇನ್ನೊಂದು ಮತ್ತೆ ಯಾರು ನೋಡೋರೇ ಯಾರೂ ಇಲ್ವಲ್ಲ, ಯಾರು ನೋಡಿರ್ತಾನೆ ಮಾಡಬೇಕು, ಅದು ಬರೋತ್ತೆ ಬಾಯಿ ಬರ್ಸ್ಕೊಂಡ್ಬಿಟ್ರಾಯ್ತಲ್ಲ, ಈಗ ಯಾರು ಬಂದುಬಿಟ್ರೆ ಬಾಯಿ ಬರ್ಸ್ಕೊಂಡ್ರಾಯ್ತು, ನಿಷ್ಟು ಕೈ ತೊಳ್ಕೊಂಡ್ಬಿಟ್ರಾಯ್ತು ಎಲ್ಲಿ ಗೊತ್ತಾಗುತ್ತೆ. ಈ ತರ ಮನಸ್ಸೊಳಗಾಗ ತಾಕಲಾಟ ಕೊಳ್ಳೆ ದೃಷ್ಟಾಂತ, ಎರಡು ಪಾತ್ರಗಳು ಹೊರಗೆ ಮಾತಾಡ್ತವೆ. ಇದರನ್ನ ಮಾತುಗಳೆಲ್ಲ ಧರ್ಮದ ಮಾತುಗಳು, ಧರ್ಮಾದನ ಮಾತಲ್ಲ ಅಧರ್ಮದ ಮಾತುಗಳು. ಯಾಕೆ ಅಂದ್ರೆ ಅದು ಡ್ಯುಯಲ್ ಪರ್ಸನಾಲಿಟಿ ಆಗ್ತಾ ಇದೆ. ವಿದುರನಿಗೆ ಕಲ್ಯಾವೇಶ ಇಲ್ಲ, ಧರ್ಮರಾಜನಿಗೆ ಕಲ್ಯಾವೇಶ ಇದೆ. ಕ್ಷತ್ರಿಯ ರೂಪಕ್ಕೆ ಕಲ್ಯಾವೇಶ, ಶೂದ್ರ ರೂಪಕ್ಕೆ ಕಲ್ಯಾವೇಶ ಇಲ್ಲ. ಅದಕ್ಕೆ ಹೇಳ್ತಾರೆ ಯುಗಗಳು ಕಡಿಮೆ ಮುಂದಕ್ಕೆ ಹೋಗ್ತಾ ಹೋದಂತೆ, ಈಗ ಹೇಳಿದೆ ಈ ಕೆಳಗಿನ ಹಂತದ ಜನ ಹೆಚ್ಚು ಪ್ರಾಮಾಣಿಕರಾಗ್ತಾರೆ. ಯಾವಾಗಲೂ ಅಷ್ಟೇನೆ, ಕಳ್ಳರು ಸಾಮಾನ್ಯನ ರಾಬ್ ಮಾಡೋದಿಲ್ಲ, ಭಾರಿ ಶ್ರೀಮಂತನ ಅಟ್ಯಾಕ್ ಮಾಡೋದು. ಈ ಕಳ್ಳಕಾಕರವರೆಲ್ಲ ಬಡವರ ಹತ್ರ ಹೋಗೋದಿಲ್ಲ, ಬಡವರು ಗುಡಿಸಲು ಮುಂದೆ ಆಗಲೇ ಇರೋದಿಲ್ಲ, ಅದಕ್ಕೆ ಇದ್ರು ದಬ್ಬಿದ್ರು ಹೋಗ್ಬಿಡುತ್ತೆ ಆ ಕಡೆಗೆ ಮಲಗಿರ್ತಾನೆ. ಇವ್ ಕಳ್ತನ ಆಗೋದೇ ಇಲ್ಲ, ಶ್ರೀಮಂತ ಅಷ್ಟೆಲ್ಲ ಮಾಡ್ಕೊಂಡು ಲಾಕರ್ ಹಾಕಿ ಮಾಡ್ಕೊಂಡಿರ್ತಾರೆ, ಹೊಡೆ ತಗೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ಜಾಸ್ತಿ ಸಿಗುತ್ತೆ ಅಂತ ಗೊತ್ತು, ಅಲ್ಲಿ ಮಾಡಿದ್ರೆ ಸಿಗೋದಿಲ್ಲ. ಆದ್ರೆ ನಿಜವಾಗ್ಲೂ ಕೂಡ ಕೆಳಗಿನ ಹಂತದ ಮನುಷ್ಯನಿಗೆ ದರೋಡೆಯ ಭಯ ಹೇಗೆ ಕಡಿಮೆನೋ, ಕೆಳಗಿನ ಹಂತದ ಜನಗಳಿಗೆ ಈ ಕಲ್ಯಾವೇಶದ ಭಯ ಭಾರಿ ಕಡಿಮೆ. ಅವರು ಬಹಳ ಸುಲಭವಾಗಿ ಸಾಧನೆ ಮಾಡಬಹುದು, ಮೇಲಿನವರಿಗೆ ರಿಸ್ಕ್ ಜಾಸ್ತಿ. ಕೂತು ಮಲಗಿದವನು ಎಷ್ಟು ಬಿದ್ದರೂ ಕೂಡ ಹೊರಡುತ್ತಾನಷ್ಟೇ. ನಶಯಾನಃ ಪತತ್ಯಥಃ ಭಾಗವತದ ಮಾತು, ಮಲಗಿದವನು ಎಷ್ಟೇ ಹೊರಡಬಹುದು ಇನ್ನೇನಿಲ್ಲ, ಮೇಲೆ ಒಂದು ತಪ್ಪನ್ನು ಬಿದ್ದುಬಿಡ್ತಾನೆ. ಅದಕ್ಕೆ ಮೇಲೆ ಹೋದಂತೆ ಬೀಳೋ ಚಾನ್ಸಸ್ ಜಾಸ್ತಿ ಅಂತ ಹೇಳಿ. ಅದಕ್ಕೆ ಮೇಲೆ ಹೋಗಿ ಹೋಗದೇ ಇರಬಾರದು, ಅಲ್ಲಿ ಬೀಳಬಾರದು ಅಂದ್ರೆ ಎಚ್ಚರ ಇದ್ದು ಮೇಲೆ ಹೋಗಬೇಕೆ ಹೊರತು, ಮೇಲೆ ಹೋಗಿ ಏನೋ ಎಚ್ಚರ ತಪ್ಪಿದ್ದಾರೆ ದಪ್ಪ ಅಂತ ಬಿದ್ದು ಬಿಡ್ತಾನೆ. ಇದೆಲ್ಲ ಯೋಚನೆ ಮಾಡೋದಕ್ಕೆ ಧರ್ಮರಾಜನ ರೂಪ ಹಾಗಾಗಿದೆ, ವಿದುರ ರೂಪ ಹೀಗಾಗಿದೆ. ವಿದುರ ಜೊತೆಗೆ ಬರ್ತಾರೆ ಪಾಪ, ಕಾಡಿದ್ದಕ್ಕೂ ಬರಬೇಡ, ಇನ್ನೂ ಯೋಚನೆ ಮಾಡು ಮಾಡು ಅಂತ ಹೇಳ್ತಾನೆ ಬರ್ತಾನೆ ಪಾಪ. ಯೋಚನೆ ಮಾಡೋದೇ ಇಲ್ಲ ಧರ್ಮರಾಜ. ಹಾಗೆ ಬಂದನಂತೆ ಹಸ್ತಿನಾಪುರ ಪ್ರವೇಶ ಮಾಡ್ತಾ ಇದ್ದಾನೆ. ಆ ಪುರ ಪ್ರವೇಶ ಮಾಡೋದು ವನಕ್ಕೆ ಹೋಗೋದಕ್ಕೆ ಎಂಟ್ರಿ ಆದಾಗಾಯ್ತು ಪಾಪ. ಈಗ ಹೋದ್ರೆ ಮತ್ತೆ ವಾಪಸ್ ಬರೋದೇ ಇಲ್ಲ, ಅಲ್ಲಿಂದ ಆ ಕಡೆ ಹೊರಟು ಬಿಡ್ತಂತ ಆ ಕಡೆ. ಇದಕ್ಕಿಂತ ಮುಂಚೆ ಒಂದು ಪ್ರಸಂಗ ಬಂದಿರುತ್ತೆ, ವೇದವ್ಯಾಸರಲ್ಲಿ ಹೋಗೋದಕ್ಕಿಂತ ಮುಂಚೆ ಧರ್ಮರಾಜ ಕೇಳಿರ್ತಾನೆ, ಆ ವೇದವ್ಯಾಸ ದೇವರೇ ಮುಂದೆ ಏನಾಗಬಹುದು ಅಂತ ಸುಮ್ಮನೆ ಕೇಳ್ತಾನೆ ಪಾಪ. ವೇದವ್ಯಾಸ ಹೇಳ್ತಾರೆ ಧರ್ಮರಾಜ ಮುಂದೆ ದೊಡ್ಡ ಅನರ್ಥವಾಗುತ್ತೆ ಅಂತ ಹೇಳ್ತಾರೆ. ಈಗ ಅರ್ಥ ಆಗುತ್ತದೆ, ಆಗ ಅರ್ಥ ಆಗಲ್ಲ ತಾನೆ, ಮುಂದೆ ದೊಡ್ಡ ಅನರ್ಥವಾಗುತ್ತೆ ಅಂತ ಹೇಳಿರ್ತಾರೆ. ಅನರ್ಥಕ್ಕೆ ಇದೇ ಮುನ್ಸೂಚನೆ, ರಾಜ್ಯಾಗ ಮುಗಿಸಿದ್ದು, ಜ್ಯೂತಕ್ಕೆ ಹೊರಟಿದ್ದೆ, ದೇವ್ರ ಪೂಜೆ ಮುಗಿಸಿದ್ದು, ಕ್ಲಬ್ಗೆ ಹೋದರೆ ಆಗೋ ಹಾಗಾಯ್ತು, ಮಾಡಿದ್ದೇನು ಹೋಗಿದ್ದೇನು. ಎಲ್ಲಿಂದ ದಾಸೋಯಾಗದಂತ ದೊಡ್ಡ ಕೆಲಸ ಇಲ್ಲ, ದ್ಯೂತದಂತ ಕೆಟ್ಟ ಕೆಲಸ ಇಲ್ಲ, ಅದನ್ನು ಮಾಡಿದ ನಾನು ಹೋಗ್ತಾನೆ ಅಂತ ಕೇಳಿದ್ರೆ ಏನಿದು? ಅದಕ್ಕೆ ಹೇಳುತ್ತಾರೆ ವಿಚಿತ್ರ ಪ್ರಾರಬ್ಧ, ಅದಕ್ಕೆ ಅಧಿಕ ಪುಣ್ಯದ ಒಂದು ದೊಡ್ಡ, ಯಾರ ಹೆಸರು ಹೇಳಿದರೆ ನಮಗೆ ಧರ್ಮ ಜಾಸ್ತಿ ಆಗಬೇಕು, ಅಂಥವ್ನು ಇಂಥ ಧರ್ಮ ಮಾಡ್ತಾನೆ ಅಂದ್ರೆ ನಂಬಲಿಕ್ಕೆ ಸಾಧ್ಯ ಇಲ್ಲ. ಫ್ಯಾಕ್ಟ್ ಧರ್ಮೋ ವಿವರ್ಧತೆ ಯುಧಿಷ್ಠಿರ ಕೀರ್ತನೇನ, ಅದು ಯುಧಿಷ್ಠರನ ಕಥೆನೇ ಧರ್ಮ ತಪ್ಪಿದ ಕಥೆ ಇದು. ಪುರಪ್ರವೇಶ ಮಾಡಿದರೆ ಅಲ್ಲಿ ಒಂದು ವ್ಯವಸ್ಥೆ ಮಾಡಿದ್ದಾರೆ, ರಾತ್ರಿ ಇಳ್ಕೊಂಡ್ರಂತ ಹೋಗಿ ಒಂದ್ ಕಡೆಗೆ ಇಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ರು, ರಾತ್ರಿ ಎಲ್ಲ ಉಳ್ಕೊಂಡಿದ್ದಾರೆ. ರಾತ್ರಿ ಏನ್ ಮಾಡಿದ್ರು, ಬೆಳಿಗ್ಗೆ ಬೇಗ ಎದ್ರಂತೆ, ಅವತ್ತಿನ ವ್ಯಾಯಾಮ ಎಲ್ಲ ಪೂರೈಸಿದ್ರಂತೆ. ಅದೊಂದು ಆಶ್ಚರ್ಯ, ಮಹಾಭಾರತ ಅದು ಮೈನರ್ ಡೀಟೇಲ್ಸ್ ಎಲ್ಲ ಕೊಡುತ್ತೆ. ಬೆಳಿಗ್ಗೆ ಎದ್ದು ವ್ಯಾಯಾಮವನ್ನು ಅವತ್ತಿನ ವ್ಯಾಯಾಮ ಪೂರೈಸಿದ್ರು. ಛತ್ರಿಯರೆಲ್ಲ ಯುದ್ಧಕ್ಕೆ ಎವರ್ ರೆಡಿ, ಪೊಲೀಸ್ ಕವಾಯತ್ ಯಾವಾಗ ಮಾಡ್ತಾನೆ ಇರ್ಬೇಕು, ಯುದ್ಧ ಬಂದ ಕವಾಯತ್ ಮಾಡಿದ್ರೆ ಗತಿ ಏನಾಗುತ್ತೆ? ಆಮೇಲೆ ಎವರ್ ರೆಡಿ ಯುದ್ಧ ಪರೀಕ್ಷೆ ವಿದ್ಯಾರ್ಥಿ ಪ್ರೌಢ ಇಯರ್ ಓದ್ತಾನೆ ಬಂದಿರ್ತಾನೆ. ಆ ಮೂರು ತಾಸು ಬರಲೇ ಕಷ್ಟ ಪ್ರಿಪರೇಷನ್ ಬೇಕು, ಯುದ್ಧಕ್ಕೆ ಹೇಗೆ ಪ್ರಿಪರೇಷನ್ ಹಾಗೆ ಇರ್ತಿರ್ಬೇಕು. ಪ್ರತಿನಿತ್ಯ ಅವರು ಕ್ಷತ್ರಿಯರು ವ್ಯಾಯಾಮಾದಿಗಳನ್ನು ಮಾಡಲೇಬೇಕು, ಅದನ್ನೆಲ್ಲ ಮಾಡಿದ್ರಂತೆ. ಆಮೇಲೆ ಸ್ನಾನಾದಿಗಳನ್ನು ಪೂರೈಸಿದ್ದಾರೆ, ಆ ತಾನ್ಹಿಕ ಪೂರೈಸಿದ್ದಾರೆ, ಮುಂದೆ ಸಭೆಗೆ ಹೋಗಬೇಕು, ಅಲ್ಲಿ ಸಭೆಗೆ ಹೋಗ್ತಾ ತಯಾರಾಗ್ತಾ ಇದ್ದಾರೆ. ಅದಕ್ಕೊಂದು ಸಭಾಭವನ ಕಟ್ಟಿಸಿದ್ದಾನೆ ದುರ್ಯೋಧನ ನೋಡಿ, ಅವನಂತ ಇಷ್ಟೊತ್ತಿ ಸರಿಯಾಗಿ ದೂತಕ್ಕೊಂದು ಸಭಾಭವನ ದೊಡ್ಡ. ಪಾಂಡವರು ಸಭೆ ಕಟ್ಟಿಸಿದ್ರು, ದುರ್ಯೋಧನ ಸಭೆ ಕಟ್ಟಿಸಿದ, ಅವರು ಸಭೆ ಕಟ್ಟಿದ್ದಾರೆ. ಎಂಥ ಸಭೆ ಕಟ್ಟಿದ್ದಾರೆ ಗೊತ್ತಿತ್ತಲ್ಲ, ಹೋಗಿ ಬಿದ್ದು ಬಂದಿದ್ದಾನೆ ಪಾಪ, ಕಷ್ಟ ಅನುಭವ ಇದೆ ಅವನಿಗೆ. ನಾನು ಒಂದು ಸಭೆ ಕಟ್ಟಿಸಬೇಕು, ಉದ್ದೇಶ ಏನು ಗೊತ್ತಾ, ಅಲ್ಲಿಯ ಸಭೆ ಯಜ್ಞ ಮಂಟಪವಾಗಬೇಕು, ಇಲ್ಲಿಯ ಸಭೆ ದ್ಯೂತದ ಕೇಂದ್ರವಾಗಬೇಕು. ಇವತ್ತು ನೋಡಿ ಎಷ್ಟು ಕಿಸೆ ದ್ಯೂತದ ಕಟ್ಟೆಗಳು ಸಿಗುತ್ತೆ ನೋಡಿ. ಇವತ್ತು ಹಿಂದಿನ ಕಾಲಕ್ಕೆ ಒಂದು ಬೀದಿಗೊಂದು ದೇವಸ್ಥಾನ ಇರ್ತಿತ್ತು, ಇವತ್ತು ಬೀದಿಗೆ ಒಂದು ಎರಡು ವೈನ್ ಶಾಪ್ ಇರುತ್ತೆ, ಅಂತ ಕಾಲ ಇತ್ತು. ಹೆಂಡದ ಅಂಗಡಿಗಳು, ಈ ಕಾರಣರೊಂದು ಆ ಕಾರಣರು, ನೋಡಿದರೆ ಕುಡಿಬೇಡಿ, ಕುಡಿಲಿಕ್ಕೆ ಎಲ್ಲ ಅವಕಾಶ ಕೊಟ್ಟಿರುತ್ತೆ, ಜನ ಸುಮ್ಮನೆ ಕ್ಯೂ ನಿಂತಿರ್ತಾರೆ ಆ ಥರ ಆಗಿ. ತಿನ್ಲಿಕ್ಕೆ ಕುಡಿಲಿಕ್ಕೆ ಎಲ್ಲಿ ಬೇಕಾದ್ರೆ ವ್ಯವಸ್ಥೆ ಉಂಟು, ತಿಳಿಲಿಕ್ಕೆ ಮಾತ್ರ ವ್ಯವಸ್ಥೆ ಇಲ್ಲ ಅಷ್ಟೇ. ತಿನ್ಲಿಕ್ಕೆ ವ್ಯವಸ್ಥೆ ಇದೆ, ತಿಳಿಲಿಕ್ಕೆ ವ್ಯವಸ್ಥೆ ಇಲ್ಲ ಅಂದ್ರೆ ಅದು ಕಲಿಯುಗದ ಪೂರ್ಣ ಪ್ರಮಾಣದ ಒಂದು ರೂಪ ಇದ್ದಾಗ ಲೆಕ್ಕ. ಅಲ್ಲಿ ಹೋದ್ರೆ ವ್ಯವಸ್ಥೆ ಮಾಡಿದ್ದಾನೆ, ಅದು ಸಾವಿರ ಕಂಬದ ಸಭೆ, ಸಾವಿರ ಕಂಬದ ಸಭೆ ಕಟ್ಟಿದ್ದಾನೆ ದುರ್ಯೋಧನ, ವಿಚಿತ್ರವಾದ ಸಭೆ. ಆ ಸಭೆಯೊಳಗೆ ಭೀಷ್ಮ ದ್ರೋಣರೆಲ್ಲ ಕೂತಿದ್ದಾರೆ, ಧರ್ಮರಾಜಾದಿ ಪಾಂಡವರು ಪ್ರವೇಶ ಮಾಡ್ತಾರೆ, ಧೃತರಾಷ್ಟ್ರ ಕೂತಿದ್ದಾನೆ, ಬಾಲ್ಯಕಾರ್ಯಗಳನ್ನು ಕರೆಸಿದ್ದಾರೆ ಈ ಮಧ್ಯೆ. ಆದರೆ ಸಭೆಯಲ್ಲಿ ಯಾರಿಲ್ಲ ಗೊತ್ತಾ?
ಕೃಷ್ಣ ಇಲ್ಲ, ವ್ಯಾಸದೇವರಿಲ್ಲ, ಪರಶುರಾಮ ದೇವರಿಲ್ಲ.
ದೇವರಿಲ್ಲದ ಸಭೆ ಕೌರವರು, ಪಾಂಡವರ ಸಭೆಯಲ್ಲಿ ದೇವರಿದ್ದ ಸಭೆ. ಅದು ಗೃಹ ಪ್ರವೇಶ ಅಂತಾರಲ್ಲ, ಡಾಗ್ ಸಮೇತ ಗೃಹ ಪ್ರವೇಶ ಇವರು. ಪಾಪ ಆ ಗಾಢ ಪ್ರವೇಶ ಗಾಢ ಸಮೇತ ಅಲ್ಲ, ಡಾಗ್ ಸಮೇತವಾದ ಗೃಹ ಪ್ರವೇಶ. ಅಂದರೆ ಸಾಮಾನ್ಯ ದೇವರ ಸಮೇತ ಪ್ರವೇಶ ಮಾಡಬೇಕು ಅಂತ ಶಾಸ್ತ್ರ ಹೇಳಿದರೆ ದುರ್ಯೋಧನನ ಕತೆ ದೇವರ ಹೆಸರೇ ಇಲ್ಲ. ಆ ಸಭೆ ಆ ಸಭಾ ಸಭೆ ಎಂಟ್ರಿ ಎಲ್ಲ ಆಗಿದೆಯಂತೆ. ಉದ್ದೇಶ ದ್ಯೂತ ಆಡಬೇಕು, ಅದು ಕಪಟ. ಬದಲೇ ದ್ಯೂತ ಕೆಟ್ಟದ್ದು, ಅದರಲ್ಲೂ ಕಪಟ ದ್ಯೂತ, ಧರ್ಮಿಷ್ಠರ ಮೇಲೆ ದ್ಯೂತ. ಆ ವ್ಯವಸ್ಥೆ ಮಾಡಿದ್ದಾರಂತೆ, ಸಭೆಯಲ್ಲಿ ಎಲ್ಲ ಕೂತಿದ್ದಾರೆ, ಅವರಿಗೆಲ್ಲ ಆಸನ ಎಲ್ಲ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ. ಎಲ್ಲ ಪ್ರವೇಶ ಮಾಡಿ ದೊಡ್ಡವರಿಗೆಲ್ಲ ಪಾಂಡವರು ನಮಸ್ಕಾರಾದಿಗಳನ್ನು ಕೊಟ್ಟು ಗೌರವಿಸ್ತಾರೆ. ಅವರ ಯಥಾಸ್ಥಾನದಲ್ಲಿ ಕೂಡಿಸಿದ ಮೇಲೆ ಆಗ ಶಕುನಿ ಪೀಠಿಕೆ ಶುರು ಮಾಡುತ್ತಾರೆ. ಶಕುನಿಯ ಪೀಠಿಕೆ ವಿಚಿತ್ರವಾದ ಪೀಠಿಕೆ, ಅದೇ ರೀತಿ ಚಾಣೂರ ಮುಷ್ಟಿಕರ ಮಾಡಿರ್ತಾರೆ. ಕಂಸನ ಸಭೆಗೆ ಕೃಷ್ಣ ಬಲರಾಮರು ಹೋದಾಗ ಆಗ ಚಾಣೂರ ಮುಷ್ಟಿಕರು ಮಾತಾಡ್ತಾರೆ, ಕೃಷ್ಣ ಬಲರಾಮ ನೀವು ಬಂದಿದ್ದೀರಿ, ಕಂಸ ನಮ್ಮ ರಾಜ, ನಾವೆಲ್ಲ ಆತನ ಪ್ರಜೆಗಳು, ಭೃತ್ಯರುಗಳು. ಭೃತ್ಯರ ಕೆಲಸ ಏನು ಗೊತ್ತಾ? ಯಾವಾಗಲೂ ರಾಜರಿಗೆ ಖುಷಿ ಮಾಡುದು, ರಾಜನ ಭಾರಿ ಸಂತೋಷವಾಗಿಡುದು. ರಾಜರಿಗೆ ಸಂತೋಷವಾಗ್ಲಿಕ್ಕೆ ಅನೇಕ ಕಾರಣ ಇರುತ್ತೆ. ನಾವು ಮಲ್ಲರು, ಮಲ್ಲ ಯುದ್ಧ ಮಾಡಿ ಕಂಸನನ್ನು ಸಂತೋಷಪಡಿಸೋಣ ಅಂತ ಹೇಳಿ. ವೀಣಾಯಾಮ ವಾಸುದೇವಂ ಮಲ್ಲ, ಈ ಕಂಸನನ್ನು ಸಂತೋಷಪಡಿಸಬೇಕು ಅಂತ ವಾಸುದೇವನ ಕೇಳ್ತಾರೆ. ಇದು ಆಶ್ಚರ್ಯ, ಕೃಷ್ಣನನ್ನೇ ಕೇಳ್ತಾರೆ, ಈ ಕಂಸನ ಭಾಳ ಪ್ಲೀಸ್ ಮಾಡಿಬಿಡ ನಾವೀಗ. ಕೃಷ್ಣ ಆಯ್ತು ಬಾ, ಗತಿ ಗೊತ್ತಾಗುತ್ತೆ ಇನ್ನೊಂದು ಕೊಡ್ತಾನೆ. ಕೃಷ್ಣನ ಕೈಗೆ ಚಾಣೂರ ಸಾಯ್ತಾನೆ, ಬಲರಾಮ ಕೈಗೆ ಮುಷ್ಟಿಕ ಸಾಯ್ತಾನೆ, ಮುಂದೆ ಕೃಷ್ಣನ ಕೈಯಲ್ಲಿ ಕಂಸನೂ ಸಾಯ್ತಾನೆ. ದೊಡ್ಡ ಕಥೆ ಅದು. ಅದು ಪೀಠಿಕೆ ಮಾತ್ರ ಏನಂತ, ಕಂಸನ ಮನವೆಚ್ಚಿಸೋಣ ಅಂತ ಶುರು ಮಾಡಿ. ಶಕುನಿ ಹಾಗೆ ಶುರು ಮಾಡ್ತಾನೆ, ನೋಡಿ ಪಾಂಡವರೇ, ಎಲ್ಲ ಮಕ್ಕಳೆಲ್ಲ ಸೇರಿದ್ದೇವೆ, ರಾಜವಂಶನದ ಮಕ್ಕಳೆಲ್ಲ ಸೇರಿಬಿಟ್ಟಿದ್ದೇವೆ, ದೊಡ್ಡ ದೊಡ್ಡವರು ಕೂತ್ಬಿಟ್ಟಿದ್ದಾರೆ, ಅವರೆಲ್ಲ ಸಂತೋಷ ಪಡಬೇಕಾಗಿದೆ ಈಗ. ಅದಕ್ಕೋಸ್ಕರ ನಾವೆಲ್ಲ ದ್ಯೂತ ಆಡೋಣ, ಅವರಿಗೆಲ್ಲ ಭಾರಿ ಸಂತೋಷವಾಗುತ್ತೆ. ಪೀಠಿಕೆ ಈ ರೀತಿಯಲ್ಲಿ ಕೆಟ್ಟ ಪೀಠಿಕೆ ಕೊಟ್ಟು ಶುರು ಮಾಡ್ತಾ ಇದ್ದಾನೆ. ಧರ್ಮರಾಜ ಬಂದಿದ್ದೆ ಅದಕ್ಕೆ, ಪಾಪ ಕೇಳಬೇಕಾ, ಬಂದಿದ್ದೆ ಅದಕ್ಕೆ, ಕರೆದಿದ್ದೆ ಗೊತ್ತಾಗಿಬಿಟ್ಟಿದೆ, ನಾನು ತಯಾರಾಗಿದ್ದೇನೆ ಅಂತ ಹೇಳ್ತಾನೆ. ಮತ್ತೊಮ್ಮೆ ವಿದರ ಹೇಳ್ತಾನೆ, ನೋಡಿ ತುಂಬಾ ತಪ್ಪಾಗ್ತಾ ಇದೆ ಭೀಷ್ಮರೇ, ದ್ರೋಣರೇ, ಧೃತರಾಷ್ಟ್ರ ರಾಜ, ಇನ್ನೊಮ್ಮೆ ಹೇಳ್ತಾ ಇದ್ದೇನೆ, ಇದು ಒಳ್ಳೆಯದ ಕಾರಣವಾಗೋದಿಲ್ಲ, ನಿಲ್ಲಿಸಿ ನಿಲ್ಲಿಸಿ, ಕೆಟ್ಟ ಮಾತು ಅಂತ ಹೇಳಿದ್ರೆ. ಇದರ ಒಬ್ಬರೇ ಸರಿಯಾಗಿ ಮಾತಾಡ್ತಿರೋದು, ಭೀಷ್ಮಾಚಾರ ಹಾಗೆ ಕೂತಿದ್ದಾರೆ, ದ್ರೋಣಾಚಾರ ಹಾಗೆ ಕೂತಿದ್ದಾರೆ, ಒಬ್ಬರು ಬಾಯಲು ಬೇಡ ಅಂತ ಮಾತು ಬರ್ತಾನೆ ಇಲ್ಲ. ಯಾತಕೇಂದ್ರ ಆಚಾರ ಹೇಳುತ್ತಾರೆ, ಅಲ್ಲಿ ಆ ಸಭೆಯೊಳಗೆ ಭೀಮಸೇನನ್ನು ಬಿಟ್ಟುಬಿಡಿ, ಭೀಮಸೇನಾ ವಿದುರ ಇಬ್ಬರನ್ನು ಬಿಟ್ಟರೆ ಉಳಿದವರೊಳಗೆಲ್ಲ ಕಲಿ ಪ್ರವೇಶ ಮಾಡಿಬಿಟ್ಟಿದ್ದಾನೆ, ಎಲ್ಲರೊಳಗೆ ಕಲಿ ಎಂಟರ್ ಆಗಿಬಿಟ್ಟಿದ್ದಾನೆ. ಆದ್ರಿಂದ ಅವ್ರು ಯಾರಿಗೂ ತಪ್ಪು ಅಂತ ಅನಿಸ್ತಾನೆ ಇಲ್ಲ. ಇದು ಆಶ್ಚರ್ಯ, ಗೊತ್ತಾಗಿರೋದು ಹಾಗೆ ತಾನೆ, ಆಫೀಸ್ ಅವರ್ಸು ಸೀರಿಯಸ್ಸು, ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತ್ಬಿಡ್ತಾರೆ ಬಾಯಿ ತಕ್ಕೊಂಡು, ಸೈನ್ ಮಾಡೋರು ಎಲ್ಲಿ ನೋಡ್ತಾ ಸೈನ್ ಮಾಡ್ತಿರ್ತಾನೆ. ಪಾಪ, ಎಂಥ ಕಾಲ ಇದೊಂದು, ಆಪರೇಷನ್ ಮಾಡ್ಬೇಕಾದ್ರೆ ಕ್ರಿಕೆಟ್ ಕಾಮೆಂಟ್ರಿ ಹಾಕೊಂಡು ರೋಗಿ ಪೇಷಂಟ್ ಗತಿಯಾರಾಗಬೇಕು. ಇದಕ್ಕೆ ಆಫೀಸ್ ನೋಡ್ತಿರ್ಬೇಕಾದ್ರೆ, ಆಪರೇಷನ್ ಮಾಡ್ತಿರ್ಬೇಕಾದ್ರೆ ಡಾಕ್ಟ್ರು ಕ್ರಿಕೆಟ್ ಮ್ಯಾಚ್ ನೋಡ್ತಾ ಕೂತ್ರೆ ಏನಾಗಬಹುದು ಯೋಚನೆ ಮಾಡಿ, ಎಷ್ಟು ಅನರ್ಥವಾಗಬಹುದು ಅಂತ ಸ್ಥಿತಿ ಹೇಳೋರಿಲ್ಲ, ಕೇಳೋರು ಎಲ್ಲರೂ ನೋಡ್ತಿರೋರೆ. ಮರುದಿವಸ ಬೆಳಗ್ಗೆ ಪರೀಕ್ಷೆ ಇರುತ್ತೆ, ಮಕ್ಕಳು ಬಾಯಿ ತಗೊಂಡು ಕೂತಿರ್ತಾರೆ ನೋಡ್ತಾ, ಅವ್ರ ತಂದೆ ತಾಯಿ ಹೇಳ್ಬೇಕು, ಅವ್ರು ಇನ್ನೂ ಜಾಸ್ತಿ ಬಾಯಿ ತೆಗೆದಿರ್ತಾರೆ, ಇನ್ಯಾರು ಹೇಳೋದವ್ರಿ ಪಾಪ. ಅದು ದೊಡ್ಡವರೇ ಕೆಟ್ಟಾಗ ಸಣ್ಣವರಿಗೆ ಎಜುಕೇಶನ್ ಕೊಡೋದು ಯಾರು? ಭೀಷ್ಮದ್ರೋಣರೇ ಹಾಗಾದಾಗ ಹೇಳ್ಬೇಕಾದ್ ಯಾರು? ಯಾರು ಇಲ್ಲ. ವಿದುರನ ಮಾತನ್ನು ಕೇಳೋದಕ್ಕೆ ಇವ್ರು ಯಾರು ತಯಾರಿಲ್ಲ. ಹಾಗೆ ಹೇಳ್ತಾನೆ, ದ್ಯೂತ ಶುರು ಮಾಡೋಣ ಅಂತ ಹೇಳಿದ ತಕ್ಷಣ ದುರ್ಯೋಧನ ಮುಂದೆ ಬರ್ತಾನೆ. ನೋಡು ಧರ್ಮರಾಜ, ದ್ಯೂತ ಆಡಬೇಕು, ಕರೆಸಿರೋದು ಮಾತಾಡ್ತಿರೋದು ನೋಡಿ ಹೇಗಿದೆ, ಎಲ್ಲ ಸೇರಿ ದ್ಯೂತ ಆಡಬೇಕು ಮಕ್ಕಳು ಅಂತ ಕರೆಸಿದವ್ ನೀ ಟೋನ್ ಚೇಂಜ್ ಮಾಡ್ತಾನೆ. ನೋಡು ಧರ್ಮರಾಜ, ದ್ಯೂತ ಪ್ರಾರಂಭವಾಗ್ತಾ ಇದೆ, ನೀನು ದ್ಯೂತ ಆಡಬೇಕೀಗ, ಕರೆದಿದ್ದೇವೆ, ನೀನು ಬಂದಿದ್ದೀಯಾ, ದ್ಯೂತ ಆಡಬೇಕು. ನನ್ನ ಪರ ನಾನು ಆಡೋದಿಲ್ಲ, ಶಕುನಿ ಆಡ್ತಾನೆ ಅಂತ ಹೇಳ್ತಾನೆ. ಮೊದಲೇ ಚೇಂಜ್ ಆಯ್ತು, ಟೀಮ್ ಆ ಕಾಲಕ್ಕೆ ಚೇಂಜ್ ಮಾಡಬಾರದು. ಇವತ್ತು ಅನೌನ್ಸ್ ಮಾಡಿದ್ರೆ ಟೀಮ್ ಚೇಂಜ್ ಮಾಡೋಗಿಲ್ಲ, ಅದು ನಮ್ಮ ಕ್ರಿಕೆಟ್ನವರು ಫಾಲೋ ಮಾಡ್ತಾರೆ, ಪಾಪ ಆಟಗಾರರು ಫಾಲೋ ಮಾಡ್ತಾರೆ. ಇವನು ಚೇಂಜ್ ಮಾಡಿಬಿಡ್ತಾನೆ ಇಮಿಡಿಯೇಟ್ ಆಗಿ, ನಾನು ಆಡೋದಿಲ್ಲ, ನನ್ನ ಪರ ಶಕುನಿ ಆಡ್ತಾನೆ. ಇದು ಮೊದಲ ದೊಡ್ಡ ತಪ್ಪು ಮಾಡ್ತಾನೆ ದುರ್ಯೋಧನ. ಇಷ್ಟು ಬರೀ ತಪ್ಪುಗಳ ಸರಮಾಲೆ, ಇನ್ನೊಂದು ತಪ್ಪಿ, ನಾನೆಲ್ಲ ಇಡೋದು ನಾನು, ಆಡೋದು ಅವನು, ಫೈನಾನ್ಸ್ ಮಾಡೋದು ಇವನು, ಆಡೋದು ಅವನು, ಇದು ನನ್ನ ವ್ಯವಸ್ಥೆ ಅಂತ ಹೇಳಿದ್ರು. ಧರ್ಮರಾಜ ಮೊದಲು ಪ್ರತಿಭಟನೆ ಮಾಡಬೇಕಾಗಿತ್ತಾಗ, ನೀವು ಕರೆಸಿದ್ದೇ ಬೇರೆದಕ್ಕೆ, ಮಾಡ್ತಿರೋದೇ ಬೇರೆ, ಮಕ್ಕಳೆಲ್ಲ ಸೇರಿ ಆಡೋದೊಂದಿಗೆ. ಶಕುನಿ ಯಾವ ಮಗನಿ? ಮನೆ ಮಗನ ಅವನು ಶಕುನಿ ಅಲ್ಲ, ಅವನು ಆಡಿದ್ರೆ ಆಟ ಆಡೋದಿಲ್ಲ ನಾನೀಗ, ನೀನು ಆಡು ಆಡ್ತೇನೆ, ಇಲ್ಲವರು ಆಡೋದಿಲ್ಲ ಅಂತ ಹೇಳಬೇಕಾಗಿತ್ತು. ಧರ್ಮರಾಜ ಹೇಳೋದೇ ಇಲ್ಲ, ಹೂವತ್ತು ಒಪ್ಕೊಂಡೇ ಬಿಡ್ತಾನೆ. ಧರ್ಮರಾಜ ಇನ್ನೊಂದು ಕೆಲಸ ಮಾಡಬಹುದಾಗಿತ್ತು, ದುರ್ಯೋಧನ ನಮ್ಮನ್ನೆಲ್ಲ ಆಡಲಿಕ್ಕೆ ಅಂತ ಕರೆಸಿದ್ದೀಯ, ಈಗೇನ್ ಮಾಡ್ತಾ ಇದ್ದೀ, ನಾನು ಆಡೋದಿಲ್ಲ, ಶಕುನಿ ಆಡ್ತಾನೆ ಅಂತ ಹೇಳ್ತೀಯ, ಆಯ್ತು ಸರಿ ಬಿಡು, ನಾನು ಹಾಗೆ ನಾನು ಆಡೋದಿಲ್ಲ, ಭೀಮನ್ನು ಬಿಡ್ತೇನೆ ಅಂದ್ರೆ ಏನಾಗ್ತಿದ್ದೆ ಲೆಕ್ಕ ಹಾಕಿ ನೋಡಂತೆ. ನನ್ನ ಪರ ಭೀಮ ಆಡ್ತಾನೆ ಕತೆ, ಅವತ್ತೆ ಕುರುಕ್ಷೇತ್ರ ಮೂದೋಗ್ತಿತ್ತು ಅವತ್ತೆ. ಧರ್ಮರಾಜ ಅವಕಾಶ ಕಳ್ಕೊಂಡು ಬಿಡ್ತಾನೆ. ಇದು ಅಷ್ಟೆ, ಭೀಮ ಎಲ್ಲೋ ಇಲ್ಲ, ಪಕ್ಕದಲ್ಲೇ ಇದ್ದಾನೆ. ಭೀಮ ಆಡೋದ್ರೆ ಮುಗಿದೋಗ್ತಿರ್ತಾನೆ. ನಿಮ್ಮ ಸ್ಥಿತಿ ಹಾಗೇನೆ. ಇವತ್ತೇನೇ ಕೆಲಸ ಮಾಡಬೇಕಾದ್ರೂ ಕೂಡ ಪಕ್ಕದಲ್ಲೇ ಸರ್ವಮೂಲ ಇದೆ, ಬಿಡಬಾರದೆ ಮುಂದಕ್ಕೆ ಬಿಡೋದೇ ಇಲ್ಲ. ಮನುಷ್ಯ ನಾನು ಹೋಗ್ತಾನೆ, ಸರ್ವಮೂಲ ಇದ್ರೆ ಮನೆಯಲ್ಲೇ ಇರೋದಿಲ್ಲ ಬಿಡಿ, ಯೋಚನೆ ಇಲ್ಲ. ಇಲ್ದಿರ ಮನೆಗಳೇ 99.99% ಇಲ್ದಿರ ಮನೆಗಳೇ, ಇರೋ ಮನೆಗಳು ತೆಗೆದಿರೋ ಮನೆಗಳೆಲ್ಲ ಬುಚ್ಚಿಟ್ಟಿರೋ ಮನೆಗಳು. ಇವತ್ತು ತೆಗೆದು ನೋಡಿ ಏನಾಗುತ್ತೆ ನೋಡಿ. ನಿರ್ಣಯ ಪ್ರಶ್ನೆ ನೋಡಿ, ಕೊನೆ ಪಕ್ಷ ನಿರ್ಣಯ ಪ್ರಶ್ನೆ ಅಂತಿದೆ. ಆಚಾರ ಶಾಸ್ತ್ರ ನಿರ್ಣಯ ವಿಚಿತ್ರ ಗ್ರಂಥ ಅದು. ಅದರಲ್ಲಿ ಎಲ್ಲಾ ಸಮಸ್ಯೆಗೂ ಉಂಟು, ಶಾಸ್ತ್ರದ ಸಮಸ್ಯೆಗೆ, ನಿತ್ಯ ಜೀವನ ಸಮಸ್ಯೆ ಉತ್ತರ ಉಂಟು. ಇದು ಅಷ್ಟೇ, ನಮಗೇನೋ ತುಂಬಾ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಪ್ರಾಬ್ಲಮ್ ತಾನೇ ಅದನ್ನ ಓದಿ ಸಾಲ್ವ್ ಆಗುತ್ತೆ ಅಂತ. ಅಂತಹ ಗ್ರಂಥ ಇರಬೇಕಾದ್ರೆ ಯಾವ ಜ್ಯೋತಿಷ್ಯೂ ಗೈಡ್ ಮಾಡಕ್ಕೆ ಬರೋದಿಲ್ಲ, ಇಮ್ಮಡಿಯೇಟ್ ತಾತ್ಪರ್ಯನೇ ಗೈಡ್ ಮಾಡ. ಅಂತ ವಿಚಿತ್ರವಾದಂತಹ ಸರ್ವಶ್ರೇಷ್ಠವಾದ ಕೃತಿ ಮಹಾಭಾರತ ತಾತ್ಪರ್ಯ ನಿರ್ಣಯ. ಅದು ರೂಪಮನ್ಯದೇವ ಧನ್ಯ ಮಾತ್ಮನಃ, ಅದರಿಂದ ಅದು ಉಪಯೋಗ ಮಾಡಿಕೊಳ್ಳುವ ಬುದ್ಧಿ ನಮಗೆ ಬೇಕಷ್ಟೇ. ಧರ್ಮರಾಜ ಮಾಡಿಕೊಳ್ಳಲಿಲ್ಲ, ಯಾತಕ್ಕೆ? ಕಲಿ ಮಾಡಿಕೊಳ್ಳದಂತೆ ಮಾಡಿಬಿಟ್ಟಿದೆ. ನೀನು ಅಷ್ಟೇ, ಕಲಿ ಪ್ರವೇಶವಾಗಿದ್ದರಿಂದ ಮಾಡಿಕೊಳ್ಳೋದಕ್ಕೆ ಆಗ್ತಾ ಇದೆ. ಆದ್ದರಿಂದ ಇವತ್ತು ಪುಸ್ತಕ ತೆಗೆದು ನೋಡಿದ್ರೆ ತಾನೇ ಜ್ಞಾನ ಬರಬೇಕಾದ್ರೆ. ಎಷ್ಟೋ ಡಿಕ್ಷನರಿ ಇದ್ದು ತಪ್ಪು ತಪ್ಪು ಸ್ಪೆಲ್ಲಿಂಗ್ ಬರೀತಾರಲ್ಲ, ಡಿಕ್ಷನರಿ ನೋಡಬಾರ್ದೆ ಕೊನೆ ಪಕ್ಷ. ರಾಂಗ್ ಬಂದು ಫಾಲ್ಸ್ ಕಾನ್ಫಿಡೆನ್ಸ್, ಹೋಗ್ತಾನೆ ಮನುಷ್ಯ ಹಾಳಾಗಿಬಿಡ್ತಾನೆ. ಅದಕ್ಕೆ ನಾನು ಆಡ್ತೇನೆ ಅಂತ ಕೂತನಂತೆ. ಇನ್ನೇನು ದ್ಯೂತ ಪ್ರಾರಂಭವಾಗಬೇಕು, ವಿಚಿತ್ರವಾದ ಘಟ್ಟ. ನಾಳೆ ದಿವಸ ದ್ಯೂತ ಹೇಗೆ ನಡೀತಾ ಇದೆ, ಕಪಟ ದ್ಯೂತ ಅಂತ ಯಾತಕ್ಕೆ ಕರೀತಾರೆ, ಆ ವಿವಿಧ ಹಂತಗಳೇನು, ಜಗತ್ತಿನ ಇತಿಹಾಸದಲ್ಲೇ ಅಂತ ಪ್ರಸಂಗ ಮತ್ತೊಮ್ಮೆ ನಡೆಯಲಿಲ್ಲ, ನಡೆದಿಲ್ಲ, ಅಂತ ವಿಚಿತ್ರ ಪ್ರಸಂಗ ಹೇಗೆ ನಡೀತು, ಅದರ ಹಿನ್ನೆಲೆ ಏನು, ಅದರ ಆಗುಹೋಗುಗಳೇನು ಎಂಬುದನ್ನು ನೋಡೋಣ ಅಂತ ಹೇಳ್ತಾ, ನಿನ್ನೆ ಹೇಳಿದಂತೆ ಶ್ರೀರಂಗದ ದೊಡ್ಡ ವಿದ್ವಾಂಸರು ಶ್ರೀ ಪಟ್ಟಂಗಾಳ ಹರಿಯಾಚಾರ್ಯ ಅಂತಕ್ಕಂಥವರು ಮಧ್ವನವಿ ಉತ್ಸವವನ್ನು 10 ದಿವಸಗಳ ಕಾಲ ಮಾಡ್ತಾ ಇದ್ದಾರೆ. ಅದರಲ್ಲಿ ಭಾಗವಹಿಸತಕ್ಕಂತಹ ಅನೇಕ ರೀತಿಯ ಅವಕಾಶವನ್ನು ಕಲ್ಪಿಸಿದ್ದಾರೆ. ಆ ಸೇವಾ ಒಂದು ಪಟ್ಟಿಯನ್ನು ಕೂಡ ನೋಟಿಸ್ ಬೋರ್ಡಲ್ಲಿ ಹಾಕಿರಬೇಕು. ಅದಕ್ಕೆ ತಕ್ಕಂತೆ ನಿನ್ನೆ ಅವರ ಶಿಷ್ಯರು ಬಂದಿದ್ದಾರೆ ಅಂತ ಹೇಳಿದ್ದೆ, ಇವತ್ತು ಅವರು ಬಂದಿದ್ದಾರೆ. ಅದು ಸದು ಕೌಮಾನ ಹೋಮ, ಜ್ಯೋತಿಶಾಸ್ತ್ರ ಹೋಮ, ಋಗ್ವೇದ ಮೊದಲಾದ ವೇದಗಳ ಪಾರಾಯಣ, ಭಗವದ್ಗೀತಾ, ವಿಷ್ಣು ಸಹಸ್ರನಾಮ, ರಾಮಾಯಣ, ಮಹಾಭಾರತಾದಿಗಳ ಪಾರಾಯಣ ಮೊದಲಾದ ಅನೇಕ ಕಾರ್ಯಕ್ರಮದಲ್ಲಿ ಆಸಕ್ತಿ ಇದ್ದವರೆಲ್ಲ ಭಾಗವಹಿಸಬೇಕು ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮತ್ತು